طعام طعام سندويش داخل أشد فرش وطعمها أن يامس جهست كرم الشبن الفضاري رانا نمو كتبتي بروشاية يسمعت من هندر دادي ديبتانا مسيح بيشه نانس بكته صدا تسمي حريد ربي نبا ياسا يفغ ناشايا سريشايا فنراشي विद्याय शुद्ध विद्याय मध्याय च नमो नमः वसतु श्रीमदानंद तीर्थेन्द्रो दिगंबरे यद्वचश्चंद्रिका स्वांत संतापम सर्वोत्तम विष्णुरथो रमा च ब्रह्मा च वायुश्च तदीय पत्न्यम् अन्ये च देवाः सततं प्रसन्ना हरौ सुभक्तिं नवी संदेशं च श्रीभ्यो नमः नारायणाय परिपूर्ण गुणार्णवाय विश्वोदय स्थितिलयोन्नयति प्रदाय ज्ञानप्रदाय विबुधासुर सौख्य सुख सत्कारणाय वितताय नमो नमस्ते नारायणं सुरगुरुं जगदेतनाथं भक्तप्रियं सकललोक नमस्कृतं च त्रैगुण्यवर्धितमजं उपमाद्यमीशं வந்தே பவக்னமராசுரசித்தகுந்தியம் நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே பூர்ணப்ரஜ்ஞகிருதம் பாஷ்யம் ஆதௌ தத்பாவபூர்வகம் யோ வியாகரோன்நமஸ்தஸ்மை பத்மநாபாக்ய யோகினி பரமபவித்ரவாத ஸ்ரீமன் மகாபாரதத்தில் ರಾಜಸೂಯಾಗದ ಹಿನ್ನೆಲೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪಾಂಡುರಾಜ ಯಮಸಭೆಯಲ್ಲೇ ಉಳಿದು ಇಂದ್ರಸಭೆಗೆ ಹೋಗ್ತಕ್ಕಂಥ ಅವಕಾಶವನ್ನು ಯಾತಕ್ಕೆ ಕಳ್ಕೊಂಡ ಅನ್ನೋ ಪ್ರಶ್ನೆ ಧರ್ಮರಾಜನಿಗೆ ಬಂತು. ನಾರದರ ಮುಖದಿಂದ ವಿವಿಧ ದೇವತೆಗಳ ಸಭೆಗಳಲ್ಲಿ ಭಗವಂತ ಯಾವ್ಯಾವ ರೂಪದಿಂದ ಆರಾಧಿತನಾಗಿದ್ದಾನೆ ಎಂಬುದನ್ನು ಕೇಳಿ ಮತ್ತು ಆ ಸಭೆಗಳಲ್ಲಿ ಯಾರ್ಯಾರಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಂಡು ಧರ್ಮರಾಜ ಗಮನಿಸಿ ಕೇಳಿದ, ಹರಿಶ್ಚಂದ್ರ ಒಬ್ಬ ರಾಜ, ಆತ ನೋಡಿದರೆ ಇಂದ್ರಸಭೆಯಲ್ಲಿದ್ದಾನೆ ಅಂತ ಹೇಳಿದ್ರಿ, ನಮ್ಮ ತಂದೆನೂ ಒಬ್ಬ ರಾಜ, ಅಲ್ಲಿ ಯಶಸ್ವಿಯಾಗಿ ರಾಜ್ಯಭಾರ ಮಾಡಿದವನು, ಅಂಥವನು ಮಾತ್ರ ಯಮಸಭೆಯಲ್ಲಿ ಉಳಿದ ರಾಜರ ಜೊತೆಗಿದ್ದಾರೆ ಅಂತ ಹೇಳಿದ್ರಿ, ಅಜಾತಕ್ಕೆ ಎನ್ನುವ ಪ್ರಶ್ನೆಯನ್ನು ಕೇಳಿ. ಇಂಥ ಪ್ರಶ್ನೆಯಲ್ಲಿನೇ ಸ್ವಾರಸ್ಯವು, ಯಾತಕ್ಕಿಂಥ ವ್ಯತ್ಯಾಸ, ಇಂಥ ವ್ಯತ್ಯಾಸ ಆಗಬೇಕಾದರೆ ಏನೇ ಒಂದು ಫಲದಲ್ಲಿ ವ್ಯತ್ಯಾಸವಾಗುತ್ತೆ ಅಂದ್ರೆ ಅತಿಯಾದ ಕಾರಣ ಇರಲೇಬೇಕು. ನಹಿ ಕಾರ್ಯಂ ಅಕಾರಣ, ಈ ಒಂದು ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಅವರು ಭಾರಿ ಮುಂದಿರ್ತಾರೆ. ಯಾಕಂದ್ರೆ ಯಾತಕ್ಕೆ ಅಷ್ಟಿರೋದಿಲ್ಲ ಅಂತ ಕೇಳಿದ್ರೆ ಅದು ತಕ್ಕಂತೆ ಸಾಧನೆ ಮಾಡಿಲ್ಲ ಅಂತ, ಅದನ್ನ ಕೊರತೆ ತುಂಬಿಸ್ಕೋಬೇಕು ಅಂತಿದ್ರೆ ಕಷ್ಟ ಸಾಧನೆ ಪ್ರಾರಂಭ ಮಾಡಬೇಕು ಅಷ್ಟೇ ಹೊರತು ಅದ್ರ ಬಗ್ಗೆ ಅಸೂಯೆ ಪಟ್ಟರೇನೋ ವಿಘ್ನ ಮಾಡಿದ್ರು ಇನ್ನೂ ಹಿಂದುಳಿತಾನೆ ಹೊರತು ಮನುಷ್ಯ ಅದು ಪರಿಹಾರ ಅಲ್ಲ. ಧರ್ಮರಾಜನ ಪ್ರಶ್ನೆ ಅತ್ಯಂತ ಉಚಿತವಾದ ಪ್ರಶ್ನೆ. ಈ ಮೂಲಕ ನಮಗೆ ನಿನ್ನೆ ಹೇಳಿದಂತೆ ಜೀವ ಮೃತರಾದ ಮೇಲೂ ಹೇಗೆ ಇರ್ತಾನೆ ಮತ್ತು ಅವನ ಸಾಧನೆಗೆ ಅನುಗುಣವಾದಂತಹ ಫಲವನ್ನು ಅನುಭವಿಸ್ತಾನೆ, ಅದರಲ್ಲಿ ಅವನ ವಂಶದಲ್ಲಿ ಬಂದಂತಹ ಮಕ್ಕಳು ಮೊದಲಾದವರು ಮಾಡ್ತಕ್ಕಂಥ ಸಾಧನೆಗಳಿಂದ ಹೆಚ್ಚು ಕಡಿಮೆ ಮಾಡಿಕೊಳ್ಳೋದಕ್ಕೂ ಬರುತ್ತೆ. ಇವರು ಒಳ್ಳೆಯವರಾಗಿ ಬದುಕಿ ಕಲ್ಯಾಣವನ್ನು ಬಯಸಿದ್ರೆ ಅವನು ಇನ್ನೂ ಮೇಲೆ ಹೋಗ್ತಾನೆ. ಇವರೇನಾದರೂ ಮಹಾಪಾಪಿಗಳಾದರೆ ಅದರ ದುಷ್ಪರಿಣಾಮದಿಂದ ಅವನೂ ಕೂಡ ಗೀತೆಯಲ್ಲಿ ಹೇಳಿದಂತೆ ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ, ಅವರೆಲ್ಲ ಕೂಡ ಅಧಃಪತನವನ್ನು ಕಾಣುತ್ತಾರೆ. ಇದೆಲ್ಲ ವಿಚಾರವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಭಾಗ ಇದೆ. ಧರ್ಮರಾಜ ಯಾರು ಗೊತ್ತೇನು, ಸ್ವತಃ ಯಮದೇವರ ಅವತಾರವಾದವನು, ತನ್ನ ಸಭೆಯ ಬಗ್ಗೆ ಕೇಳುತ್ತಾನೆ. ತಮ್ಮಪ್ಪ ಅಲ್ಲಿ ಕೂತಿದ್ದಾನೆ ಯಮಸಭೆಯಲ್ಲಿ, ಯಾತಕ್ಕೆ ಇಂದ್ರ ಸಭೆಗೆ ಹೋಗಿಲ್ಲ, ಆ ರೀತಿ ಯೋಚನೆ ಮಾಡಲಿಲ್ಲ, ನಮ್ಮಪ್ಪ ನನ್ನ ಸಭೆಯಲ್ಲೇ ಇದ್ದಾನೆ ಬಿಡು ಅಂತ ಅನ್ಕೊಳ್ಳಿಲ್ಲ. ಆದರೆ ಯೋಚನೆ ಮಾಡಬೇಕು, ತಮ್ಮ ಹುಡುಗ ಅತ್ಯಂತ ಪ್ರತಿಭಾವಂತನಾಗಿದ್ದಾಗ ಪಕ್ಕದಲ್ಲೇ ಕೆಲಸ ಮಾಡಬೇಕು ಅಂತೇನಲ್ಲ, ಅವನ ಓದಿಗೆ ತಕ್ಕಂತೆ ಕೆಲಸ ಸಿಗಬೇಕು, ಆಗ ಸಮಾಧಾನವಾಗುತ್ತೆ ಹೊರತು ಇಲ್ಲೇ ಇರು ಅಂತ ಹೇಳೋದಕ್ಕೆ ಯಾವ ತಂದೆಯೂ ಇಷ್ಟಪಡೋದಿಲ್ಲ. ಅದೇ ರೀತಿಯಲ್ಲಿನೇ ಸ್ವತಃ ಯಮದೇವರ ಅವತಾರವಾದ ಧರ್ಮರಾಜ ಪಾಂಡುರಾಜನಿಗೆ ಶ್ರೇಷ್ಠವಾದ ಗತಿ ಆಗಬೇಕಾಗಿತ್ತು, ಯಾತಕ್ಕಾಗಲಿಲ್ಲ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಇದು ತುಂಬಾ ಧರ್ಮಸೃಷ್ಟಗಳು ಉಂಟು, ಅದನ್ನು ಯಾರೂ ಯೋಚನೆ ಮಾಡಲಿಲ್ಲ, ಮಹಾಭಾರತವನ್ನು ಬರೆದ ಯಾರೂ ಯೋಚಿಸಲಿಲ್ಲ. ಗಂಭೀರವಾದಂತಹ ಸಮಸ್ಯೆಗಳನ್ನು ಆಚಾರ್ಯ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹರಿಶ್ಚಂದ್ರ ಒಬ್ಬ ರಾಜ, ಉಳಿದ ರಾಜರಂತೆ ಆತ ಯಮಸಭೆಯಲ್ಲಿ ಇರದೆ ಇಂದ್ರಸಭೆಗೆ ಹೋದ, ಇದು ಒಂದು ಅಂಶ. ಇದು ಪಾಂಡುರಾಜ ಹಾಗಿಲ್ದೇನೆ ಯಮಸಭೆಯಲ್ಲೇ ಉಳಿದ, ಹರಿಶ್ಚಂದ್ರ ಹೋಗ್ಲಿಕ್ಕೆ ಕಾರಣ ರಾಜಸೂಯ ಯಾಗ, ಪಾಂಡ್ಯರಾಜ ಮಾಡಿಲ್ಲ ಅದಕ್ಕೆ ಹಿಂದುಡುದ, ಇಷ್ಟು ಕತೆ ನೋಡೋದು ಜನಗಳಿಗೆ ಸಾಕು. ಸ್ವಲ್ಪ ಯೋಚನೆ ಮಾಡಿದರೆ ಹರಿಶ್ಚಂದ್ರ ರಾಜ ಅಂದ್ರೆ ರಾಜನೇ, ಅವನು ಮೂಲ ಸ್ವರೂಪದಲ್ಲೂ ರಾಜನೇ ಅವನು. ಆದರೆ ಪಾಂಡ್ಯರಾಜ ಹಾಗಲ್ಲ, ಆತ ರಾಜರ ಸಾರಿಗೆ ಸೇರಿದವನಲ್ಲ, ಆತ ಮರುತ್ತಗಳಿಗೆ ಸಾಲಿ ಸೇರಿದವನು. ಪುಣ್ಯಾತ್ಮ ಪರಾವಹ ಅಂತಕ್ಕಂತ ಮರುತ್ತೆ ಹುಟ್ಟಿ ಬಂದವನು, ರಾಜರಗಳಿಂದ ಮೇಲಿರೋನವನು. ಆಶ್ಚರ್ಯ ಅಂದ್ರೆ ಅವನು ಸಹಜವಾಗಿ ಎಲ್ಲಿರಬೇಕು ಗೊತ್ತೇನು, ಇಂದ್ರ ಸಭೆಯಲ್ಲೇ ಇರಬೇಕು. ಅವ್ರು ಆಶ್ರಯಾಗ ಮಾಡದೆ ಹೋದ್ರೂ ಇಂದ್ರ ಸಭೆಯಲ್ಲೇ ಇರಬೇಕು, ಅದು ವಿಶೇಷ. ಆತ ಸ್ವತಃ ದೇವತೆಯಾದ್ರಿಂದ, ದೇವತೆಗಳೆಲ್ಲ ಇಂದ್ರದೇವರ ಸಭೆಯ ಸದಸ್ಯರಾದ್ದರಿಂದ, ಪಾಂಡ್ಯರಾಜ ಮೃತನಾದ ಮೇಲೆ ಆತ ತಲುಪಬೇಕಾಗಿದ್ದ ಜಾಗ ಇಂದ್ರಲೋಕವೇ ಹೊರತು ಯಮಸಭೆಯಲ್ಲ. ಅದು ಮತ್ತೆ ಯಾತಕ್ಕೆ ಹೋದ ಈ ಪ್ರಶ್ನೆ ಯಾರೂ ಯೋಚನೆ ಮಾಡಿರಲಿ ಆಚಾರ್ಯ ಒಬ್ಬರು. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದ್ರೆ ಅದು ಇತಿಹಾಸ, ಕಾವ್ಯ, ಶಾಸ್ತ್ರ, ನಿರ್ಣಯ ಎಲ್ಲದೂ ಆಗಿರ್ತಕ್ಕಂತಹ ಅತ್ಯಂತ ಅದ್ವಿತೀಯವಾದ ಕೃತಿ. ಆಚಾರ್ಯ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆತ ಮೂಲತಃ ಹರಿಶ್ಚಂದ್ರರಾಜನೇ ಒಂದು ವಿಶೇಷ ಕಾರಣದಿಂದ ಮಾತ್ರ ಹೋಗ್ಲಿಕ್ಕೆ ಸಾಧ್ಯವಾದರೆ, ಧರ್ಮರಾಜ ಪಾಂಡ್ಯರಾಜ ಸಹಜವಾಗಿ ಹೋಗಬೇಕಾಗಿತ್ತು, ಯಾತಕ್ಕೆ ಹೋಗಲಿಲ್ಲ? ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಪಾಂಡ್ಯರಾಜ ಅಲ್ಲಿಗೆ ಹೋಗಬೇಕಾಗಿತ್ತು, ಒಂದು ತಪ್ಪಿಗೋಸ್ಕರ ಅಲ್ಲಿ ಹೋಗಿರಲಿಲ್ಲ ಅಂತ ಹೇಳ್ತಾರೆ. ರಾಜಸೂಯಾಗದ ಪ್ರಶ್ನೆ ಅಲ್ಲದು, ಒಂದು ತಪ್ಪು ಮಾಡಿದ್ನಂತ. ಏನು ತಪ್ಪು ಮಾಡಿದ್ದ ಅಂದ್ರೆ, ಇನ್ನೂ ಆತ ಅವತಾರ ಮಾಡಿದ್ದಕ್ಕಿಂತ ಮುಂಚಿನ ಕಾಲ ಪರಾವಹನ ಮರುತ್ತೇ ಆಗಿದ್ದ ಕಾಲ. ಒಂದು ಸಲ ಆತ ಯಾವುದೋ ಒಂದು ವಿಶೇಷ ತಪೋವನದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಇದು ಮತ್ತೊಂದು ವಿಚಿತ್ರವಾದಂತಹ ಒಂದು ವಿಷಯ ಅಂದ್ರೆ, ದೇವತೆಗಳು ತಪಸ್ಸು ಮಾಡ್ತಾರೆ, ಅದು ಇನ್ನೂ ವಿಶೇಷ. ದೇವತೆಗಳು ಕೂಡ ತಪಸ್ಸು ಮಾಡ್ತಾರೆ, ಎಷ್ಟೋ ಜನ ಸರ್ವಿಸ್ ನಲ್ಲಿ ಇರ್ತಾರೆ, ಇನ್ನೂ ಯಾವುದೋ ಎಕ್ಸಾಮ್ ರಿಪೇರ್ ಆಗ್ತಾನೆ ಇರ್ತಾರೆ. ಯಾತಕ್ಕೆ ಇನ್ನೂ ಪ್ರಮೋಷನ್ ಸಿಗಲು ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ಎಂದೂ ಜನ್ಮದಲ್ಲೇ ಓದ್ತಾ ಇರೋ ಜನಗಳು ಇರ್ತಾರೆ, ಇನ್ನು ಕೊನೆವರೆಗೂ ಓದೋ ಸ್ಥಿತಿಯಲ್ಲಿರೋ ಜನಗಳು ಇರ್ತಾರೆ. ದೇವತೆಗಳು ಅಂಥವರು, ಅಂತ ಸ್ವತಃ ದೇವಲೋಕದಲ್ಲಿದ್ದು ಮರುತ್ತಂತ ದೇವತೆಯಾಗಿದ್ರು ಕೂಡ ವಿಶೇಷವಾದ ಸಾಧನೆಗೋಸ್ಕರವಾಗಿ ಒಂದು ತಪಸ್ಸು ಮಾಡ್ತಾ ಕೂತಿದ್ದಾರೆ. ಅಲ್ಲಿಗೆ ಒಮ್ಮೆ ಇಂದ್ರದೇವರು ಆಗಮಿಸ್ತಾರೆ. ಇಂದ್ರದೇವರು ಬಂದಾಗ ಆತ ತಪಸ್ಸು ಮಾಡ್ತಾ ಇದ್ದ, ಅವರನ್ನು ನೋಡಿದ, ಒಂದು ತಪ್ಪನ್ನು ಮಾಡದ. ಗಜೇಂದ್ರ ಹುಟ್ಟಿದ ಇಂದ್ರದ್ಯುಮ್ನ ರಾಜ ಮಾಡಿದ ಹಾಗೆ ಮಾಡಿದ. ನತು ಉತ್ಥಿತಃ ಶಶಾಪಸಃ, ಎದ್ದು ನಿಂತು ಗೌರವಿಸಬೇಕಾಗಿತ್ತು, ಎದ್ದು ನಿಂತು ಗೌರವಿಸಲಿಲ್ಲ. ಇಂದ್ರದೇವರ ಬಗ್ಗೆ ಸ್ವಲ್ಪ ಅಸಡ್ಡೆಯಿಂದ ನಡ್ಕೊಂಡ. ತಕ್ಷಣ ಇಂದ್ರದೇವರು ಶಾಪ ಕೊಟ್ಬಿಟ್ಟು, ನತು ಉತ್ಥಿತಃ ಶಶಾಪಸಃ, ಶಾಪ ಕೊಟ್ಟು ನೀನು ಭೂಲೋಕದಲ್ಲಿ ಹುಟ್ಟು. ಅಷ್ಟೇ ಅಲ್ಲ, ಭೂಲೋಕದಲ್ಲಿ ಹುಟ್ಟು, ಅನಂತರ ಸತ್ತ ಮೇಲೂ ಕೂಡ ನಿನ್ನ ನನ್ನ ಲೋಕಕ್ಕೆ ವಾಪಸ್ ಬರಬೇಡ ಅಂತ ಹೇಳಿಬಿಟ್ರಂತ. ಅದು ಬೇರೆ, ರಿಟೈರ್ ಆಗೋವರೆಗೂ ನೀನು ಇವರಿ ಟ್ರಾನ್ಸ್ಫರ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಹಾಗೆ ಹಾಕಿ, ಮನೆಯವರಿಗೂ ಅಲ್ಲೇ ಆಗಬೇಕು ನೀನು. ಇಷ್ಟರ ಮಟ್ಟಿಗೆ ಕೋಪದಿಂದ ಹೇಳಿಬಿಟ್ಟು ಇವೆಲ್ಲ ವಾಕ್ಯ ನಮಗೇನಿಸುತ್ತೆ ಲೋಟಕ್ಕೆ, ಇವ್ರು ಎಷ್ಟು ಸಣ್ಣ ಸಣ್ಣ ತಪ್ಪಿ ದೊಡ್ಡ ದೊಡ್ಡ ಶಿಕ್ಷೆ ಕೊಟ್ಬಿಡ್ತಾರೆ, ಏನೋ ಎದ್ದಲ್ಲಿಲ್ಲ ಅಂತೇಳಿ ಬಾಯಿ ಬಂದ ಬೈದ್ಬಿಡೋದು ಅಂತ ಹೇಳಿದ್ರು. ಆದ್ರೆ ಇದು ನೋಡೋರಿಗೆ ಹೊರಗಿನವರಿಗೆ ಹಾಗೆ ಅನಿಸ್ತದೆ, ಇದೇ ತಪ್ಪನ್ನು ನೀವು ಎಲ್ಲೇ ಅರ್ಥ ಮಾಡ್ಕೋಬೇಕು ಅಂತ. ಆಫೀಸ್ನಲ್ಲಿ ನೋಡ್ಬೇಕು, ಸುಪೀರಿಯರ್ ಬರ್ತಾನೆ, ಸೀನಿಯರ್ ಹೇಳದ ಹೋದ್ರೆ ದೊಡ್ಡದಾದ ಸಿಆರ್ ರೆಕಾರ್ಡ್ ಆಗುತ್ತೆ, ಅವ್ರು ಹೇಳಲಿಲ್ಲ, ಅವಿಧೇಯತೆಯ ಸಂಕೇತ ಅದು. ದೊಡ್ಡ ದೊಡ್ಡ ವಿಐಪಿಗಳು ಬಂದ ಕಾಲಕ್ಕೆ ಅವನ ಕೆಳಗಿರ್ತಕ್ಕಂಥ ಜನ ಅವನು ಮಾಡೋದೆಲ್ಲ ಬೇರೆ, ಡಿಸಿಪ್ಲಿನ್ ಮೇಂಟೈನ್ ಮಾಡೋಕ್ಕಂತ ಬಹಳ ಮುಖ್ಯ ಅದು. ಅದು ಒಂದು ತಪ್ಪಿಗೋಸ್ಕರ ಅವನಿಗೆ ಎಂಥ ಶಿಕ್ಷೆ ಬೇಕಾದ್ರೂ ಕೊಡಬಹುದು, ಅದನ್ನು ಯಾವ ಕೋರ್ಟಲ್ಲೂ ಕೂಡ ನಡೆಯುತ್ತದೆ. ಆ ಸಿಆರ್ ಏನ್ ಬರೆದಿರ್ತಾನೆ, ಕೋರ್ಟ್ ಕಚೇರಿ ಹೋದ್ರೆ ಸ್ಟ್ಯಾಂಡ್ ಆಗುತ್ತೆ, ಅದೇನು ಮಹಾ ದೊಡ್ಡ ವಿಷಯ ಬಿಡಿ ಅಂತ ಹೇಳೋದಿಲ್ಲ. ಹೌದು, ಅವನಿಗೆ ಮರ್ಯಾದೆ ಗೊತ್ತಿಲ್ಲ ಅಂತ. ಅಧಿಕಾರಿ ಕರಪ್ಟ್ ಆಗಿರಬಹುದು, ಹಿರಿಯರ್ ಆಫೀಸರ್ ಕರಪ್ಟ್ ಇರಬಹುದು, ಬೇಕಾದ್ರೆ ಅವನು ಮಾಡಬಾರ ಸಾವಿರ ಪಾಪ ಮಾಡಿರಬಹುದು, ಅವನು ಇನ್ನೂ ಸಸ್ಪೆಂಡ್ ಆಗಿಲ್ಲ, ಡಿಸ್ಮಿಸ್ ಆಗಿಲ್ಲ ಅಂದ್ರೆ ಗೌರವ ಕೊಡಬೇಕು ಅವನು. ಅಷ್ಟರ ಮಟ್ಟಿಗೆ ಇವತ್ತಿನ ಕಾನೂನು ಈ ಸರ್ಕಾರಿ ನಿಯಮಾವಳಿಗಳು ಇಷ್ಟು ಸ್ಟ್ರಾಂಗ್ ಆಗಿರೋದು ಅರ್ಥ ಮಾಡಿಕೊಂಡ್ರೆ ಆ ಬೇಸಿಸ್ನಲ್ಲಿ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಇಂದ್ರದೇವರು ಎಷ್ಟು ದೊಡ್ಡವರು, ಈತ ಮರುತ್ತು, ಈತ ಬಂದೇ ಹೋಗಿದ್ದಕ್ಕೆ ಬಂದ ಹೇಳಲೇಬೇಕಾಗಿದ್ದ ಕರ್ತವ್ಯ, ಹೇಳಲಿಲ್ಲ, ಶಾಪ ಕೊಟ್ಟರೆ ಕೊಟ್ಟರು, ಅದರಲ್ಲಿ ಏನು ತಪ್ಪು ಇಲ್ಲ. ಇಂದ್ರದ್ಯುಮ್ನರಾಜನಿಗೆ ಆಗಿತ್ತು ಹಾಗೇನೆ, ಅಗಸ್ತ್ಯ ಮುನಿಗಳು ಬಂದರು, ಎದ್ದು ಗೌರವಿಸಬೇಕಾಗಿತ್ತು, ಗೌರವಿಸಲಿಲ್ಲ, ಅವರು ಶಾಪ ಕೊಟ್ಟರು. ನೀನು ಮದ್ದಾನಿಯಾಗಿ ಹುಟ್ಟು ಅಂತ ಅವರು ಶಾಪ ಕೊಟ್ಟರು. ಅಲ್ಲಿ ಗಜೇಂದ್ರನಾದ, ಮುಂದೇನೇನೋ ಆಗಿ ಕೊನೆಗೆ ಉದ್ಧಾರ ಕಂಡ ಕಥೆ ಅಲ್ಲಿ ಕೆಡುತ್ತೆ. ಇಲ್ಲಿ ಈತ ಆತ ಗಜೇಂದ್ರನಾದ, ಈತ ನರೇಂದ್ರನಾಗಬೇಕಾಯ್. ನರೇಂದ್ರ ಅಂದ್ರೆ ರಾಜ ಅಂತ, ನರೇಂದ್ರ ನರಾಣಾಂಚ ನರೇಂದ್ರೋಹಂ ಭಗವದ್ಗೀತೆಯಲ್ಲೇ ಬರುತ್ತೆ. ಅಂದ್ರೆ ನರೇಂದ್ರ ಅಂದ್ರೆ ರಾಜ ಅಂತ, ರಾಜನಾಗಿ ಹುಟ್ಟಬೇಕಾಯ್. ಅಂದ್ರೆ ಎಲ್ಲಿಂದ ಎಲ್ಲಿಗೆ, ದೇವಲೋಕದ ವ್ಯಕ್ತಿ ಭೂಲೋಕಕ್ಕೆ ಬರೋದು ಅಂತ ಕೇಳಿದ್ರೆ ಬೆಂಗಳೂರಿನವನ ಅಸ್ಸಾಂ ಎಂಡಿಗೆ ಹಾಕಿದಾಗುತ್ತದೆ. ಸ್ವಲ್ಪ ಅಂತಿದ್ದದ್ದಲ್ಲ, ಔಟ್ ಆಫ್ ಕರ್ನಾಟಕ ಅಲ್ಲ, ಎಲ್ಲೋ ಮೂಲೆಯಲ್ಲಿ. ಕೆಲವು ಎಲೆಕ್ಷನ್ ಕಾಲ ಸುದ್ದಿ ಬರ್ತಿರುತ್ತದೆ, ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ಗಳೆಲ್ಲ ಬ್ಯಾಲೆಟ್ ಹೊತ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ದಿವಸ ನಡಿಬೇಕಂತ, 5-6 ಮುಂಚೆ ಬಿಟ್ಟಿರ್ಬೇಕು ರೀಚ್ ಆಗ್ಬೇಕಾದ್ರು. ಏನ್ ಹೋಗೋ ಚಾನ್ಸ್, ಯಾವ ಟ್ರಾನ್ಸ್ಪೋರ್ಟೇಷನ್ ಚಾನ್ಸಸ್ಸೇ ಇರೋದಿಲ್ಲ ಅಂತ ರಿಮೋಟ್ ಪ್ಲೇಸ್ಗೆ ಹಾಕಿದ್ರೆ ಹೇಗೋ ಹಾಕಿ. ನಮಗೇನು ಮನುಷ್ಯ ಲೋಕ ಅಂದ್ರೆ ಬಿಡ್ಲಿಕ್ಕೆ ತಯಾರಿಲ್ಲ, ಅವು ಅಷ್ಟು ಸಂತೋಷ ಪಡ್ತೇವೆ. ದೇವತೆಗಳಿಗೆ ಇದು ಸ್ಲಮ್ಗಿಂತ ಹೋಪ್ಲೆಸ್ ಇದ್ದಾಗ ಲೆಕ್ಕ. ಅವ್ರಿಗೆ ಭೂಲೋಕಕ್ಕೆ ಹೋಗಿ ಅಂದ್ರೆ ಅದಕ್ಕಿಂತ ಪನಿಷ್ಮೆಂಟೇ ಬೇಡ, ಅಷ್ಟು ದುಃಖ ಆಗತ್ತಂತ ಅವರಿಗೆ. ಭೂಲೋಕಕ್ಕೆ ಹೋಗು, ನೀನು ಹೇಳಲಿಲ್ಲ ಬೀಳು ಅಂತ ಅರ್ಥ ಅಷ್ಟೇ, ಇನ್ನೇನೇ ಇಲ್ಲ. ಬಂದಾಗ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ ಬೀಳು, ಬೀಳು ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಬಿದ್ದು ಬಿಡು ಅಂತ ಹೇಳಿದ್ದಾರೆ. ಆ ಭೂಲೋಕಕ್ಕೆ ಬಂದ. ಮತ್ತೆ ವಾಪಸ್ ಬರಬೇಡ ಆಮೇಲೆ, ನೀನು ಅಲ್ಲೇ ಹೋದಾಗ ನನ್ನ ಸಭೆಗೆ ಬರಬೇಡ, ನೀನು ಸದ್ಗತಿ ಆಗಬಾರದು ಅಲ್ಲ, ಇಂದ್ರ ಸಭೆಯ ಮೆಂಬರ್ಶಿಪ್ ಸಿಗಬಾರದು ಎಷ್ಟು ಹೇಳಿದ್ರಂತೆ. ಆಗ ಭಾರಿ ದುಃಖ ಪಡ್ತಾರೆ. ಇದೇ ನೋಡಿ, ಶಮೀಕರ ಕೊರಳಿಗೆ ಪರಿಷತ್ ರಾಜ ಹಾಕ್ತಾರೆ ಮಾಲೆ. ಶಮೀಕರಿಗೆ ಎಚ್ಚರಣೆ ಇಲ್ಲ ಮೈ ಮೇಲೆ, ಆ ಪ್ರಸಂಗ ಬೇರೆ. ಆದ್ರೆ ಎಚ್ಚರ ಇದೆ ಈತನಿಗೆ. ಇಂದ್ರದೇವರು ಬಂದಾಗ ಆತನಿಗೆ ಎಚ್ಚರ ಇದೆ. ಎಚ್ಚರ ಇದ್ದಾಗ ನಡ್ಕೊಳ್ಳದೆ ಹೋದ್ರೆ ತಪ್ಪು. ಇದೇ ಸಿಆರ್ ಯಾವ ತಪ್ಪ ಬರೋಕ್ ಬರೋದಿಲ್ಲ, ಅವನೇನೋ ಎಚ್ಚರ ತಪ್ಪು ಬಿದ್ದಿದ್ದ, ಅವ ನಡ್ಕೊಂಡು ಹೇಳಲಿಲ್ಲ ಅಂತ ಕೇಳಿದ್ರೆ ಅವ್ ಯಾರು ಕಂಡು ಹೇಳಾಗಿಲ್ಲ ಪಾಪ ಅವ್ರು, ಅವನಿಗೆ ಅವನಲ್ಲಿ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಎಲ್ಲ ಸರಿಯಾಗಿದ್ರೆ ಅವನ ಗೌರವ ಗಮನಿಸಿದ ಮೇಲೆ ಅದನ್ನ ಅವನು ಇಗ್ನೋರ್ ಮಾಡಕ್ ಬರೋದಿಲ್ಲ, ಅದು ಗಮನಿಸಿ ಆಗಿಬಿಟ್ಟಿದೆ. ಅದಕ್ಕೆ ಶಾಸ್ತ್ರ ಒಳ್ಳೆ ರೀತಿಯಲ್ಲಿ ಹೇಳುತ್ತೆ, ಎಚ್ಚರ ಇದ್ದಾಗ ಮಾಡತಕ್ಕಂತ ತಪ್ಪಿಗೆ ಹೇಗೆ ಶಿಕ್ಷೆ ಇದೆಯೋ, ಹುಚ್ಚಿಡುವ ಮೇಲೆ ಶಿಕ್ಷೆ ಇಲ್ಲ, ಹುಚ್ಚಿಡುವ ಮೇಲೆ ಶಿಕ್ಷೆ ಇಲ್ಲ, ಅದು ಹುಚ್ಚಿ ಹಾಕಿ ಹಿಡಿತವೋದು ಭಾರಿ ಇಂಪಾರ್ಟೆಂಟ್, ಅದನ್ನು ಮಾತ್ರ ಇನ್ವೆಸ್ಟಿಗೇಟ್ ಮಾಡಲೇಬೇಕಾಗ. ಈತ ಧರ್ಮರಾಜ ಇದ್ದು ಪಾಂಡರಾಜ ಮಾಡಿದ ತಪ್ಪು, ಮೂಲ ರೂಪದಲ್ಲಿ ಮಾಡಿದ ತಪ್ಪು ದೊಡ್ಡ ತಪ್ಪು, ಅದು ತಿದ್ಕೊಳ್ಳೇಬೇಕೀಗ. ಏನ್ ಮಾಡಬೇಕು ಅಂತ ಪ್ರಶ್ನೆ ಬಂತು. ಇದನ್ನ ನಿತ್ಯ ಜೀವನಕ್ಕೆ ಎಷ್ಟು ಉಪಯೋಗ ಆಗುತ್ತಾಗ, ಅದಕ್ಕೆ ಹೇಳ್ತಾರೆ ಬ್ರಹ್ಮ ಉತ್ತಮ ಗುರವ ಪ್ರೋಕ್ತಾಹ ಬ್ರಹ್ಮಾಂತ ಉತ್ತರೋತ್ತರ. ನಮಗಿಂತ ದೊಡ್ಡವರೆಲ್ಲ ನಮಗೆ ಗುರುಗಳು ಇದ್ದಾಗ ಲೆಕ್ಕ, ಅವರನ್ನ ಕಂಡು ನಾವು ಗೌರವಿಸಬೇಕಾದದ್ದು. ನಾವು ಆ ಕಾಲಕ್ಕೆ ಎಷ್ಟೋ ಅಷ್ಟೇ ಗೌರವಿಸೋದ್ರೆ ಭಾರಿ ಮಿತಿ ಬೇರೆ ಗೌರವಿಸಬೇಕಾಗಿಲ್ಲ, ಅಲ್ಲಿ ತಾರತಮ್ಯ ಇದ್ದೇ ಇತ್ತು. ಡಿಸಿಪ್ಲಿನ್ ಡಿಸಿಪ್ಲಿನ್ ಅಷ್ಟೇ, ಅದನ್ನು ನಿಯಮ ಪಾಲಿಸಬೇಕಾದ ನಮ್ಮ ಕರ್ತವ್ಯ. ಅದಕ್ಕೆ ಹರಿಕಥಾಮೃತಸಾರದ ಮೊದಲ ಸಂಧಿಯ ಕೊನೆಗೆ ಒಂದು ಮಾತು ಹೇಳಿಬಿಡ್ತಾರೆ, ಪಾಕ ಶಾಸನ ಮುಖ್ಯ ಸಕಲ ದಿವೋ ಸಕರಿ ಗಭಿನಮಿತೆ ಋಷಿಗಳಿಗೇಕ ಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲ ನಾಭಾದಿ ಯತಿಗಳ ಅನೇಕ ಕಾ ನವಿಸುವೆನು ಬಿಡದೆ ರಮಾಕಳತ್ರಣ ದಾಸವರ್ಗಕ್ಕೆ ನಮಿತೆ ನನವರತ. ಎಷ್ಟು ಜನಕ್ಕೆ ನೋಡಿ, ಯಾರನ್ನೂ ಬಿಡ್ಲಿಲ್ಲ ಅವರು. ಪಾಕಶಾಸನ ಮುಖ್ಯ ಇಂದ್ರದೇವರಿಂದ ಪ್ರಾರಂಭ ಮಾಡಿಬಿಟ್ಟು ಸಕಲ ದಿವೋಸಕರಿ ಗಭಿರಮಿತೆ ಎಲ್ಲಾ ದೇವತೆಗಳಿಗೂ ನಮಸ್ಕಾರ, ಋಷಿಗಳಿಗೆ ಎಲ್ಲ ಋಷಿಗಳಿಗೆ ನಮಸ್ಕಾರ, ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಪಿತೃದೇವತೆಗಳಿಗೆ ನಮಸ್ಕಾರ, ಗಂಧರ್ವರಿಗೆ ನಮಸ್ಕಾರ, ರಾಜಮಹಾರಾಜರಿಗೆ ನಮಸ್ಕಾರ. ಈ ರಾಜಮಹಾರಾಜರಿಗಲ್ಲ, ಬಾಂಧಾತ ನಹುಷೋ ಅಂಬರೀಷ ಸಗರವ್ ಇದ್ದಾರಲ್ಲ, ಅಂಥ ವಿಶೇಷವಾದಂಥ ಜಗತ್ತಿನ ಹಿತಕ್ಕೋಸ್ಕರ ತಮ್ಮ ಪ್ರಾಣ ಕೊಳ್ಳಬೇಕಾದರೂ ತಯಾರು ಅಂತ ರಾಜಮಹಾರಾಜರಿಗೆ ನಮಸ್ಕರಿಸ್ತೇನೆ. ಆ ಕಮಲನಾಭಾದಿಯತಿಗಳ ಅನೇಕ ಕಾ ನಮಿಸುವೆನು ಬಿಡದೆ. ಕಮಲನಾಭ ತೀರ್ಥರು ಪದ್ಮನಾಭ ತೀರ್ಥರು, ಇವತ್ತು ಅವರ ಆರಾಧನೆ. ಪದ್ಮನಾಭ ತೀರ್ಥರನ್ನ ಹಿಡಿದು ಎಲ್ಲ ಯತಿಗಳಿಗೆ ನಮಸ್ಕಾರವನ್ನು ಮಾಡುತ್ತೇನೆ. ರಮಾಕಳತ್ರಣ ದಾಸವರ್ಗಕ್ಕೆ ಬಿಡದೆ, ರಮಾಕಳತ್ರಣ ದಾಸವರ್ಗ ಹರಿದಾಸರ ಗುಂಪು, ಅವರಿಗೆಲ್ಲ ನಮಸ್ಕಾರ ಮಾಡುತ್ತೇನೆ. ಇದು ನಮ್ಮ ಜೀವನದಲ್ಲಿ ದೊಡ್ಡವನು ಗೌರವಿಸತಕ್ಕಂಥ ಕ್ರಮ, ಅದನ್ನ ನಿತ್ಯದಲ್ಲೂ ಕೂಡ ಅನುಸಂಧಾನ ಮಾಡಬೇಕು. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ. ಎಲ್ಲಾ ದೇವತೆಗಳಿಗೂ ನಮಸ್ಕಾರ, ನಮ್ಮನ್ನ ಧರ್ಮದ ಮಾರ್ಗದಲ್ಲಿ ಪ್ರೇರೇಪಣೆ ಮಾಡಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಇಲ್ಲಿ ಹಾಗೆ ನಡೆದಿತ್ತು. ಈ ಪದ್ಮನಾಭ ತೀರ್ಥರು ಇವತ್ತು ಯಾರ ಆರಾಧನೆ ನಡೀತಾ ಇದೆ ಅವರು ನಮ್ಮ ಇಡೀ ಸಮಾಜಕ್ಕೇನೆ ಆಚಾರ್ಯರ ಅನಂತರ ಅವರ ಪೀಠವನ್ನ ಘಟದ್ವೇರಿನ ಪೀಠವನ್ನ ಆಳಿದಂತ ಹಿರಿಮೆ ಪದ್ಮನಾಭ ತೀರ್ಥರು. ಭಾರಿ ವಿದ್ವಾಂಸರಾಗಿದ್ದವರು, ದೊಡ್ಡ ವಿದ್ವಾಂಸರು. ಆಚಾರ್ಯರ ದರ್ಶನಕ್ಕಿಂತ ಮುಂಚೆ ಒಂದು ನಮ್ಮ ಈ ಶ್ರೀಕಾಕುಳ ಆ ಕಡೆ ಪ್ರಾಂತದೊಳಗೆ ಶ್ರೀಕುರುವ ಸಂಸ್ಥಾನ ಕಾಕತೀಯ ಸಂಸ್ಥಾನದೊಳಗೆ ಪ್ರಧಾನ ಮಂತ್ರಿ ಪದವಿಯಲ್ಲಿದ್ದವರು. ಮಂತ್ರಿ ಪದವಿಯಲ್ಲಿ ಇದ್ದಿದ್ದಾರೆ, ಅಲ್ಲಿ ನೋಡಿದರೆ ಮಂತ್ರಿ ಪದವಿ ವಿದ್ವತ್ ಸಭೆಗಳಲ್ಲಿ ಅಧ್ಯಕ್ಷ ಪದವಿ ಅವರಿಗೆ, ಅಂತ ವಿದ್ವಾಂಸರಾಗಿದ್ದವು. ಒಂದು ಎಷ್ಟೋ ಜನ ಮಂತ್ರಿಗಳು ಹೆಬ್ಬೆಟ್ಟೋತ್ತ ಅಂತ ಸ್ಥಿತಿಯಲ್ಲಿರೋ ಕಾಲ ಇತ್ತು. ಮಂತ್ರಿ ಸಾಮಾನ್ಯ ಮಂತ್ರಿಯೇ ಹೆಬ್ಬೆಟ್ಟೋತ್ತಾನಿರ್ತಾರೆ. ಆ ಪ್ರಧಾನ ಮಂತ್ರಿಯಾಗಿ ಎಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದರು ಅಂದ್ರೆ ವಿದ್ವತ್ ಸಭೆಯಲ್ಲಿ ಅವರ ಮುಂದೆ ವಿದ್ವಾಂಸರು ಕೂಡ್ಲಕ್ಕೆ ಸಾಧ್ಯ ಇದ್ದಿಲ್ಲ ಅಂತ, ಅಂತ ವರ್ಚಸ್ಸಿತ್ತಂತವ್ರು. ಅಂತ ಎರಡರಲ್ಲೂ ಕೂಡ ಶಾಪಾದಪಿ ಶರಾದಪಿ ಅನ್ನೋ ಹಾಗೆ ಭಾರಿ ಪ್ರತಿಭಾವಂತರಾಗಿದ್ದ ಹಿರಿಮೆ ಶೋಭನ ಭಟ್ಟರು ಅಂತ ಹೆಸರು ಅವರಿಗೆ. ಶೋಭನ ಭಟ್ಟರು ಅಂತ ಹೆಸರು. ಅಲ್ಲಿದ್ದವರು ಆಚಾರ್ಯರು, ಪದ್ಮಾಚಾರ್ಯರು ತಮ್ಮ ಪ್ರಥಮ ಪದಯಾತ್ರೆಯನ್ನು ಪೂರೈಸಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದು ಅದನ್ನ ಪ್ರಕಾಶನಕ್ಕೋಸ್ಕರ ಗೋದಾವರಿ ತೀರಕ್ಕೆ ಬರ್ತಾರೆ. ಇವರು ಗೋದಾವರಿ ಪ್ರಾಂತದ ನಿವಾಸಿಗಳು. ಗೋದಾವರಿ ದೊಡ್ಡ ನದಿ, ಉತ್ತರ ಭಾರತ ಗಂಗೆ ಆದ್ರೆ ಅತಿ ದೊಡ್ಡ ನದಿ ಅಂದ್ರೆ ಗೋದಾವರಿನೇ. ಅದು ದಕ್ಷಿಣ ಭಾರತಕ್ಕೂ ಅತಿ ಅತ್ಯಂತ ಪ್ರಧಾನವಾದ ನದಿ ಗೋದಾವರಿನೇ. ತಾರತಮ್ಯದಲ್ಲಿ ಗಂಗೆ ಅನಂತರದ್ದೇ ಸ್ಥಾನ ಗೋದಾವರಿ. ಗೋದಾವರಿ ಗಂಗೆ ಮತ್ತೊಂದು ರೂಪ ಅಂತಾನೆ ಕರೆಯೋದು, ಅದು ಬೇರೆ ನದಿಯಲ್ಲ. ಗೋದಾವರಿ ಗಂಗೆ ಇನ್ನೊಂದು ಕವಲ್ ಅಷ್ಟೇ. ಆ ತೀರದಲ್ಲಿ ಆಚಾರ್ಯರು ಬಂದಿದ್ದಾರೆ, ದೊಡ್ಡ ಸಭೆ. ಅದು ಆ ಶೋಭನ ಭಟ್ಟರಿಗೆ ಎಷ್ಟು ವರ್ಚಸ್ಸಿತ್ತು ಅಂತ ಕೇಳಿದರೆ ಸಭೆಯಲ್ಲಿ ಸಾವಿರಾರು ಪಂಡಿತರುಗಳು, ಭಾರಿ ಭಾರಿ ವಿದ್ವಾಂಸರವರೆಲ್ಲ ಕೂಡ. ಅಷ್ಟು ಜನದ ಮತ್ತೆ ಒಂದು ತುಂಬಾ ಸಭೆಯ ಪ್ರಧಾನ ವೇದಿಕೆಯಲ್ಲಿ 14 ಮನೆಗಳನ್ನು ಹಾಕಿದ್ದಾರೆ. ದೊಡ್ಡ ದೊಡ್ಡ ಪೀಠಗಳು, 14 ಪೀಠಗಳು. ಅದರಲ್ಲಿ ಕೂಡ ಅರ್ಹತೆ ಯಾರಿಗೆ ಗೊತ್ತೇನು, 14 ಶಾಸ್ತ್ರ ಓದಿದ್ದವರು ಮಾತ್ರ ಕೊಡಬೇಕು, ಅದರಲ್ಲಿ ಬೇರೆಯವರು ಕೂಡ ಆಗಿಲ್ಲ. ಡಾಕ್ಟರ್ಸ್ ಕಾನ್ಫರೆನ್ಸ್ ಅಂದ್ರೆ ನಾನ್ ಮೆಡಿಕಲ್ ಫೆಲೋಗೆ ಎಂಟ್ರಿನೇ ಇಲ್ಲ ಆತರ. ಆ ಶಾಸ್ತ್ರ ಅಧ್ಯಕ್ಷ ಪದವಿಯಲ್ಲಿ ಕೊಡಬೇಕಾದ್ರೆ 14 ಶಾಸ್ತ್ರ ಓದಿರಬೇಕು. ಒಂದೊಂದು ಮನೆಯಲ್ಲಿ ಕೂಡಲಿಕ್ಕೆ ಅಷ್ಟು ಅರ್ಹತೆ ಅಂತ 14 ಮನೆ ಹಾಕಿದ್ರು. ಮನೆಯಲ್ಲಿ ಕೂಡಲಿಕ್ಕೆ ಅಷ್ಟು ಶಾಸ್ತ್ರ ಓದಿರಬೇಕಾಗಿತ್ತು. ಆ ಶಾಸ್ತ್ರ ಇದೇ ತರ ಬರಲು ಗೊತ್ತಿಲ್ಲ. ಇವತ್ತಿನ ಎಷ್ಟೋ ಜನಕ್ಕೆ ಓ ಸಿಲೆಬಸ್ ಗೊತ್ತಿಲ್ಲ, ಹುಡುಗರಿರ್ತಾರಲ್ಲ ಹಾಗೆ ಓದೋದು ಬೇಕಾಗಿಲ್ಲ. ಏನು ಸಿಲೆಬಸ್ ಇದೆ ಅಂತಾನೆ ಗೊತ್ತಿಲ್ಲದೆ ಇದ್ರೆ ಹೇಗೋ ಅಂತಹ ಪಾಂಡಿತ್ಯ ಇವತ್ತಿನ ಕಾಲ. ಕೆಲವು ಎಕ್ಸೆಪ್ಷನ್ಸ್ ಬಿಟ್ಟುಬಿಟ್ರೆ ಪಾಂಡಿತ್ಯ ಎಂಬುದು ನೆಗೆಪಾಟಲ್ಲಿ ಗುರಿಯಾಗತಕ್ಕಂತಹ ಕಾಲ ಇತ್ತು. ನಿಜವಾದ ಪಂಡಿತರು ಆ ತುಂಬಿ ತುಳುಕ್ತಾ ಇದ್ದ ಕಾಲ. ಅಂತಹ 14 ಮನೆ ಹಾಕಿದ್ರೆ ಅದರಲ್ಲಿ ಇವರೊಬ್ಬರೇ ಕೂತಿದ್ರು, 13 ಮನೆ ಖಾಲಿ ಇದ್ರಂತೆ. ಇವರು ಸಮಾನ ಕೊಡ್ಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಇವರು ಪಕ್ಕದಲ್ಲೂ ಕೂಡ ಯೋಚನೆ ಕೂಡ ಮಾಡಕ್ ಸಾಧ್ಯ ಇದ್ದಿಲ್ವಂತೆ. ಅಂತಹ ವರ್ಚಸ್ಸು ಅಲ್ಲಿಗೆ ವಜ್ರಾಚಾರ ಆಗಮಿಸ್ತಾ ಇದ್ದ. ಅದು ವಜ್ರಾಚಾರ ವಿಷಯ ಅವರೆಲ್ಲರೂ ಕೇಳಿದವರೇ, ಅವ್ರು ನೋಡಿದವರಲ್ಲ ಯಾರು ಕೂಡ. ಫಸ್ಟ್ ಟೈಮ್ ಆಚಾರ್ಯರು ಬರ್ತಾರೆ, ಅವರು ಪೂರ್ಣ ಪ್ರಜ್ಞರು ಅಂದ್ರೆ ಪೂರ್ಣ ಪ್ರಜ್ಞರೇ ಅಂತ ವಿಖ್ಯಾತವಾಗಿ ಹೋಗಿತ್ತು. ಅವ್ರನ್ನ ತಕ್ಷಣ ಅವರು ಪರೀಕ್ಷೆ ಮಾಡಬೇಕು ಅಂತ ಇವರು ಕಾತರ. ಈ ಪಂಡಿತರಿಗೆ ಎರಡು ಸ್ವಭಾವ, ಪಾಂಡಿತನ್ನು ಗೌರವಿಸ್ತಾರೆ, ಅದಕ್ಕಿಂತ ಮುಂಚೆ ಮಾಡಿದ್ವಿ ಅಸೂಯೆ ಪಡ್ತಾರೆ. ಅದು ಒಂದು ಪಂಡಿತವು ಪಂಡಿತಂ ದೃಷ್ಟ್ವ ಶಾರವತ್ ಗುರುಗುರಾಯತೆ ಅಂತ ಒಂದು ಮಾತು. ನಾಯಿ ಇನ್ನೊಂದು ನಾಯಿ ಗುರುರನ್ನಾಗಿ ಪಂಡಿತ ಅಂತಷ್ಟು ಗುರು ಅಂತಾನೆ. ಏನಾದ್ರು ವಾಕ್ಯ ಕೆಣಕಬೇಕು ಅಂತಾನೆ ಅಭ್ಯಾಸ ಅವರು. ಆಚಾರ್ಯರು ಅದಕ್ಕೆ ಬರ್ತೀರಾ, ಆಚಾರ್ಯ ಬಂದಿದ್ದೇ ಅದಕ್ಕೆ ಅಂತ ಹೇಳುತ್ತಾರೆ. ಈ ತತ್ವ ಬೆಳಕೊಳ್ಳಕ್ಕೆ ಬಂದವರಾದ್ರಿಂದ ಬೇಕಾದ್ದು ಕೇಳಬಹುದು. ಅವ್ರ ಮಾತಿಷ್ಟೇ, ಅದನ್ನ ಕೇಳಿ ಇದನ್ನ ಕೇಳಿ ಅಲ್ಲ, ಬೇಕಾದ್ದನ್ನ ಕೇಳಬಹುದು, ಬೇಕಾದವರು ಕೇಳಬಹುದು, ಎಷ್ಟು ಸತ್ ಬೇಕಾದ್ರೆ ಕೇಳಬಹುದು. ನಾವು ಒಬ್ಬರೇ ಉತ್ತರ ಕೊಡ್ತೇವೆ, ಅಸಿಸ್ಟೆಂಟ್ ಯಾರ್ದು ಬೇಕಾಗಿಲ್ಲ. ಮತ್ತೆ ಈಗಲೇ ಕೊಡ್ತೇವೆ, ಹೋಗಿ ಬರೆದು ಕಳಿಸ್ತಾ ಇದ್ದಾವೆಲ್ಲ ಏನೂ ಇಲ್ಲ. ಇಮಿಡಿಯೇಟ್ ಆನ್ಸರ್. ಇದು ಜಗತ್ತಿನ ಇತಿಹಾಸದಲ್ಲೇ ಅಂತ ಪಾಂಡಿತ್ಯವನ್ನು ಬರೆದ ಮತ್ತೊಬ್ಬರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶಾಸ್ತ್ರ ಬೇಕಾದ್ರೆ ಕೇಳಬಹುದು, ಯಾವ ಪುರಾಣ ಆಗಬಹುದು, ಯಾವ ವೇದ ಭಾಗ ಆಗಬಹುದು, ಯಾವುದೇ ಕಥೆಗಳ ಬಗ್ಗೆ ಕೇಳಬಹುದು, ಯಾವ್ದು ಜ್ಯೋತಿಷ್ಯ ಕೇಳಬಹುದು, ಸಾಮುದ್ರಿಕ ಶಾಸ್ತ್ರ ಕೇಳಬಹುದು, ಏನ್ ಇಷ್ಟಪಟ್ಟರೆ ಅದನ್ನು ಕೇಳಬಹುದು. ಇಂಥ ಒಂದು ಅತ್ಯದ್ಭುತವಾದ ಪ್ರತಿಭೆ ಶ್ರೀಮನ್ ಮಧ್ವಾಚಾರ್ಯ. ಅವ್ರ ಬಗ್ಗೆ ತನಗೂ ಗೊತ್ತಿಲ್ಲ ಅನ್ನೋದು ದೊಡ್ಡ ದುರಂತ. ಅಂತ ಎಲ್ಲ ಗೊತ್ತಿದ್ದ ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ. ಅವರಿಗೆ ಗೊತ್ತಿಲ್ಲದ್ದೇ ಇಲ್ಲ, ನಮಗೆ ಅವರೇ ಗೊತ್ತಿಲ್ಲ. ಅಂದ್ಮೇಲೆ ಮನುಷ್ಯ ಎಷ್ಟು ದಂಡನಾಗ್ತಾನೆ. ವಿದ್ವಾಂಸರಾಗೋದು ಬೇಡ, ವಿದ್ವಾಂಸರಿಗೆ ಗೊತ್ತಿರಬಾರ್ದೆ ಕೊನೆ ಪಕ್ಷ. ಆ ಸ್ಥಿತಿ ಬಂದ್ರೆ ಯಾವ ಕಾಲಕ್ಕೂ ಮನುಷ್ಯ ಉದ್ಧಾರವಾಗೋ ಚಾನ್ಸಸ್ ಇರೋದಿಲ್ಲ. ಒಬ್ಬ ಜ್ಞಾನ ಬೇಕೆಂಬ ಮನುಷ್ಯ ಅತಿ ದೊಡ್ಡ ಜ್ಞಾನಿಯನ್ನು ಪರಿಚಯ ಮಾಡಿಕೊಳ್ಬೇಕಾದ್ದು ತೀರಾ ಸಹಜವಾದ ಒಂದು ಉದ್ಧಾರದ ಹಾದಿ. ಅವರಿಗೆ ಕೀರ್ತಿ ಗೊತ್ತಿದ್ರು, ಇವರು ವಿಚಾರ ಗೊತ್ತಿಲ್ಲದ ಬಂದ ತಕ್ಷಣ ನೋಡಿದರಂತೆ. ಆಚಾರ್ಯ ಹೇಳ್ತಾರೆ, ಕೇಳಬಹುದು ಅಂತ ಹೇಳಿದ ತಕ್ಷಣ ದ್ವಿನವ ಶಾಖಿಭಿರ್ ವೃತಃ, 18 ಶಾಖೆಯ ವೇದಗಳನ್ನ ಪೂರ್ಣಬಲ್ಲ ಜನ ಇದ್ರಂತದ್ರು. 18 ಶಾಖೆಯ ವೇದಗಳು ತುಳ್ಕೊಂಡಿರೋದು 2-3 ಶಾಖೆಗಳು ಅಷ್ಟೇ. 18 ಶಾಖೆಯಲ್ಲಿ ಪೂರ್ಣ ಪಾಂಡಿತ್ಯ ಇದ್ದ ಜನಗಳು 100 ಜನಗಳು. ವ್ಯಾಕರಣಾದಿ ಪ್ರತಿಯೊಂದು ಶಾಸ್ತ್ರದಲ್ಲೂ 100 ಪಂಡಿತರು ತುಂಬಿ ತುಳುಕ್ತಾ ಇದ್ರು. ಆಚಾರ್ಯ ಒಬ್ಬರೇ ಕೂತಿದ್ದಾರೆ, ಎಲ್ಲ ಪ್ರಶ್ನೆ ಕೇಳಿ ಶುರು ಮಾಡಿಬಿಟ್ರಂತೆ. ಅದು ಬಹಳ ಬ್ರೈಟ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ಸೆಲೆಕ್ಟ್ ಕ್ವಶನ್ಸ್ ಕೇಳೋದು ಪದ್ಧತಿ. ಭಾರಿ ಗೆದ್ದು ಎಲ್ಲ ಕಡೆ ಗೆದ್ದಬಹುದು, ಒಂದು ಕಡೆ ಸೋತವರೇ ಅಲ್ಲ ಅವರು. ನಮ್ಮ ಜನಗಳು ಹಾಗೆ ಅಲ್ಲಿ ಸೋತು ಇಲ್ಲಿ ಸೇತು ಬೆಸ್ಟ್ ಆಫ್ 3 ಅವೆಲ್ಲ ಮಾಡೋದೆಲ್ಲ ಅಲ್ಲ. ವಿದ್ವಾಂಸರಲ್ಲಿ ಅವೆಲ್ಲ ಬೆಸ್ಟ್ ಆಫ್ 3 ಬೆಸ್ಟ್ ಆಫ್ 2 ಅವೆಲ್ಲ ಪ್ರಶ್ನೆ ಇಲ್ಲ. ಗೆಲುವಂದ್ರೆ ಗೆಲುವು, ಸೋಲಂದ್ರೆ ಸೋಲು ಅಷ್ಟೇ. ಒಂದು ಕಡೆ ಸೋಲನ್ನೇ ಕಂಡವರಲ್ಲ ಅವರು. ಅಂಥವ್ರ ಬಗ್ಗೆ ಹೇಗಾದ್ರೂ ಸೋಲಿಸ್ಬೇಕು ಅಂತ ಇವರಿಗೆ ಅಪೇಕ್ಷೆ. ವಿಚಿತ್ರ ಚಿತ್ರ ವಿಚಿತ್ರ ಪ್ರಶ್ನೆ ಕೇಳ್ತಾ ಹೋದ್ರೆ ಆಚಾರ್ಯರ ಉತ್ತರ ಪ್ರತಿಯೊಬ್ಬರಿಗೆ ಆ ಕ್ಷಣದಲ್ಲಿ ತಯಾರು. ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದ. ಅವರ ಮಧ್ವ ವಿಜಯ ಓದಿದವರಿಗೆ ಇಂಥ 100 ಪ್ರಸಂಗಗಳು. ಪ್ರತಿಯೊಂದು ಕ್ಷಣದಲ್ಲಿ ಅವ್ರ ಗುರುಗಳಿರಲಿ, ತಂದೆ ಇರಲಿ, ತಾಯಿ ಇರಲಿ, ಅಧ್ಯಾಪಕರಿರಲಿ, ಯಾರೇ ಇರಲಿ, ಪಂಡಿತರಿರಲಿ, ಇವರ ಪ್ರತಿಭೆ ಸವಾಲಾಗ್ತಾ ಇತ್ತು. 1 ವರ್ಷದ ಮಗುವಾದರೂ ಅಷ್ಟೇ, ಅದೃಶ್ಯರಾಗಿ ಹೋಗಬೇಕಾದ್ರೆ 80 ಆಚಾರ್ಯರಿಗೆ ಅಷ್ಟೇ ಪರಿಪೂರ್ಣವಾದಂತಹ ಪಾಂಡಿತ್ಯದಿಂದ ಹಾಗೆ ಜನಕ್ಕೆ ಅದೃಶ್ಯ ತಮ್ಮ ಉಪದೇಶವನ್ನು ಮಾಡ್ತಾನೆ. ಅದೃಶ್ಯರಾದಂತಹ ವೈಭವ ಅವರು. ಅವ್ರು ಕೇಳ್ತಾರೆ, ಎಲ್ಲ ನೋಡ್ತಾರೆ, ಆಶ್ಚರ್ಯಪಟ್ಟು ಬಿಡ್ತಾರೆ. ಎಲ್ಲರ ಪ್ರಶ್ನೆಗೂ ಉತ್ತರ ಕೊಟ್ರು. ನಾನು ಕೇಳೋ ಪ್ರಶ್ನೆ ಗುರುತಾಗುತ್ತೇ ಅಂತ ಕೇಳಿದ್ರೆ ಎಲ್ಲರಿಗೂ ಗಾಬರಿಯೋ ಗಾಬರಿ. ಅವ್ರು ಕೇಳಿದ್ದಲ್ಲ ಇವ್ರಿಗೆ ಗೊತ್ತಿದೆ, ಇವ್ರು ಕೇಳಿದವ್ರು ಯಾರಿಗೂ ಗೊತ್ತಿರೋ ಸಂಭವನೇ ಇಲ್ಲ. ಮಹಾಭಾರತ ಇದ್ದ ಹಾಗೆ ಬೇರೆ ಕಡೆ ಇರೋದಲ್ಲ, ಅದರೊಳಗಿದೆ. ಇದರಲ್ಲಿರೋ ಬೇರೆ ಕಡೆ ಇರೋ ಸಂಭವ ಇಲ್ಲ. ಅಷ್ಟು ದೊಡ್ಡದಂತ ಗ್ರಂಥ ಅದು. ಆಚಾರ್ಯರ ಪ್ರತಿಭೆಯನ್ನು ನೋಡಿದರಂತೆ ಅಧ್ಯಕ್ಷರಾಗಿ ಕೂತಿದ್ದವರು ಶೋಭನಾ ಭಟ್ರು ನೋಡಿದರು, ಆಶ್ಚರ್ಯಪಟ್ಟರು. ಅವರು ಆ ವಾದ ಬಗೆಯ ಹೊತ್ತಿಗೆ ಅವ್ರ ಮನೆ ಬಿಟ್ಟು ಕೆಳಗಿಳಿದು ಬಿಟ್ಟಿದ್ರಂತಾಗಲೇ. ಇಲ್ಲಿ ಕೂಡೋ ಹಕ್ಕು ನನಗಿಲ್ಲ, ನೀವೊಬ್ಬರೇ ಕೂಡಲಿಕ್ಕೆ ಅರ್ಹರು ಅಂತ ಆಚಾರ್ಯನ ಕೂಡಿಸಿಬಿಟ್ರಂತ ಆ ಕ್ಷಣಕ್ಕೆ. ಅಂತ ದೊಡ್ಡ ಸಭೆಯೊಳಗೆ ಅಷ್ಟು ಅತ್ಯಂತ ಅಪೂರ್ವವಾದ ರೀತಿಯಲ್ಲಿ ಗೆಲುವನ್ನು ಸಾಧಿಸಿ ಆಚಾರ್ಯರಲ್ಲಿ ಕೂಡ್ತಾರೆ. ಬರೀ ಶೋಭನ ಭಟ್ರು ಅವರು ಕೂಡಿಸಿದ್ದಲ್ಲ, ಅವ್ರನ್ನಲ್ಲಿ ಕೂಡಿಸಿ ಅವ್ರ ಮುಂದೆ ತಾವು ಕೂಡ್ತಾರೆ. ನಿಮ್ಮಿಂದ ನಾನು ತತ್ವೋಪದೇಶ ಪಡಿಬೇಕು, ಎಲ್ಲ ವಿಧವಾದ ಶಾಸ್ತ್ರ ಓದಿದ್ದೇನೆ, ನನ್ನ ಮನಸ್ಸಿಗೆ ತೃಪ್ತಿ ಸಿಕ್ಕಿರಲಿಲ್ಲ ಅಂತ ಹೇಳಿದ್ದಾರೆ. ಇದೇನು ಹೊಸ್ತಲ್ಲ, ಇವತ್ತು ಜನ ಏನೇನು ಪುಸ್ತಕ ಓದಿದ ತಕ್ಷಣ ಅಯ್ಯೋ ಬರೀ ಕನ್ಫ್ಯೂಷನ್ ಅಂತ ಹೇಳಿಬಿಡ್ತಾರೆ. 4-6 ಪುಸ್ತಕ ಓದಿದ ತಕ್ಷಣ ಫುಲ್ ಆಫ್ ಕನ್ಫ್ಯೂಷನ್. ದೇವರಿದ್ದಾನೆ ಇಲ್ಲ, ದೇವರಿಗೆ 8 ಗುಣ, ದೇವರಿಗೆ ಗುಣಗಳೇ ಇಲ್ಲ, ಜಗತ್ತೇ ಇಲ್ಲ, ಜಗತ್ತೇ ನಾವು, ಏನೇನೋ ವಾದಗಳು ತಲೆ ಕೆಟ್ಟ ಹೋದಾಗಿಬಿಡುತ್ತೆ. ಅವಿವುಗಳ ಗೀತೆ ಅನುವಾದ ಓದಿದ್ರು ಸಾಕು, ಈ ಹುಚ್ಚು ಮುಚ್ಚಾಬಟ್ಟೆ ಅನುವಾದಗಳು. ಕೃಷ್ಣ ಹೇಳಿದ್ದೇ ಒಂದು, ಜನ ಬರೆದಿದ್ದೇ ಒಂದು, ಯಾವ್ದು ಕೇಳಿದ್ರು ಗೊಂದಲನೇ ಗೊಂದಲ. ಅಥವಾ ಸಹಜ ಅದು ಒಂದು ಸರಿಯಾಗಿ ತಿಳ್ಕೊಳ್ಬೇಕು ಅನ್ನೋನು ಮಾತ್ರ ಸೀರಿಯಸ್ ಆಗಿ ಯೋಚನೆ ಮಾಡ್ತಾನೆ. ಅವ್ರು ಹೇಳ್ತಾರೆ, ನನಗೆಲ್ಲ ಗೊತ್ತು, ಯಾವುದು ಅರ್ಥ ಆಗಿಲ್ಲ, ಸ್ಥಿತಿಯಲ್ಲಿ ಇದ್ದೇವೆ, ದಯವಿಟ್ಟು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿದಾಗ ಆಚಾರ್ಯರವರಿಗೆ ತಮ್ಮ ಭಾಷ್ಯವನ್ನೇ ಉಪದೇಶವನ್ನು ಮಾಡ್ತಾರೆ. ಬರೆದಿದ್ದು ಬದರಿಯಲ್ಲಿ, ಉಪದೇಶ ಮಾಡಿದ್ದು ಗೋದಾವರಿ ತೀರದೊಳಗೆ. ಅದನ್ನು ಕೇಳಿದ ತಕ್ಷಣ ಅವರು ಅಷ್ಟು ದಿವಸದಿಂದ ಕಾಡುತ್ತಿದ್ದ ಸಂಶಯ ಹೊರಟೋಗಿರುತ್ತೆ. ಪೂರ್ಣವಾದ ನಿಶ್ಚಯವಾದ ಜ್ಞಾನ ಬಂತು. ಆನಂದ ಸಹಿ ಮಧ್ವಶಾಸ್ತ್ರ ಮಾಕರಣಯನ್ ಕುಸಮಯಾಗ್ರಹಿ ಪುರ ಅಂತ ಹೇಳೋ ಹಾಗೆ ಆ ಹೊಸ ಹೊಸ ಒಂದು ಕುರುಡನಿಗೆ ಕಂಡು ಬಂದ ಹಾಗಾಯ್ತು ಅಂತ ಹೇಳ್ತಾರೆ. ಕುರುಡನಿಗೆ ಸರಿಯಾಗಿ ಕಾಣದಿದ್ದವನಿಗೆ ಅಲ್ಲ, ಏನೂ ಕಾಣದಿದ್ದವನಿಗೆ ಎಲ್ಲ ಕಾಣ ಹಾಗಾದ್ರೆ ಎಷ್ಟು ಖುಷಿಯಾಗಬೇಕು ಅವರಿಗೆ. ಹೇಳ್ತಾರೆ, ನಿಮ್ಮ ದಾಸಾನುದಾಸ, ನಿಮ್ಮ ಶಿಷ್ಯನಾಗ್ತೇನೆ. ಆ ರಾಜ್ಯದ ಪ್ರಧಾನ ಮಂತ್ರಿ ಇವರ ಪಟ್ಟ ಶಿಷ್ಯನಾಗಿ ಬಿಟ್ಟಾಗ ಆಚಾರ್ಯರು ಅನುಗ್ರಹ ಮಾಡ್ತಾರೆ. ಅವತ್ತಿನಿಂದ ಸ್ವತಃ ತತ್ವ ಪ್ರಸಾರಕ್ಕೆ ಹೊರಡುತ್ತಾರೆ ಅವರು. ಮುಂದೆ ಆಚಾರ್ಯವರಿಗೆ ಆಶ್ರಮವನ್ನು ಕೊಟ್ಟು ಕಣ್ವ ತೀರ್ಥ, ಮಂಗಳೂರಿನ ಬಳಿ ಇರ್ತಕ್ಕಂಥ ಕಣ್ವ ತೀರ್ಥ ಸಮುದ್ರ ತೀರ ಆಶ್ರಮವನ್ನು ಕೊಟ್ಟು ಈ ಪದ್ಮನಾಭ ತೀರ್ಥರು ಅಂತ ನಾಮಕರಣವನ್ನು ಮಾಡ್ತಾರೆ. ಇಷ್ಟು ಪ್ರಿಯ ಶಿಷ್ಯರಾಗಿ ಇದ್ದ ದೊಡ್ಡ ವಿದ್ವಾಂಸರ ಆಚಾರ್ಯರಿಗೆ ಅಂಥ ಅತ್ಯಂತ ಅಪೂರ್ವ ಅನುಯಾಯಿಗಳಾಗ್ತಾರೆ. ಅವರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಅವರ ಮನುಸೂತ್ರ ಭಾಷ್ಯವನ್ನು ಮೊದಲು ಕೇಳಿದರಲ್ಲ, ಅದಕ್ಕೆ ತಾವು ಟೀಕೆಯನ್ನು ಬರೀತಾರೆ. ಪೂರ್ಣ ಪ್ರಜ್ಞಕೃತಂ ಭಾಷ್ಯಂ ಆದವು ತದ್ಭಾವ ಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನಿ. ಆ ಮೊದಲ ಬಾರಿಗೆ ಆಚಾರ್ಯರ ಭಾಷ್ಯಕ್ಕೆ ಸತ್ತರ್ಕ ದೀಪಾವಳಿ ಅಂತ ಒಂದು ವ್ಯಾಖ್ಯಾನ ಬರೆದ ಹಿರಿಮೆಯವರು. ಅದೇ ವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಳಿ 18 ಗ್ರಂಥಗಳ ಮೇಲೆ ಅವರು ಬರೆದ ಗ್ರಂಥಗಳು ಸಿಕ್ಕಿದೆ ಅಂತ ಭಾರಿ ವಿದ್ವಾಂಸರವರು. ಅಂತ ಮಹಾನುಭಾವರು ಮುಂದೆ ಬೇಲೂರಿನ ಅನೇಕ ದಿವಸ ವಾಸ ಮಾಡಿದವರು. ಬೇಲೂರಿನಲ್ಲಿ ಅವ್ರ ಬಗ್ಗೆ ಶಿಲಾಶಾಸನ ಗುಡಿಯೊಳಗೆ ಉಂಟು, ದೇವಸ್ಥಾನದಲ್ಲೇನೆ. ಬೇಲೂರಿನ ದೇವಸ್ಥಾನದೊಳಗೇನೆ ಅವ್ರ ಬಗ್ಗೆ ಶಿಲಾಶಾಸನ. ಅನೇಕ ದಿವಸಗಳ ಕಾಲ ಅಲ್ಲಿ ವಾಸ ಮಾಡಿ ಇವತ್ತಿಗೂ ಬೇಲೂರಿನಲ್ಲಿ ಪ್ರತೀತಿನೂ ಉಂಟು. ಅಂದ್ರೆ ಒಬ್ಬ ದೊಡ್ಡ ವೈಷ್ಣವ ಕೇಂದ್ರವಾಗಿದ್ದು ಬೇಲೂರಿನ ಹಿರಿಮೆ. ಕೇಶವನ ಸನ್ನಿಧಾನದಲ್ಲಿ ಅವರು ವಾಸ ಮಾಡಿದರು. ಮುಂದೆ ಆನೆಗೊಂದಿಯ ರಾಜರ ಕರೆದಾಗ ಅಲ್ಲಿಗೆ ಹೊರಟು ಬಿಟ್ಟು ಅನೇಕ ವರ್ಷಗಳ ಕಾಲ ಅಲ್ಲಿದ್ದು, ಅನೇಕರಿಗೆ ಗೊತ್ತಿಲ್ಲ ವಿಜಯನಗರ ಸ್ಥಾಪನೆಗೆ ಅದು ಓವರ್ ನೈಟ್ ತಯಾರಾಗಿದ್ದ ಸಾಮ್ರಾಜ್ಯ ಅಲ್ಲ, ಅದು ಅನೇಕ ಜನಗಳ ಒಂದು ಸಲಹೆ ಸೂಚನೆ ಅನುಗ್ರಹದ ಹಿನ್ನೆಲೆಯಲ್ಲಿ ಬಂತು. ಅಂತ ಮೊದಲು ಅನುಗ್ರಹ ಮಾಡಿ ಆ ಕಾನ್ಸೆಪ್ಟ್ ಕೊಟ್ಟಿದ್ದ ಹಿರಿಮೆ ಪದ್ಮನಾಭ ತೀರ್ಥರದು ಅಂತ ಹೇಳಿದ್ರೆ ನಾವು ಕೇಳಿದ್ವಿ. ಅದಕ್ಕೆ ವೃಂದಾವನ ಅಲ್ಲೇ ಉಳ್ಕೊಂಡು ಆನೆಗೊಂದಿ ಅರಸರಗಳು ತಮ್ಮ ಗುರುಗಳು ಅಂತ ಹೇಳಿ ಆನೆಗೊಂದಿಯ ನಡುಗಡ್ಡೆಯಲ್ಲಿ ಅವರ ವೃಂದಾವನವನ್ನು ಸ್ಥಾಪನೆ ಮಾಡಿದ್ದಾರೆ. ಮೊಟ್ಟ ಮೊದಲ ಮಾಧ್ವಯತಿಗಳ ವೃಂದಾವನ ಪದ್ಮನಾಭ ತೀರ್ಥರಿದೆ. ಆಚಾರ್ಯ ಸಾಕ್ಷಾತ್ ಶಿಷ್ಯರಲ್ಲಿ ಅವರು ಸಿಕ್ಕಿರೋ ಮೂಲ ವೃಂದಾವನ ಸಿಕ್ಕಿರೋ 4 ಜನದ್ದು ಮಾತ್ರ, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಭಾಗವ ತೀರ್ಥರು, ಅಕ್ಷೋಭ ತೀರ್ಥರು. ಇನ್ಯಾರು ಸಾಕ್ಷಾತ್ ಶಿಷ್ಯರ ವೃಂದಾವನಗಳು ಸಿಕ್ಕಿಲ್ಲ. ಅದರಲ್ಲಿ ಮೊಟ್ಟ ಮೊದಲ ವೃಂದಾವನ ಪದ್ಮನಾಭ ತೀರ್ಥರಿದೆ. ವೃಂದಾವನದ ಕಾನ್ಸೆಪ್ಟ್ ಡೆವಲಪ್ ಆಗಿದ್ದೆ ಅವರಿಂದ. ತುಂಗಭದ್ರಾದಿ ನಡುಗಡ್ಡೆಯಲ್ಲಿ ಇವತ್ತು ವೃಂದಾವನ, ಅವತ್ತಿನ ವೃಂದಾವನ ಅಲ್ಲದು, ಇವತ್ತಿನ ವೃಂದಾವನ ಅಂತ ಹೆಸರದು. ಮೊದಲ ವೃಂದಾವನ ಅವರದಾದ್ದರಿಂದ ಮುಂದೆ ವ್ಯಾಸರಾಜರಂಥವರಲ್ಲಿ ವೃಂದಾವನ ಸ್ಥರ, ಪದ್ಮನಾಭ ತೀರ್ಥರ ಹತ್ತಿರ ವ್ಯಾಸರಾಜರ ವೃಂದಾವನ ಸ್ಥರಾದರು ಅಂತ ಗೊತ್ತಾದರೆ ಎಂಥ ಅಗಾಧವಾದ ತಪಸ್ವಿಗಳು, ವಿದ್ವಾಂಸರು ಎಲ್ಲ ಆಗಿದ್ದವರು ಪದ್ಮನಾಭ ತೀರ್ಥರು ಅಂತ ಗೊತ್ತಾಗ್ತಾ ಇದೆ. ಜೈತೀರ್ಥರು ತಮ್ಮ ಮುಖ್ಯ ಗ್ರಂಥಗಳಲ್ಲೆಲ್ಲ ಪದ್ಮನಾಭ ತೀರ್ಥರು ಅಷ್ಟು ಕೊಂಡಾಡ್ತಾರೆ. ಧೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾಂಭೋ ನಿಧಯೋ ಅಮಲಾಯೇ ಕೃಪಾಲವಃ ಪಂಕಜನಾಭ ತೀರ್ಥಾಹ ಕೃಪಾಲವಶ್ಯಾನ್ ಮಯಿ ನಿತ್ಯಮೇಶಾಂ. ಇವರ ಕೃಪಾಲೇಶ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ರಮಾನ ಶ್ರೀಮದ್ ರಮಾನಮಣ ಸದ್ಗಿರಿ ಸಂಗಿ ಅಂತ ವರ್ಣನೆ ಮಾಡ್ತಾ ಅಶೋಕ ತೀರ್ಥರ ವರ್ಣನೆ ಮಾಡಿದರೆ ಇವರನ್ನ ಮೊದಲ ಗುರುಗಳು ಅಂತ ಕೊಂಡಾಡ್ತಾರೆ. ಇದವರ ಹಿರಿಮೆ. ರವಾ ನಿವಾಸೋಚಿತ ವಾಸಭೂಮಿ ಕನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ವಿಭೂತ್ಯೈ ಅಂತ ನ್ಯಾಯಸುಧಿಯಲ್ಲಿ ಇವ್ರನ್ನ ಕೊಂಡಾಡ್ತಾರೆ. ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ರು ಆ ಜನಗಳು ಇವ್ರು ನೋಡಿದ ತಕ್ಷಣ ವೇದ ಪ್ರವಚನಾಚಾರ್ಯ ಶಿಷ್ಯೋಸೌ ಇತಿ ಮಾನಿತಃ. ವೇದ ಪ್ರವಚನಾಚಾರ್ಯರಾದ ವಿರೋಕ್ತ ಗುರುಗಳಾದ ಮಧ್ವಾಚಾರ್ಯರ ದೊಡ್ಡ ಶಿಷ್ಯರು ಬಂದಿದ್ದಾರೆ ಅಂತ ಜನಗಳು ಅವ್ರು ನೋಡ್ಲಿಕ್ಕೆ ಸೇರಿಬಿಡ್ತಾ ಇದ್ರಂತೆ. ದೊಡ್ಡ ಹೆಸರು ಮಾಡಿದವರು ಪದ್ಮನಾಭ ತೀರ್ಥರು. ಅಂಥವರು ವೃಂದಾವನಸ್ಥರಾದ ದಿವಸ ಇವತ್ತಿನ ದಿವಸ. ಪೇತಿಗಳ ಉಲ್ಲೇಖ ಆದ್ರೆ ಪದ್ಮನಾಭ ತೀರ್ಥರದೊಂದೇ. ಇಲ್ಲಿ ಹರಿಕಥಾಮೃತ ಸಾರದಲ್ಲಿ ಅವರು ವರ್ಣನೆ ಮಾಡಿದ್ದು ಪದ್ಮನಾಭ ತೀರ್ಥರಲ್ಲಿ ಎಲ್ಲರೂ ಅಂಡರ್ಸ್ಟುಂಡು ಅಂತ ಹೇಳಿಬಿಟ್ರಾಮೆ. ಆ ಕಮಲನಾಭಾದಿಯತಿಗಳ ಅನೇಕ ಕಾ ನಮಿಸುವೆನು ಬಿಡದೆ ರಮಾ ಕಳತ್ರಣ ದಾಸವರ್ಗಕ್ಕೆ ನಮಿಪೆ ನನಭರತ. ಹೀಗೆ ಹರಿಭಕ್ತಿ, ಗುರುಭಕ್ತಿ, ದೇವತಾ ಭಕ್ತಿಯನ್ನು ತಾರತಮ್ಯ ಕ್ರಮದಲ್ಲಿ ಮಾಡಿದಾಗ ಮಾತ್ರ ಸಿದ್ಧಿ. ಅದನ್ನು ತಪ್ಪಿದ ಈ ಮರುತ್ತು ಪರಾವಹ ಮರುತ್ತು ಅದಕ್ಕೆ ಅವರು ಶಾಪ ಕೊಟ್ಟರು. ನೀನು ಭೂಮಿಯಲ್ಲಿ ಹುಟ್ಟು, ನನ್ನ ಸಭೆಗೆ ವಾಪಸ್ ಬರಬೇಡ ಅಂತ ಹೇಳಿದಾಗ ತುಂಬಾ ಪಶ್ಚಾತ್ತಾಪ ಪಟ್ಟ. ತಪ್ಪನ್ನು ಮಾಡೋದು ಸುಲಭ, ತಿದ್ದಿಕೊಡೋದು ತುಂಬಾ ಕಷ್ಟ, ಪರಿಪರಿಯಾಗಿ ಬೇಡಿದ. ಆಗ ಅವ್ರು ಹೇಳಿದರು, ಆಗಲಿ, ನೀನು ನನ್ನ ಸಭೆ ಮತ್ತೆ ವಾಪಸ್ ಬರಬೇಕಾದ್ರೆ ರಾಜಸ್ವಯಾಗ ಮಾಡಿ ಬರಬೇಕು ಅಂತ. ಅದಕ್ಕೆ ರಾಜಸ್ವಯಾಗ ಗಂಟು ಇದ್ರೆ ರಾಜಸ್ವಯಾಗ ಮಾಡಬೇಕಾಗಿರಲಿಲ್ಲ ಅಂತ. ತಿದ್ದುಕೊಳ್ಳೋದಕ್ಕೋಸ್ಕರ ಮಾಡಬೇಕಾಯ್ತಂತೆ. ರಾಜಸ್ವಯಾಗ ಮಾಡಿದ್ರೆ ಮಾತ್ರ ವಾಪಸ್ ಬರಬೇಕು, ಇಲ್ಲದ ಹೋದ್ರೆ ಇಲ್ಲ. ಹರಿಶ್ಚಂದ್ರರಾಜನಿಗೆ ಆಗಲ್ಲ, ಆ ರಾಜಸ್ವಯಾಗ ಮಾಡಿದ್ದಕ್ಕೆ ಅಲ್ಲಿ ಬದಲು ಅಲ್ಲಿಗೆ ಹೋದ ಅಷ್ಟೇ. ಇದು ಅಲ್ಲಿಗೆ ಹೋಗಬೇಕಾಗಿದ್ದ ವ್ಯಕ್ತಿ ಹೋಗ್ಲಿಕ್ಕೆ ಅಡ್ಡಿ ಆಗಿತ್ತಲ್ಲ, ಆ ಪಾಪ ಕಳ್ಕೊಳ್ಳೋಕ್ಕೋಸ್ಕರ ರಾಜಸ್ವಯಾಗವನ್ನು ಮಾಡಬೇಕು ಅಂತ ಹೇಳಿದ್ರು. ಆತ ಮಾಡಿರಲಿಲ್ಲ. ಹಾಗೆ ಮೃತನಾಗಿದ್ದ. ಅದಕ್ಕೆ ಆತ ಅಲ್ಲಿಗೆ ಹೋಗಲಿಲ್ಲ. ಯಮಸಭೆಯಲ್ಲಿ ಕೂಡ ಪ್ರಸಂಗ ಬಂದಿದೆ, ಅದು ಈಗ ಬದಲಾವಣೆ ಆಗಬೇಕಾಗಿತ್ತು. ಅದಕ್ಕೋಸ್ಕರ ನಾರದ ಮುನಿಗಳ ಮೂಲಕ ಆತ ಹೇಳಿ ಕಳಿಸಿದ. ನಾರದರು ಹೇಳಿದರು, ಧರ್ಮರಾಜ ಯೋಚನೆ ಮಾಡಿ ಒಪ್ಪಿಕೊಂಡ, ಆದರೆ ಕೃಷ್ಣ ಪರಮಾತ್ಮನ ಒಂದು ಅಂಗೀಕಾರ ಬೇಕು ಅಂತೇಳಿ ಕರೆಸಿದ. ನಿನ್ನ ಅದನ್ನೆಲ್ಲ ನೋಡಿದ್ದೇವೆ, ಆಗ ಪರಮಾತ್ಮ ಎಲ್ಲವನ್ನು ವರ್ಣನೆ ಮಾಡಿ ಮಾಡಲೇಬೇಕಾದ ಯಾಗ ಇದು. ರಾಶಿಯಾಗವನ್ನು ಯಾರು ಸರಿಯಾಗಿ ಮಾಡ್ತಾರೋ ಅವರು ಬ್ರಹ್ಮ ಪದವಿಗೆ ಬರ್ತಾರೆ ಅಂತ ಕೃಷ್ಣ ಹೇಳಿ. ಆಗ ಅನೇಕರು ಸಂಶಯ ಬಂದ್ಬಿಡುತ್ತೆ, ರಾಶಿಯಾಗ ಮಾಡಿ ಬ್ರಹ್ಮ ಪದವಿ ಬರ್ತಾರೆ ಅಂತ ಹೇಳಿದ್ರಿ. ಹರಿಶ್ಚಂದ್ರ ಆದಿ ಇಂದ್ರ ಪದವಿಗೆ ಹೋದ ಅಷ್ಟೇ, ಬ್ರಹ್ಮ ಪದವಿಗಲ್ಲ ಇಂದ್ರ ಪದವಿಗೂ ಅಲ್ಲ, ಇಂದ್ರ ಲೋಕಕ್ಕೂ ಕೂತ್ಕೊಂಡ ಅಷ್ಟೇ. ಮತ್ತೆ ರಾಶಿಯಾಗ ಮಾಡಿ ಬ್ರಹ್ಮ ಪದವಿ ಬರ್ತಾರೆ ಎಂಬ ಮಾತು ಸುಳ್ಳಾಯ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಶಾಸ್ತ್ರದ ಅನೇಕ ಮಾತುಗಳು ಹೀಗೇನೆ. ಈ ಯಾವುದೇ ನಮ್ಮ ಫಲಶ್ರುತಿ ಕೇಳದೆ ಒಂದು ಸ್ತೋತ್ರ ನಮಗೆ ಸಿಗೋದೇ ಇಲ್ಲ. ಎಲ್ಲ ಯಾವುದೇ ವ್ರತ ನೋಡಲಿ ಫಲಶ್ರುತಿ ಇದ್ದೇ ಇರು, ಯಾವುದೇ ಒಂದು ಸ್ತೋತ್ರ ನೋಡಲಿ ಫಲಶ್ರುತಿ ಇದ್ದೇ ಇರು. ಅದು ಎಲ್ರಿಗೂ ಅದಾಗೋದಿಲ್ಲ, ಇದು ಆಶ್ಚರ್ಯ. ಅಂತಲೇ ಇರ್ತಾರೆ, ಆಗನೇ ಇಲ್ಲ. ಅಂಧೋಪದಿವ ದೃಷ್ಟಿ ಎಷ್ಟು ಜನಕ್ಕೆ ಕಂಡು ಬರುತ್ತೆ? ರಾಯರು ಕಂಡು ಕೊಡೋದು ಗ್ಯಾರಂಟಿನೆ, ಬಟ್ ಎಲ್ರಿಗೂ ಕಂಡು ಬಂದಿದೆಯಾ? ಬಂದಿಲ್ಲ. ಯಾತಕ್ಕದು? ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಸೈಡಿಂದ ಒಂದು ಸಾಧನೆ ಆಗಬೇಕಾದ್ರೆ ಅರ್ಹತೆ ಇದ್ದವರಿಗೆ ಮಾತ್ರ. ಅರ್ಹತೆ ಇದ್ದವರಿಗೆ ಕಣ್ಣಿಲ್ಲದವರಿಗೆ ಕಂಡು ಬರಬಹುದು, ಅಥವಾ ಸಾಮಾನ್ಯ ಕೆಟ್ಟವರಿಗೆ ಸರಿ ಹೋಗಬಹುದು. ಆದರೆ ಎಲ್ಲರಿಗೂ ಒಂದೇ ರೀತಿ ಫಲ ಸಿಗೋದಿಲ್ಲ. ಅದಕ್ಕೇನು ಕಾರಣ ಅಂದ್ರೆ ಆಚಾರ್ಯ ಹೇಳ್ತಾರೆ, ಸರಿಯಾಗಿ ಮಾಡಿದವರಿಗೆ ಅರ್ಹತೆ ಪೂರ್ಣ ಇದ್ರೆ ಅದು ಹಾಗೆ ಆಗುತ್ತೆ. ಇವತ್ತು ಬಿ ಪಾಸ್ ಮಾಡಿದವನು ಪ್ರೊಫೆಸರ್ ಆಗ್ತಾನೆ, ಯಾವಾಗ ಥರ್ಡ್ ಕ್ಲಾಸ್ ಪಾಸ್ ಮಾಡಿದ್ರೆ ಆಗ್ತಾನಾ? ಆಗೋದೇ ಇಲ್ಲ. ಅದು ಮೆರಿಟ್ ಬೇಕದು, ಮೆರಿಟ್ ಬೇಕು. ಆಗ ವೇಕೆನ್ಸಿ ಇದ್ದಿರಬೇಕು, ಇವರಲ್ಲಿ ಬ್ಯಾಡ್ ಕಾಂಡಕ್ಟ್ ಅದೆಲ್ಲ ಬ್ಯಾಡ್ ರಿಮಾರ್ಕ್ಸ್ ಇರಬಾರದು. ಅಂತ ಹೊತ್ತಲ್ಲಿ ಸಾಧ್ಯ ಇಲ್ಲದೆ ಹೋದರೆ ಅವಕಾಶ ಇರೋದಿಲ್ಲ. ಇಷ್ಟೆಲ್ಲ ಅನುಕೂಲತೆಗಳು ಸೇರಬೇಕದು. ಪರಿಶ್ಚಂದ್ರ ರಾಜನಿಗೆ ಆಶಿಯಾಗವನ್ನು ಮಾಡಿದ್ದ, ಆದರೆ ಆತನ ಬ್ರಹ್ಮ ಪದವಿ ಸಿಗಲಿಲ್ಲ, ಇಂದ್ರ ಪದವಿನೂ ಸಿಗಲಿಲ್ಲ, ಇಂದ್ರದೇವರ ಸಭೆಯಲ್ಲಿ ಕೂಡ ಯೋಗ ಬಂತು. ಮತ್ತೆ ರಾಶಿಯಾಗದ ಫಲ ಸುಳ್ಳಾಯಿತು ಅಂದ್ರೆ ಇಲ್ಲ. ಆ ಫಲಕ್ಕೆ ಎರಡರ್ಥ. ಒಂದು, ಅರ್ಹತೆ ಇದ್ದವರು ರಾಶಿಯಾಗವನ್ನು ಮಾಡಿದರೆ, ಅಂದ್ರೆ ರುಜುಗಳಾದವರು ಮಾಡಿದರೆ ಅವರು ಬ್ರಹ್ಮ ಪದವಿಗೆ ಬರ್ತಾರೆ. ಅಯೋಗ್ಯ ಕಾನ್, ಯಾರು ಪದವಿಗೆ ಅರ್ಹರಲ್ಲ ಅಂಥವ್ರು ಮಾಡಿದ ಏನಾಗ್ತಾರೆ ಅಂತ ಕೇಳಿದರೆ, ತಮ್ಮ ಗುಂಪಿನಲ್ಲಿ ಮೇಲಾಗ್ತಾರೆ, ತಮ್ಮ ಗುಂಪಿನಲ್ಲಿ ನಂಬರ್ ಒನ್ ಅನಿಸಿಬಿಡ್ತಾರೆ. ಹರಿಶ್ಚಂದ್ರ ರಾಜ ಅದಕ್ಕೇನೆ ಯಾವರ ಬೇರೆ ರಾಜರು ಹೋಗಿರಲಿಲ್ಲ ಅಂತ ಇಂದ್ರ ಸಭೆಯಲ್ಲಿ ಕೂತ್ಕೊಂಡು ಬಿಟ್ಟ. ಅದಕ್ಕೆ ಹೇಳುತ್ತಾರೆ, ತಮ್ಮ ಗುಂಪಿನಲ್ಲಿ ಫಸ್ಟ್ ಅನಿಸ್ಕೊಳ್ಳೋದು ಉಳಿದವರಿಗೆ ಫಲ, ಆದರೆ ಬ್ರಹ್ಮ ಪದವಿಗೆ ಹೋಗೋದು ರುಜುಗಳು ಮಾಡಿದರೆ ಫಲ. ರುಜುಗಳು ಅಂದ್ರೆ ಬ್ರಹ್ಮ ಪದವಿಗೆ ಅರ್ಹರಾದಂತಹ ಚೇತನ ಅಷ್ಟೇ ಹೊರತು ಬೇರೆಯವರಿಗಲ್ಲ. ಇವತ್ತು ಎಂ ಎ ಫಸ್ಟ್ ಟೈಮೇ ಮಾಡಿಬಿಡ್ತಾನೆ, ಮಾಡ್ತಾನೆ ಲೆಕ್ಚರ್ ಆಗಿ ಹೋಗಿಬಿಡ್ತಾನೆ. ಪ್ರೈಮರಿ ಸ್ಕೂಲ್ ಟೀಚರ್ ಆಗಿಬಿಟ್ಟು ಕಷ್ಟಪಟ್ಟು ರಿಟೈರ್ ಆಗುತ್ತೆ ಎಂ ಎ ಮಾಡ್ತಾರೆ. ಒಂದು ಎರಡು ಇಂಪ್ರೂವ್ಮೆಂಟ್ ಬರಬಹುದೇ ಹೊರತು, ಈಗ ಅದು ಬರೋದಿಲ್ಲ, ಗ್ಯಾರಂಟಿ ಇಲ್ಲ ಪಾಪ. ಬರಬಹುದೇ ಹೊರತು ಅವನಿಗೆ ಪ್ರೊಫೆಸರ್ ಪೋಸ್ಟ್ ಎಲ್ಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾಲಕ್ಕೆ ಮಾಡ್ತಾನೆ ಇಂಪಾರ್ಟೆಂಟ್, ಆ ಏಜ್ ಇಂದ ಹಿಡಿದು ಅನೇಕ ಇದೆಲ್ಲ ಬೇಕು. ಹರಿಶ್ಚಂದ್ರ ರಾಜನಿಗೆ ಬ್ರಹ್ಮಪತಿ ಅರ್ಹತೆನೆ ಇರಲಿಲ್ಲ ಅದರಿಂದಾಗಿನೇ, ಆದರೆ ಅದು ವೇಸ್ಟ್ ಆಗಲಿಲ್ಲ. ರಾಜರ ಗುಂಪಿನೆಲ್ಲ ಭಾರಿ ಶ್ರೇಷ್ಠ ಅಂತಕ್ಕಂತಹ ಹಿರಿಮೆಯನ್ನು ಪಡೆದು ಇಂದ್ರ ಸಭೆಯಲ್ಲಿ ಕೂತಿದ್ದಾನೆ. ಇದು ಆತನ ಸಿದ್ಧಿ. ಇದು ಒಂದರಿಂದ ನಮ್ಗೆ ಎಷ್ಟು ಅರ್ಥ ಆಗುತ್ತಾಗ, ಯಾವುದೇ ಮಂತ್ರದ ಫಲಶ್ರುತಿಗಳೆಲ್ಲ ಹೀಗೇನೆ, ಸರಿಯಾಗಿ ಆ ರೀತಿ ನಡ್ಕೊಂಡ್ರೆ ಮಾತ್ರ ಅಂತ ಮುಖ್ಯ ಫಲ ಬರುತ್ತೆ ಹೊರತು ಉಳಿದವರಿಲ್ಲ ಅಂತ ಫಲ ಬರೋದಿಲ್ಲ. ಮುಖ್ಯ ಫಲ ಬರಬೇಕು. ಅದಕ್ಕೆ ಹೇಳ್ತಾರೆ ಕೊನೆ ರಾಘವೇಂದ್ರ ಸ್ತೋತ್ರ ಹೇಳಿಬಿಡ್ತಾರೆ, ಬರೀ ರಾಘವೇಂದ್ರ ಸ್ತೋತ್ರ ಹೇಳಿದ್ರೆ ಕೆಲಸ ಆಗುತ್ತೆ ತಿಳ್ಕೊಂಡ್ಬಿಡಬೇಡಿ. ಯೋ ಭಕ್ತ್ಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರನ್ ಯಹ್ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾಶುಭಂ ಕಿಂಚನ ಹಿಂತು ಇಷ್ಟಾರ್ಥ ಸಮೃದ್ಧಿರೇವ ಸತತಂ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ಹಿ ದಿಗ್ವಿದಿತಾ ವಿಭೂತಿ ರತುಲಾ ಸಾಕ್ಷಿ ಹಯಾಶ್ಯೋ ಅತ್ರ ಹಿ. ಎಷ್ಟು ಒತ್ತು ಕೊಟ್ಟಿದ್ದಾರೆ ಯೋ ಭಕ್ತ್ಯ, ಅಲ್ಲೇ ಮಿಸ್ತು ವಾಸ್ತಪ್ಪ ಹೋಯ್ತಲ್ಲಿಗೀಗ ಭಕ್ತಿ ಅದೇ ಇಲ್ಲ. ಅದರಿಂದಾಗಿನೇ ಏ ಫಲ ಸಿಗುತ್ತೆ? ಫಲದ ಬಗ್ಗೆ ಭಕ್ತಿ ಅವ್ರಿಗೆ, ರಾಯರ ಬಗ್ಗೆ ಭಕ್ತಿ ಅಲ್ಲ. ಭಕ್ತಿ ಹೇಗಿಲ್ರಿ, ಕಣ್ಣಲ್ಲಿ ನೀರು ಬರುತ್ತಲ್ಲ ಬಗ್ಗೆ ಭಕ್ತಿ ಇಲ್ವಾ ಅಂತ ಕೇಳಿದ್ರೆ, ಕಣ್ಣಲ್ಲಿ ನೀರು ಬಂದ್ರೆ ಭಕ್ತಿ ಅಂತ ಯಾರು ಎಳೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಲಿಜರ್ನ್ ಹಾಕೊಂಡೆಲ್ಲ ಭಕ್ತರಾಗಿ ಬಿಡ್ತಾರೆ ಅಷ್ಟೇ. ಕಣ್ಣಲ್ಲಿ ನೀರು ಬಂದ್ರೆ ಭಕ್ತಿ ಅಲ್ಲ, ಅವರ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ರೆ ಭಕ್ತಿ ಅಂತ ಕರೀತಾರೆ. ರಾಯರ ಬಗ್ಗೆ ಎಷ್ಟು ತಿಳುವಳಿಕೆ ಭಕ್ತಿ ಮಾಡ್ತಾರೆ, ಏ ಇಲ್ಲಿ ಪರಿಮಳ ಅಂತ ಆಚಾರ ಅಂತ ಯಾಕೆ ಕರೀತಾರೆ ಅದೇ ಗೊತ್ತು. ಪರಿಮಳ ಅಂದ್ರೆ ಏನು? ಇವು ಅಗರಬತ್ತಿ ಪರಿಮಳ ಅಲ್ಲ ಅವ್ರು ಬರೆದಿದ್ದು. ಅವ್ರ ಪರಿಮಳ ನ್ಯಾಯಸುಧಾಕ್ಕೆ ಪರಿಮಳ ಬರೆದವರು. ಎಷ್ಟು ಅದ್ಭುತವಾದ ಕೃತಿ ಬರೆದಿದ್ದಾರೆ. ಇವತ್ತಿಗೂ ಕೂಡ ಸರಿಯಾಗಿ ಪ್ರಿಂಟ್ ಮಾಡಿಸಿದ್ರೆ 2000 ಪುಟಗಳ ಪುಸ್ತಕ ಅದು ಒಂದೇ. ಅವರಂತ 50 ಪುಸ್ತಕ ಬರೆದಾರಂತ ರಾಯರು ಹೆಚ್ಚು ಕಡಿಮೆ. ಆ ಕಾಲದೊಳಗೆ ಆ ರೀತಿ ಬರೀಬೇಕು ಅಂದ್ರೆ ಸಾಮಾನ್ಯನಾ? ಇವತ್ತು ನಮ್ಮ ಜನ ಇಷ್ಟೆಲ್ಲ ಇದೆ, ಅನುಕೂಲತೆ ಇದೆ, ಕಂಪ್ಯೂಟರ್ ಇದೆ, ಒಂದು 25-30 ಮಠಗಳಿವೆ, 1000 ವಿದ್ವಾಂಸರಿದ್ದಾರೆ. ಇಷ್ಟಾದ್ರೆ ರಾಯರ 1000 ರಾಯರ ಮಠಗಳಿವೆ, ಕೋಟ್ಯಂತರ ದುಡ್ಡಿದೆ, ರಾಯರಂತೆ ಪುಸ್ತಕ ಬರೆಯೋದು ಬೇಡ. ಅವ್ರು ಬರೋ ಪುಸ್ತಕ ಎಲ್ಲ ಪ್ರಿಂಟ್ ಮಾಡಿಸಿಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಅವ್ರು ಹೇಗೆ ಬರೆದಿರ್ಬೇಕು ಯೋಚನೆ? ಇವತ್ತಿಗೂ ಆ ಪುಸ್ತಕ ಎಲ್ಲ ತೋರಿಸಿ ಅಂತ ಕೇಳಿ, ಎಲ್ಲಿ ಒಂದು ಮಠದಲ್ಲೂ ಎಲ್ಲ ಪುಸ್ತಕ ಸಿಗೋದಿಲ್ಲ. ಅಲ್ಲ, ಒಂದು ಪುಸ್ತಕ ಸಿಗದ್ರೆ ಮಠಗಳು ಉಂಟು ಇವತ್ತೆ. ಅಂದ್ರೆ ನಾವು ಎಷ್ಟು ಹಿಂದೂ ಇದ್ದಿದ್ದೇವೆ ಅಂತ ಅರ್ಥ ಮಾಡ್ಕೊಂಡ್ರೆ ರಾಯರು ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಆ ರೀತಿ ತಿಳ್ಕೊತಾರಲ್ಲ, ಅಂಥವನು ವೇರ್ ಮಾಡ್ತಾರೆ, ಅದು ಭಕ್ತಿ ಅಂತ ಕರೀತಾರೆ ಹೊರತು ಇಲ್ಲದೆ ಹೋದ್ರೆ ಭಕ್ತಿ ಅಂತ ಕರೆಯೋದಿಲ್ಲ. ಅದು ಯಾವುದೇ ಮಂತ್ರ ಅದು ವೇಸ್ಟ್ ಆಗಲ್ಲ, ಏನೋ ಒಂದು ಕೆಲಸ ಆಗುತ್ತೆ ಅಷ್ಟೇ. ಅಲ್ಲಿ ಏನು ಮಾಡದೇ ಇದ್ದವರಿಗಿಂತ ನಮಸ್ಕಾರ ಹಾಕೋದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇರುತ್ತೆ ಅಷ್ಟೇ ಹೊರತು ಬೇಕಾದ್ರೆ ಸೀಟ್ ಸಿಗ್ಬೋದು, ರೈಲ್ವೆ ಸೀಟ್ ಸಿಗ್ಬೋದು ಕೆಲವರಿಗೆ, ಪಾಪ ಗೆಸ್ಟ್ ಹೌಸಲ್ಲಿ ಸೀಟ್ ಸಿಗ್ಬೋದು, ಎರಡು ತಿಂಡಿ ಕಾಫಿ ಆಗ್ಬೋದು, ಇಂತಿಂಥ ಫಲಗಳಾಗ್ಬೋದೇ ಹೊರತು ಅತ್ಯುತ್ತಮ ಫಲ ಆಗಬೇಕಾದ್ರೆ ಮಾತ್ರ ಅತಿ ಶ್ರೇಷ್ಠವಾದ ರೀತಿಯಲ್ಲೇ ಮಾಡಿರ್ಬೇಕು ಕೆಲಸ. ಆಗ ನಮ್ಗೆ ಅರ್ಥ ಆಗುತ್ತೆ ಅವರೇನೋ ಮಾಡ್ತಾರೆ ನಾವು ಮಾಡಿಬಿಡೋಣ ಅಂತ ಮಾಡೋದಲ್ಲ, ಅರ್ಹತೆ ಪಡ್ಕೊಂಡು ಮಾಡಬೇಕಂತ. ಅರ್ಹತೆ ಪಡ್ಕೊಳ್ಳೋ ಕಾನ್ಸೆಪ್ಟ್ ನಾವು ಡೆವಲಪ್ತೇ ಆಗಲಿಲ್ಲ. ಮಾಡಿಸೋರು ಹೇಳೋದಿಲ್ಲ, ಇವನಿಗೂ ಗೊತ್ತಿಲ್ಲ. ಮಾಡೋ ಬರ್ತಾರೆ, ಡೇಟ್ ಕೊಡ್ತಾರೆ, ಮುಗಿದೋಯ್ತಷ್ಟೇ. ಡೇಟ್ ಕೊಡ್ತಾರೆ ಕುತ್ಕೊಂಡು ಬಿಡ್ತಾನೆ, ಅದಲ್ಲ. ಅದು ತಕ್ಕದ ಅರ್ಹತೆ ಪಡಿಬೇಕು, ಸರಿಯಾಗಿ ಅನುಷ್ಠಾನ ಮಾಡಬೇಕು, ಒಳ್ಳೆ ಕಾಮಕ್ರೋಧಗಳನ್ನು ಬಿಡಬೇಕು, ವಿಶೇಷ ವ್ರತ ಏಕಾದಶಿಯಾಗಿ ಆಚರಣೆ ಮಾಡಬೇಕು, ಸಂಧ್ಯಾದಿಗಳನ್ನು ಆಚರಣೆ ಮಾಡಬೇಕು. ಆಗ ಅವನು ಮಾಡ್ತಾನಲ್ಲ, ಅದಕ್ಕೆ ಎಷ್ಟು ಸಿದ್ಧಿ ಬರುತ್ತಾಗ. ಆದ್ದರಿಂದ ರಾಜಸೂಯಾಗ ಒಂದು ಮಾಡಿದ ಮಾತ್ರಕ್ಕೇನೆ ಎಲ್ಲರೂ ಬ್ರಹ್ಮ ಪದವಿ ಹೋಗೋದಿಲ್ಲ. ಅರ್ಹತೆ ಇದ್ದವರು ಹೋಗ್ತಾರೆ. ಅಲ್ಲಿ ಹರಿಶ್ಚಂದ್ರನ್ ಇಲ್ಲದೆ ಹೋಗಿದ್ದರಿಂದ ಹೋಗಿರಲಿಲ್ಲ, ಅಂತೂ ವೇಸ್ಟ್ ಆಗಲಿಲ್ಲ. ಇಂದ್ರ ಸಭೆಯಲ್ಲಿ ಹೋಗಿ ಕೂತಿದ್ದ ಪಾಂಡುರಾಜನಿಗೆ ಮಾತ್ರ ಆತ ಅಲ್ಲೇ ಹೋಗಬೇಕಾದಿದ್ದ ವ್ಯಕ್ತಿ ಈ ತಪ್ಪಿನಿಂದ ಹೋಗಿರಲಿಲ್ಲ. ಮಾಡಿದ್ರೆ ಸರಿ ಹೋಗ್ತಾ ಇತ್ತು, ಮಾಡಿರಲಿಲ್ಲ. ಈಗ ನೀನು ಮಾಡುವಂತ ಸಂದೇಶ ಬಂತು. ಧರ್ಮರಾಜ ಯೋಚನೆ ಮಾಡಿದ, ಕೃಷ್ಣರ ಸಂದೇಶವನ್ನು ಕೇಳಿದ, ಕೃಷ್ಣ ಭಾರಿ ಹೊಗಳಿದ. ಆದರೆ ಧರ್ಮರಾಜ, ರಾಜಸೂಯ ಮಧ್ಯತೆ ಜರಾಸುತೆ ತುಜೀವತಿ, ಈ ಜರಾಸಂಧ ಬದುಕಿರುವವರೆಗೂ ರಾಜಸೂಯ ಹೇಗೆ ಸಾಧ್ಯ ಅಂತ ಕೇಳಿದ. ಆತನಿಗೆ ಭಾರಿ ಗೊಂದಲ ಬಂತು. ಹಾಗಿದ್ರೆ ನಿವರ್ತಿತಂ ಮನಃಕ್ರತೋ, ನನ್ನ ಯಜ್ಞ ವಿಚಾರ ಕೈಬಿಟ್ಟು ಬಿಡ್ತೇನೆ ಅಂತ ಹೇಳಿ. ಹಿಂದಿನ ಕಾಲಕ್ಕೆ ಹರಿಶ್ಚಂದ್ರರಾಜ ಯಾಗ ಮಾಡಿದಾಗ ನಿನ್ನೆ ಹೇಳಿದೆ, ಇಂತಿಂತ ಜರಾಸಂಧನಂತ ಪ್ರಬಲ ರಾಜರಿರಲಿಲ್ಲ, ದುರ್ಯೋಧನಂತವರಿಲ್ಲ. ಈ ಅದು ಈಸಿ ಬ್ಯಾಚ್ ಅದು ಒಂದು, ಆದ್ದರಿಂದ ನಡೆದು ಹೋಗ್ಬಿಡು. ಈಗ ಎಂತೆಂಥವರಿದ್ದಾರೆ ಲೆಕ್ಕ ಹಾಕಿ, ಇದ್ರ ಯಾವುದೋ ಸಾಮಾನ್ಯ ಹಂತಲ್ಲಿ ಗೆಲ್ಲೋದು ಬೇರೆ, ಫೈನಲ್ಸ್ ಗೆಲ್ಲೋದು ಬೇರೆ ಅಂತಾರಲ್ಲ ಆ ಟೈಪ್. ಹರಿಶ್ಚಂದ್ರನಿಗಿದ್ದವಂತೂ ಪ್ರತಿಸ್ಪರ್ಧಿಗಳ ಸಂಖ್ಯೆ ಭಾರಿ ಕಡಿಮೆ ಇತ್ತು. ಇಲ್ಲಿ ಭಾರಿ ಭಾರಿ ಮಹಾಮಹಾ ದೈತ್ಯರುಗಳೇ ಸೇರಿದ್ದಾರೆ, ಈಗ ಮಾಡೋದು ಭಾರಿ ಕಷ್ಟ, ಅದನ್ನ ಬಿಟ್ಟು ಬಿಡ್ತೇನೆ ಅಂತ ಹೇಳಿದ ತಕ್ಷಣ ಆಗ ಭೀಮಸೇನ ಹೇಳುತ್ತಾರೆ, ಅಣ್ಣ ಹಾಗೆಲ್ಲ ಅಲ್ಲ, ಒಂದು ಕೆಲಸ ಬಿಡ್ತೇನೆ ಎಂಬುದು ದೊಡ್ಡದಲ್ಲ, ಸಾಧಿಸೋದು ಭಾರಿ ದೊಡ್ಡದು. ಆದ್ರೆ ಸಾಧಿಸೋದಕ್ಕಿಂತ ಮುಂಚೆ ಮೂರು ಗುಣ ಇರಬೇಕು. ನಿಜಾನುಭಾವ ವರ್ಜಿತಾಹ, ಹರೇರ ಅನುಗ್ರಹ ಉಜ್ಜಿತಾಹ, ಮಹಾಪ್ರಯತ್ನ ವರ್ಜಿತಾಹ, ಜನಾನ ಜಗ್ಮುರುನ್ನತಿ. ಯಾರಲ್ಲಿ ಸ್ವಂತ ಯೋಗ್ಯತೆ ಇಲ್ಲ, ಯಾರಿಗೆ ದೇವರ ದಯೆ ಇಲ್ಲ, ಯಾರು ಸರಿಯಾದ ಪ್ರಯತ್ನ ಮಾಡೋದಿಲ್ಲ, ಅವರಿಗೆಂದು ಕೆಲಸ ಆಗೋದಿಲ್ಲ. ಆದ್ರಿಂದ ನಾವು ಮೂರನ್ನು ಗಮನಿಸಿ ನೋಡಬೇಕು. ಡಾಕ್ಟರ್ ಕಣ್ಣಿಗೆ ಹಾಕ್ತಾ ಇದ್ದಾನೆ ಸ್ಪೆಕ್ಸ್ನ, ಯಾವ್ದಾಕಿದ್ರು ಸೂಟ್ ಆಗಲ್ಲ ನೋಡ್ತಾರೆ, ಕಣ್ಣೇ ಇಲ್ಲ ಅವ್ರಿಗೆ, ಯಾವ ಸ್ಪೆಕ್ಸ್ ಹಾಕಿದ್ರೆ ಏನು ಪ್ರಯೋಜನ ಇದರಿಂದ. ಅದು ಕುರುಡರಿಗೆ ಯಾವ ಸ್ಪೆಕ್ಸ್ ಹಾಕಿ ಯಾವ ಲೆನ್ಸ್ ಹಾಕಿದ್ರೆ ಉಪಯೋಗ ಇಲ್ಲ, ಅದಕ್ಕೆ ಅರ್ಹತೆ ಇಲ್ಲದವನಿಗೆ ಎಂದೂ ಸಿದ್ಧಿ ಬರೋದಿಲ್ಲ. ಇನ್ನೊಬ್ಬನಿಗೆ ಫಸ್ಟ್ ಕ್ಲಾಸ್ ಏನು ಡಿಫೆಕ್ಟ್ ಇದೆ, ಕಣ್ಣು ಕಾಣುತ್ತೆ ಅವನಿಗೆ, ಕೆಲವು ವಿಷಯ ಆಗಬೇಕು. ಆದ್ರೆ ಡಾಕ್ಟರ್ಗೆ ಅವನು ಅಂತ ಡಾಕ್ಟರ್ ಅಂತ ಕೇಳಿದರೆ ಅವನು ಎಷ್ಟು ಜನ ಇಬ್ಬರು ಬಂದಿದ್ದಾರೆ ಅಂತ, ಸ್ವಾಮಿ ಒಂದೊಂದು ಕಾಣತ್ತೆ ಅಂತ ಒಬ್ಬನು ಬಂದ, ಸರಿ ಕೇಸ್ ಪಾಪ. ಡಾಕ್ಟರ್ ಎರಡೆರಡು ಕಾಣತ್ತೆ ಅಂತ ಅವನು ಬಂದ್ರೆ, ಡಾಕ್ಟರ್ ನಾಲ್ಕು ಜನ ಬಂದಿದ್ದೀರಲ್ಲ ಯಾರಿಗೆ ಔಷಧಿ ಕೊಡಲಿ ಅಂತ ಕೇಳಿದ್ರೆ, ಪೇಷಂಟ್ಗೆ ಎರಡು ಕಡೆ ಡಾಕ್ಟರ್ ನಾಲ್ಕು ಕಾಣುತ್ತೆ, ಏನ್ ಮಾಡ್ಬೇಕು ಇಂತ ಪೇಷಂಟ್ ಡಾಕ್ಟರ್ ಇಟ್ಕೊಂಡು. ಇಂತ ಕೆಲವೆಷ್ಟೋ ಡಾಕ್ಟರ್ ಕಣ್ಣು ಕಳೆದವರಿದ್ದಾರೆ, ಕಣ್ಣು ಸರಿ ಮಾಡೋ ಡಾಕ್ಟರ್ ಅಲ್ಲ, ಕಣ್ಣು ಕಳೆದವರಿದ್ದಾರೆ ಪಾಪ. ಎಲ್ಲ ಡಾಕ್ಟರ್ ಹಾಗೆ ಅಂತ ಹೇಳ್ತಾ ಇಲ್ಲ, ಆದ್ರೆ ಡಾಕ್ಟರ್ ಅವ್ರ ಯೋಗ್ಯತೆ ಬೇಕಲ್ಲ, ಅದರಿಂದ ಸರಿಯಾದ ಪ್ರಯತ್ನ ಹಾಕದೆ ಹೋದ್ರೆ ಏನು ಉಪಯೋಗ ಇಲ್ಲ. ಸರಿಯಾದ ಯೋಗ್ಯತೆ ಇರಬೇಕು, ಸರಿಯಾದ ಪ್ರಯತ್ನ. ಎಸ್ ಎಲ್ ಸಿ ಫಸ್ಟ್ ರ್ಯಾಂಕು, ಯಾವ್ದಕ್ಕೆ ಐ ಟಿ ಐ ಟ್ರೈನಿಂಗ್ ಸೇರ್ಕೊಂಡ್ಬಿಟ್ರೆ ಎಷ್ಟು ದಡ್ಡ ಅಂತ ಕರೀತಾರೆ. ಪಿ ಯು ಸಿ ಫಸ್ಟ್ ರ್ಯಾಂಕು, ಯಾವುದೇ ಕೆಲಸಕ್ಕೆ ಸೇರಿಬಿಟ್ರೆ ಇಲ್ಲ ಇಲ್ಲ, ಓದೋದನ್ನು ಓದ್ಬೇಕು, ಅದು ಅರ್ಹತೆ. ಅದು ಅಂದ್ರೆ ಇವತ್ತು ಅರ್ಹತೆ ಇದೆ, ಉಪಯೋಗ ಮಾಡ್ಕೊಳ್ಳೋ ಜನ ಇದ್ದಾರೆ, ಅರ್ಹತೆ ಇಲ್ಲ ಟ್ರೈ ಮಾಡೋ ಜನಗಳಿದ್ದಾರೆ, ಎರಡು ತಪ್ಪು. ಅರ್ಹತೆ ಇಲ್ಲದೊಂದು ಪ್ರಯತ್ನ ಪಟ್ರೆ ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವರ ಸಂಶಯ, ಅವನು ಬಿದ್ದೇ ಬಿಡ್ತಾನೆ, ಗ್ಯಾರಂಟಿ ಗೊತ್ತದು. ಯಾರಿಗೆ ಅರ್ಹತೆ ಇದ್ದು ಉಪಯೋಗ ಮಾಡ್ಕೊಳ್ಳೋದಿಲ್ಲ, ತುಂಬಾ ಮೇಲೆ ಹೋಗ್ಬೇಕಾದ್ರೆ ಎಲ್ಲೋ ಉಳ್ಕೊಂಡ್ಬಿಡ್ತಾನೆ, ಅದು ಇನ್ನೊಂದು ತಪ್ಪದು. ಅದು ಸರಿಯಾಗಿ ಯೋಚನೆ ಮಾಡಿದರೆ ಎರಡು ಇರಬೇಕು, ಎರಡರ ಮಧ್ಯೆ ಇರಬೇಕಾದದ್ದು ದೇವರ ದಯೆ. ದೇವರ ದಯೆ ಇಲ್ಲ ಹೋದರೆ ಎಷ್ಟು ಅರ್ಹತೆ ಇದ್ರು ಕೂಡ ಕೆಲಸಕ್ಕೆ ಎಷ್ಟೋ ಹೋದ್ರೆ ಒಳ್ಳೊಳ್ಳೆ ಕ್ವಾಲಿಫಿಕೇಶನ್ ಇರೋದು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಎಂ ಎ ಪಿ ಎಚ್ ಡಿ ಮಾಡಿದವರು ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗಿಬಿಡೋದವ್ರು ಪಾಪ, ಕೊನೆಯವರು ಇಟ್ಟು ಅಲ್ಲೇ ರಿಟೈರ್ ಆದವರು ಇದ್ದಾರೆ. ತಾ ಬರೀ ಎಂ ಎ ಮಾಡಿದವರು ವೈಸ್ ಚಾನ್ಸಲರ್ ಆದವರು ಇದ್ದಾರೆ, ಬರೀ ಇದರಿಂದ ಅಲ್ಲಿವರೆಗೆ ಹೋದವರು ಇದ್ದಾರೆ, ಎಂ ಎ ಕೆಳಗೆ ಉಳ್ಕೊಂಡವರು ಇರ್ತಾರೆ. ಯಾಕೆ ಅದೇ ಅನುಗ್ರಹ ಇಲ್ಲ, ದೇವರ ಅನುಗ್ರಹ ಇಲ್ಲದೆ ಹೋಗಿಬಿಟ್ರೆ ಎಲ್ಲಾ ಸಾಧನೆಯೂ ವ್ಯರ್ಥನೇ. ಅದಕ್ಕೆ ಎಲ್ಲಾ ಕಾಲಕ್ಕೂ ನಮಗೆ ಬೇಕಾದ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಮನುಷ್ಯ ಎಷ್ಟೇ ಸರ್ಕಸ್ ಮಾಡಲಿ, ಎಷ್ಟೇ ಲಾಗ ಹಾಕಲಿ, ದೇವರ ದಯೆ ಬಿಟ್ಟರೆ ಮಾತ್ರ ಏನು ಕೆಲಸ ಆಗೋದಿಲ್ಲ. ಆದ್ರೆ ದೇವರ ದಯೆ ಮಾಡಬೇಕಾದ್ರೆ ಮಾತ್ರ ಎರಡು ಫ್ಯಾಕ್ಟರ್ಸ್ ಮರೆಯಬಾರದು, ಸರಿಯಾದ ಯೋಗ್ಯತೆ ಮತ್ತು ಉಚಿತವಾದ ಪ್ರಯತ್ನ ಮಾಡಬೇಕು. ಪ್ರಯತ್ನ ಅಂತ ಹೇಳಿ, ಪ್ರಯತ್ನ ಶಬ್ದ ಯತ್ನ ಅಂತ ಹೇಳಿಲ್ಲ, ಪ್ರಯತ್ನ ಅಂತ ಕರೀತಾರೆ. ಪ್ರಯತ್ನ ಅಂದ್ರೆ ನಿಮ್ಗೆ ಗೊತ್ತೇನು, ಪ್ರಾಪರ್ ಎಫರ್ಟ್ಸ್ ಅಂತ ಅರ್ಥ. ಮನೆ ಕಟ್ಟಕ್ಕೆ ಪ್ರೇಮ್ ಮಾಡದೆ ಯಾರಲೇ ಇಲ್ಲ ಅಂತ ಹೇಳಿದ, ಎಷ್ಟಿದ್ದು ದುಡ್ಡು ಅಂದ್ರೆ 10 ರೂಪಾಯಿ ಇಟ್ಕೊಂಡು ಓಡಾಡ್ತಿದ್ದೀನಿ ಸ್ವಾಮಿ, ಮನೆ ಎಲ್ಲೂ ಸಿಗೋದು ಅಂತ ಕೇಳಿದರೆ, 10 ರೆಜಿಸ್ಟ್ರೇಷನ್ ಕೂಡ ಯಾವ ರಿಯಲ್ ಎಸ್ಟೇಟ್ ಏಜೆನ್ಸಿ 10 ಸೇರಿಸೋದಿಲ್ಲ ಅವರ. 10 ರೂಪಾಯಿ ಇನ್ನೊಂದು 10 ರೂಪಾಯಿ ಕೊಡ್ತೀನಿ ಬೇಕಾದ್ರೆ, ಇನ್ನೊಂದು 10 ರೂಪಾಯಿ ಕೊಡ್ತೀನಿ ಅಂದ್ರೆ ಮೊದಲಿನ ಜಾಗ ಖಾಲಿ ಮಾಡು ಅಂತ ಹೇಳ್ತಾರೆ. ಇದು ಪ್ರಯತ್ನ ಅಂತ ಕರೆಯೋದಿಲ್ಲ. ಮತ್ತು ಲಕ್ಷಗಟ್ಟಲೆ ವ್ಯವಹಾರ ಇಲ್ಲದೆ ಹೋದರೆ ಮನೆಗಳ ಬಗ್ಗೆ ಮಾತಾಡೋದೇ ಸಾಧ್ಯ ಇಲ್ಲ. ಪ್ರಾಪರ್ ಎಫರ್ಟ್ಸ್ ಅಂದ್ರೆ ಅದು. ಆ ತರಹ ನಾವು ಸರಿಯಾದ ಪ್ರಯತ್ನ ಎಷ್ಟು ಜನ ಮಾಡ್ತಾರೆ, ದೇವರು ಮುಂದೆ ನಾವು ಜ್ಞಾನ ಬಂದಿಲ್ಲ ಅಂತ ಹೇಳೋ ಜನ ಜ್ಞಾನಕ್ಕೆ ಪ್ರಯತ್ನ ಪಟ್ಟಿದ್ದ ಅಷ್ಟೇ ಮತ್ತೆ ಏನೂ ಇಲ್ಲ. ಒಂದು ಮನೆಯಲ್ಲಿ ಪುಸ್ತಕ ಕೂಡ ಇರೋದಿಲ್ಲ, ಏನು ಜ್ಞಾನಕ್ಕೆ ಪ್ರಯತ್ನ ಪಡ್ತಾನೆ ಮನುಷ್ಯ. ಗ್ರಂಥ ಇರಬೇಕು, ಹೇಳೋರ ಹತ್ರ ಹೋಗಬೇಕು, ಶ್ರದ್ಧೆಯಿಂದ ಓದಬೇಕು. ನಾನು ಮೂರು ದಿವಸ ಒಪ್ಪಿಸೋದ್ರೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಸುಮ್ಮನೆ ಕೇಳ್ಕೊಂಡ್ರೆ ಜನ ಬರ್ತಾರೆ ಅಕಸ್ಮಾತ್. ನಾಳೆ ಒಪ್ಪಿಸಿ ಅಂದ್ರೆ ಅರ್ಧಕ್ಕರ್ಧ ಖಾಲಿಯಾಗಿ ಬಿಡುತ್ತಾನೆ. ಏ ಬರೀ ಪಜೀತ ಒಪ್ಪಿಸ್ಬೇಕು, ದಿರಾಗ್ರಾಜ ಅಂತ ತಿಳ್ಕೊಂಡ್ಬಿಡ್ತಾನೆ. ಯಾಕೆ ಅಲ್ಲಿ ಅಶೋಭಾರ್ತಾರೆ ಶುರುವಾತ ಆಗಲಿ, ಆ ಎಫರ್ಟ್ಸ್ ಹಾಕ್ಬೇಕು. ಆಗ ಒಂಥರ ಬರಲಿಲ್ಲ ಪರವಾಗಿಲ್ಲ, ಜನಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಕೆಲಸ ಆಗುತ್ತೆ. ನಮ್ಮ ಸ್ಟೂಡೆಂಟ್ಸೇ ಕೆಲವು ಬರ್ತಾರೆ, ಸಂಸ್ಕೃತ ತಗೊಂಡಾರ, ಎಲ್ಲ ವರ್ಗದವರು ಸಂಸ್ಕೃತ ತಗೊಳ್ಳಕ್ಕೆ ಅವಕಾಶ ಉಂಟು. ಕೆಲವು ತಗೊಳ್ತಾರೆ, ಪಾಪ ಏನು ಬಂದಿರೋದಿಲ್ಲ. ಫೈನಲ್ ಬೇ ಇರುತ್ತೆ, ಸಂಸ್ಕೃತ ಓದಲಿಕ್ಕೆ ಬರೋದಿಲ್ಲ, ಏನು ಓದಕ್ಕೂ ಬರೋದಿಲ್ಲ ಅವ್ರಿಗೆ. ಆ ಪುಣ್ಯ ವಿದ್ಯಾರ್ಥಿಗಳ ಕೆಲವು ಲೆಕ್ಚರರ್ಸ್ಗೆ ಓದಲಿಕ್ಕೆ ಬರೋದಿಲ್ಲ, ಅಂಥವ್ರು ಇದ್ದಿದ್ದ ದಾಖಲೆ ಉಂಟು. ಕೆಲಸ ಬಿಟ್ಟು ಓಡೋದವರು ಇದ್ದಾರೆ, ಆ ರೀತಿ ಹಪಾಸು ಆಗಿರ್ತಾರೆ ಅಂತ ವ್ಯವಸ್ಥೆ ಉಂಟು. ಆ ಹುಡುಗರಿಗೆ ಕೊನೆ ಇದ್ದ ಹೇಳಿದಾಗ, ನೋಡಯ್ಯ ಓದಬೇಕು ಸರಿಯಾಗಿ ಓದು ಅಂತ ಕೇಳಿದ್ರೆ, ಇಲ್ಲ ಸರ್ ಬರೋದಿಲ್ಲ, ನೀವು ಸುಮ್ಮನೆ ಪಾಠ ಮಾಡ್ಕೊಂಡು ಹೋಗಿ, ನಾನು ಓದ್ಕೊಂಡು ಹೋಗ್ತೇನೆ. ನನ್ನ ಹತ್ರ ಒಬ್ಬ ಯಾವುದೋ ಇವರೇ ಇವರ ಕಾಲ ಲೆಕ್ಚರ್ ಒಬ್ರು ಬಂದಿದ್ರು, ನನಗೆ ಯಾವುದೋ ಅರ್ಥ ಆಗಿಲ್ಲ ಹೇಳ್ಕೊಡಿ ಅಂತ ಬಂದರು. ಹೇಳೋದಕ್ಕೆ ಅಂತ ಹೋದಾಗ ಒಂದ್ ದಿವಸ ಬಂದರು, ಮರು ದಿವಸ ಹೇಳಿದ್ರು, ನನಗೆ ಹೇಳಿದ್ರು ಅರ್ಥ ಆಗಲ್ಲ ಅಂತ ಹೇಳಿ. ನನಗೆ ಹೇಳಿದ್ರು ಅರ್ಥ ಆಗಲ್ಲ, ಮತ್ತೇನು ಮಾಡಬೇಕು, ನಾಳೆ ನಾನು ಪಾಠ ಮಾಡಬೇಕು ಹುಡುಗರಿಗೆ, ಇದನ್ನು ನಾಳೆ ನಾನು ಪಾಠ ಮಾಡಬೇಕಾಗಿದೆ. ನೀವು ಹೇಳಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲ, ದಯವಿಟ್ಟು ನೋಟ್ಸ್ ಬರೆಸಿದ್ರೆ ಅದನ್ನು ಬರೆಸಿಬಿಡ್ತೀರಿ ಅಂತ ಹೇಳಿ. ನಾನು ಕೇಳ್ತಿರ್ಕ ನಾನು ನನ್ನ ಅನುಭವ ಹೇಳ್ತಿರೋದು. ನಾನು ಏನು ಆಶ್ಚರ್ಯ, ನಾನು ನೋಡ್ಸ್ ಹಾಗೆ ಬರೆಸಿಬಿಡ್ತೇನೆ. ನಾನು ಅದನ್ನು ಹುಡುಗರು ಹಾಗೆ ಬರ್ಕೊಂಡ್ಬಿಡ್ತಾರೆ. ಅದಕ್ಕಿಂತ ನಾನು ಎಂದ ಮೊದಲಿಂದ ಬರೋದಿಲ್ಲ ಅಂದ್ರೆ ಹೇಳ್ಕೊಟ್ರೆ ತಿಳಿಯೋ ಸ್ಥಿತಿನ ಇಲ್ಲ ಅಂತ ಹೇಳಿ. ಇಂಥ ವರ್ಗದ ಜನ ಇರ್ತಾರೆ, ಪ್ರಯತ್ನ ಪಟ್ಟಿಲ್ಲ. ಆದ್ರೆ ಅದೇ ವಿದ್ಯಾರ್ಥಿಗಳಿಗೆ ಬಂದು ವಿದ್ಯಾರ್ಥಿ ಒಬ್ರು ಬಂದಾಗ, ನೋಡಯ್ಯ ಓದು ಅಂತ ಹೇಳಿದ್ರೆ, ಇಲ್ಲ ಸರ್ ಓದ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಓದ್ಲೇಬೇಕು, ನೀನು ಓದು, ಅರ್ಥ ಆಗಿರು, ತಪ್ಪು ಓದಿದ್ರು ಪರವಾಗಿಲ್ಲ. ಓದು ಅಂತ ಮೂರ್ ಹಾಕ್ತೀವಿ ಹೇಳಿದ ಮೊದಲ ಚಕ್ಕರ್ ಹೊಡಿತಾರೆ, ಆಮೇಲೆ ಅಟೆಂಡೆನ್ಸ್ ಕೊಡದೆ ಹೋದಾಗ ತಪ್ಪು ಬರ್ತಾರೆ. ಮತ್ತೆ ಓದು ಅಂತ ಹೇಳಿದಾಗ ಆಮೇಲೆ ಓದ್ತಾನೆ, ಆಮೇಲೆ ನಾಲ್ಕು ದಿವಸ ಆದ್ಮೇಲೆ ಓದ್ತಾನೆ, ಸರಸರ ಓದಕ್ಕೆ ಶುರು ಮಾಡ್ತಾರೆ. ಎಲ್ಲಿಂದ ಬಂತಿದು? ಆ ಪ್ರಯತ್ನ ಮಾಡಿದ್ದಕ್ಕೆ ಬಂತು. ಪ್ರಯತ್ನ ಮಾಡದೆ ಹೋದ್ರೆ ಎಂದೂ ಸಾಧ್ಯ ಇಲ್ಲ. ಆ ವೃತ್ತಿ ಅಸಕೃದೋಪದೇಶ. ಅದೇ ಹುಡುಗ ಆಶ್ಚರ್ಯ ಪಡ್ತಾರೆ, ಸರ್ ನಮ್ಮ ಮೊದಲೇ ಯೋಚನೆ ಮಾಡಿ ಎಷ್ಟು ಮುಂದೆ ಬಂದ್ಬಿಡ್ತಿದ್ದಾರೆ ಅಂತ ಹೇಳಿದವರಿದ್ದ. ಇವನು ಪ್ರಯತ್ನ ಪಟ್ಟಿಲ್ಲ, ಮಾಡಿಸಿಲ್ಲ. ಓದಿದ್ರೆ ಮನುಷ್ಯರ ಬುದ್ಧಿಗೆ ಅಸಾಧ್ಯವಾದದ್ದು ಇರೋದು ಭಾರಿ ಕಡಿಮೆ. ಎಲ್ಲ ಆಗದೆ ಇರಬಹುದು, ಏನೂ ಆಗೋದಿಲ್ಲ, ಒಂದು ತಪ್ಪಾಗುತ್ತೆ, ಸ್ವಲ್ಪ ಆದ್ರೂ ಆಗುತ್ತೆ ಕೊನೆ ಪಟ್ಟ. ಆಮೇಲೆ ಅರ್ಥ ಆಗುತ್ತೆ, ಸಲೀಸಾಗಿ ಹೋಗ್ತಾರೆ, ಹೊಂಚ್ಕೊಂಡು ಹೋಗ್ತಾರೆ ಫಸ್ಟು. ಆಮೇಲೆ ಎರಡೆರಡು ಪದ ಬಂದು ಅಕ್ಷರ ಹೊಂದಿಸ್ತಾರೆ, ಆಮೇಲೆ ಪದಗಳು ಜೋಡಿಸ್ತಾರೆ, ವಾಕ್ಯಗಳು ಓದುತ್ತಾರೆ, ಆಮೇಲೆ ಸರಿಯಾಗಿ ಒಂದಕ್ಕೆ. ಅದಕ್ಕೆ ಪ್ರಯತ್ನ ಸರಿ ಮಾಡದೆ ಹೋದ್ರೆ ಯಾವ ಕೆಲಸವೂ ಆಗೋದಿಲ್ಲ. ಅದನ್ನು ಮುಂದಿಟ್ಟು ಮನುಷ್ಯ ಬದುಕಬೇಕು. ನಮ್ಮ ಸ್ವರೂಪಯೋಗ್ಯತೆ ನಮಗೆ ಗೊತ್ತಿಲ್ಲ, ದೇವರ ದಯ ಮಾಡೋದು ನಿಶ್ಚಿತ. ಪ್ರಯತ್ನ ಹಾಕಿದರ ಸಾಧ್ಯ ಅಣ್ಣ, ಪ್ರಯತ್ನ ಹಾಕೋಣ, ಕೆಲಸ ಸಾಧಿಸೋಣ. ಜರಾಸಂಧ ಸಾಯ್ತಾನೆ, ನಮ್ಮ ಯಾಗ ಮುಗಿಯುತ್ತೆ ಅಂತ ಹೇಳಿದ ತಕ್ಷಣ ಧರ್ಮರಾಜ ಒಪ್ಪೋದಿಲ್ಲ. ಭೀಮಸೇನ, ಇದು ಸಾಮಾನ್ಯನ ವಿಚಾರದ ಬಗ್ಗೆ ನಾವು ಮಾತಾಡೋದಲ್ಲ. ಜರಾಸಂಧ ಸಾಮಾನ್ಯನಲ್ಲ, ಅವನು ಭಾರಿ ಭಾರಿ ಬಲಾಢ್ಯ. ಅಂಥವನನ್ನ ಗೆಲ್ಲೋದಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾದ್ದೇ ಅಂತ ಮತ್ತೆ ಸೇರಿಸ್ತಾರೆ. ಅಂಥವನ್ ಗೆಲ್ಲೋದಂದ್ರೆ ಸಾಮಾನ್ಯ ಅಲ್ಲ, ಭಾರಿ ಇದಾದವನು. ಆ ಕೃಷ್ಣ ಹೇಳುತ್ತಾನೆ, ಹೌದು ಜರಾಸಂಧನ್ನ, ಜರಾಸಂಧ ಭಾರಿ ದೊಡ್ಡ ದೈತ್ಯ, ಅವನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅಂದು ಮಾತ್ರ ನಿಶ್ಚಿತ ಅಂತ ಹೇಳಿ. ಆಗ ಒಂದು ಪ್ರಶ್ನೆ ಬರುತ್ತೆ. ಆಗ ಆ ಧರ್ಮರಾಜ ಪ್ರಶ್ನೆ ಕೇಳುತ್ತಾನೆ, ಕೃಷ್ಣ ಈ ಜರಾಸಂಧ ಇಷ್ಟು ಅಜೇನಾಗ್ಲಿಕ್ಕೆ ಏನು ಕಾರಣ? ಅವನ್ನು ಕೊಲ್ಲೋದಕ್ಕೆ ಅಸಾಧ್ಯ ಅಂತ ಜನ ತಿಳ್ಕೊಂಡು ಬಿಟ್ಟು, ಅವ್ರ ಹತ್ರ ಹೋಗಲಿಕ್ಕೂ ಸಾಧ್ಯ ಇಲ್ಲ. ಜರಾಸಂಧ ಎಂತೆಂತವ್ರು ಸೋಲಿಸಿದ್ದ ಗೊತ್ತಾ? ಶಲ್ಯರಾಜ ಮಹಾಪರಾಕ್ರಮಿ, ಜರಾಸಂಧನಿಗೆ ಹೇಳಿದ ಮಾತು ಕೇಳ್ತಿದ್ದ ಶಲ್ಯರಾಜ. ಅಂತ ಮಹಾಪರಾಕ್ರಮಿ ನಾ ತನ್ನ ಕೈ ಹೊಡಿಟ್ಕೊಂಡಿದ್ದ ಈಚಕ ಎಂಥ ದುಷ್ಟ ಜರಾಸಂಧನ ಶಿಷ್ಯ. ಅವನು ಶಿಶುಪಾಲ, ಪೌಂಡ್ರಕ ವಾಸ್ತವ ಎಲ್ಲ ಅವನ ಶಿಷ್ಯರುಗಳು. ದೃಪದ ರಾಜ ಮಹಾವೀರ, ವಿರಾಟ್ ರಾಜ ಮಹಾವೀರ, ಅವರೆಲ್ಲ ಜರಾಸಂಧನ ಹೇಳಿದ್ರೆ ಹೇಳೋಂದ್ರೆ ಹೇಳೋ, ಕೂಡಂದ್ರೆ ಕೂಡು, ಆ ರೀತಿ ಆಗಿಬಿಟ್ಟಿದ್ದು. ಅಂತ ಮಹಾಪರಾಕ್ರಮಿಗಳೆಲ್ಲ ಅವನ ಮುಂದೆ ಕೈಮುಕೊಂಡು ನಿಲ್ಬೇಕಾದ್ರೆ ಅವನು ಏನವನ ಜನ್ಮದ ರಹಸ್ಯ, ಏನವನ ಹೆರಿಮೆ ಹಿನ್ನೆಲೆ ಅಂತ ಪ್ರಶ್ನೆ ಕೇಳಿದರು. ಏನವನ ಗುಟ್ಟು ಅಂತ ಕೇಳಿದ್ರೆ ಆಗ ಭಗವಂತನಾದ ಕೃಷ್ಣ ಆ ಜರಾಸಂಧನ ಹಿನ್ನೆಲೆ ಹೇಳ್ತಾನೆ. ಕೃಷ್ಣನಿಗೆ ನಂಗೆ ಗೊತ್ತಿಲ್ಲ, ಯಾರು ಕೇಳ್ಕೊಬಂದು ಹೇಳ್ತೇನೆ, ಅವೆಲ್ಲ ಇಲ್ಲ. ಅದೇ ಹೇಳಿದ್ರೆ ಕೃಷ್ಣನೇ ಅಲ್ಲ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ, ನನಗೆ ಗೊತ್ತಿಲ್ಲದ್ದೇ ಇಲ್ಲ. ಕೃಷ್ಣ ಹೇಳ್ತಾನೆ, ಅದರಂತೆ ಹೇಳ್ತಾನೆ ತಕ್ಷಣ. ಧರ್ಮರಾಜ ಅವನ ಕಥೆ ಇಷ್ಟು ಅಂತ ಹೇಳ್ತಾನೆ. ಒಂದು ಮಗಧ ದೇಶ ಅಂತ ದೇಶ, ಅಲ್ಲಿ ಬೃಹದ್ರಥ ಅಂತ ಒಬ್ಬ ರಾಜ, ಅವನು ಬಹಳ ಪ್ರಸಿದ್ಧನಾದ ಬೃಹದ್ರಥ, ದೊಡ್ಡ ರಥ ಇಟ್ಕೊಂಡಿದ್ದಂತ ರಥ ಯಾವುದಂತ ಮುಂದೆ ಹೇಳುತ್ತಾನೆ. ವಿಚಿತ್ರವಾದ ರಥ, ಆದ್ದರಿಂದಾಗಿಯೇ ಅವರ ಹೆಸರು ಸಾರ್ಥಕವಾಗಿತ್ತು. ಮಹಾಪರಾಕ್ರಮಿಯಾದವನು, ಭಾರಿ ಧರ್ಮಿಷ್ಠನಾದವನು, ಜೊತೆಗೆ ಎಷ್ಟು ಪರಾಕ್ರಮಿಯಾಗಿದ್ದೋ ಅಷ್ಟೇ ಧರ್ಮಿಷ್ಠನಾಗಿದ್ದ. ಪ್ರಜೆಗಳು ಸುಖವಾಗಿ ನೋಡಿಕೊಂಡಿದ್ದ. ಎಲ್ಲ ರೀತಿಯಾದ ಸುಖ ಸಂತೋಷವನ್ನ ತಾನೂ ಪಟ್ಟಿದ್ದ, ಜನಗಳಿಗೂ ಕೊಟ್ಟಿದ್ದ. ಅನೇಕ ದಿವಸಗಳು ಕಡಿತಾ ಕಡಿತಾ ಹೋಯಿತು. ಅವನಿಗೆ ಇಬ್ಬರು ಹೆಂಡಂದಿರು, ಕಾಶಿರಾಜರ ಮಕ್ಕಳು. ಕಾಶಿರಾಜನ ಇಬ್ಬರು ಹೆಂಡ ಮಕ್ಕಳನ್ನ ಮದುವೆ ಆಗಿರ್ತಾರೆ, ಹೆಣ್ಮಕ್ಕಳನ್ನ. ಅವರಿಬ್ಬರು ಕೂಡ ಟ್ವಿನ್ಸ್, ಜೊತೆಗೆ ಆ ಇಬ್ಬರು ಹೆಂಡಂದರು ಕೂಡ ಬರೀ ಮಕ್ಕಳಲ್ಲ, ಜೊತೆಯಾಗಿ ಹುಟ್ಟಿ ಅವಳಿಗಳು. ಆದ್ರೆ ಮದುವೆ ಮಾಡಿಕೊಡ್ಬೇಕಾದ್ರೆ ಒಟ್ಟಿಗೆ ಮದುವೆ ಆದ ಇಬ್ರು ಕೂಡ ಮದುವೆ ಆದ. ಹೀಗೆ ಒಂದೇ ಮನೆಗೆ ಅಕ್ಕ ತಂಗಿ ಇಬ್ರು ಸೇರ್ಕೊಂಡ್ಬಿಟ್ರು. ಆಗ ಅವನು ರಾಜ ಪಾಪ ಕೇಳ್ಕೊಂಡ, ಮಕ್ಕಳು ಭಾರಿ ಸರಿಯಾಗಿ ನೋಡ್ಕೋಬೇಕಪ್ಪ, ಅಂತ ಕೇಳಿದಾಗ ಆತ ಮಾತು ಕೊಟ್ಟನಂತೆ, ಯೋಚನೆ ಮಾಡಬೇಕಾಗಿಲ್ಲ, ಸರಿಯಾಗಿ ನೋಡ್ಕೋತೇನೆ ಅವರನ್ನ ಅಂತ ಹೇಳಿ ಇಬ್ಬರಿಗೂ ಹೇಳಿಬಿಟ್ಟನಂತೆ, ನಿಮ್ಮನ್ನು ಒಂದೇ ರೀತಿ ನೋಡ್ಕೋತೇನೆ, ಏನೇ ಸಿಕ್ಕರೂ ನಿಮಗೆ ಅರ್ಧ ಅರ್ಧ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿ ಇಬ್ರು ಸಮವಾಗಿ ಹಂಚುತ್ತೇನೆ, ಒಬ್ಬರಲ್ಲೂ ಪಕ್ಷಪಾತ ನಾನು ಮಾಡೋದಿಲ್ಲ ಅಂತ ಹೇಳಿ ಮಾತು ಕೊಟ್ಟು ಬಿಟ್ಟೆ. ಆ ಮಾತು ಎಣ್ಣೆ ದಿವಸ ಚೆನ್ನಾಗಿ ನಡೀತು. ಪಾಪ ಬಹುಶಃ ತನ್ನ ಹೆಂಡಂದಿರನ್ನ ಒಬ್ಬರಿಗೂ ಮನಸ್ಸಿಗೆ ಅಸಮಾಧಾನವಾಗದಂತೆ ಸರಿಯಾಗಿ ನೋಡ್ಕೊಂಡು ಬಂದ. ವಯಸ್ಸು ಆಗ್ತಾ ಬಂತವನು, ವಯಸ್ಸು ಆಗ್ತಾ ಬಂತು. ಆಗ ಅವನ ದೊಡ್ಡ ಕೊರತೆ ಒಂದು ಕಾಣಿಸ್ತು, ಸಂತತಿ ಅವನಿಗೆ ಆಗಲಿಲ್ಲ, ಒಂದು ಮಗು ಹುಟ್ಟಲಿಲ್ಲ, ಹೆಣ್ಣು ಇಲ್ಲ ಗಂಡು ಇಲ್ಲ, ತುಂಬಾ ಕೊರಗಿದ. ಅದಕ್ಕೋಸ್ಕರ ಏನೇನೋ ಮಾಡಿದ, ಪುತ್ರ ಕಾಮೇಷ್ಠನೂ ಮಾಡಿಬಿಟ್ಟಂತೆ ಕೊನೆ. ಆದ್ರೂ ಸಂತತಿಯ ಸುಳುಭು ಕಾಣಲಿಲ್ಲ ಅವನಿಗೆ, ತುಂಬಾ ಬೇಜಾರಾಗೋದು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಆ ಊರು ಸುದ್ದಿ ಬಂತು, ಆ ಊರ ಹೊರಗೆ ಒಬ್ಬ ಋಷಿಗಳು ಒಂದು ಕೂತಿದ್ದಾರೆ ಅಂತ ಸುದ್ದಿ ಬಂತು. ಆ ಊರವರು ಋಷಿಗಳು ಬಂದಿದ್ದಾರೆ, ಊರಿನ ತಪೋವನ, ಅಲ್ಲಿ ಒಂದು ವೃಕ್ಷದ ಕೆಳಗಡೆಗೆ ತಪಸ್ ಮಾಡ್ತಾ ಕೂತಿದ್ದಾರೆ ಸುದ್ದಿ ಬಂತಂತೆ. ತಕ್ಷಣ ರಾಜ ಹೊರಟುಬಿಟ್ಟು, ದೊಡ್ಡವರು ಬಂದಾಗ ಗೌರವಿಸಬೇಕಾದ ಕರ್ತವ್ಯ, ತಕ್ಷಣ ಅವರ ಹತ್ರ ಕುಟುಂಬ ಸಪರಿವಾರನಾಗಿ ಹೋಗಿ ಅವರ ನಮಸ್ಕಾರವನ್ನು ಮಾಡಿ ನಿಂತ್ಕೋತಾ ಇದ್ದ. ಈ ಸಾಧು ಸಂತರು ಬಂದ್ರೆ ದೊಡ್ಡ ನ್ಯೂಸ್ ಅದು ಒಂದು, ಬೂದಿಗೀದಿ ಕೊಡೋರು ಬಂದ್ರೆ ಇವತ್ತು ಜನ ಸೇರಿಬಿಡ್ತಾರೆ. ಪಾಪ ಅವರಂತೂ ಮಹಾಸಿದ್ಧ ಪುರುಷರು, ಹೋಗಿ ನೋಡ್ತಾನೆ, ಅವರ ಹೆಸರು ಚಂಡಕೌಶಿಕರು ಅಂತ ಹೇಳಿ, ಚಂಡಕೌಶಿಕರು ಅಂತ ಹೆಸರು. ಕಕ್ಷಿವಾನ್ ಗೌತಮ ಅಂತಕ್ಕಂಥ ಮುನಿಯ ಮಗ, ಬಹಳ ಸಿದ್ಧ ಪುರುಷರು, ಬಹಳ ಹೆಸರುವಾಸಿಯಾದವರು, ಮಹಾ ತಪಸ್ವಿಗಳು. ಅವರ ಹತ್ರ ಹೋಗಿ ನಮಸ್ಕಾರ ಮಾಡಿದನಂತೆ. ಅವನು, ಅವನ ಹೆಂಡತಿ, ಅವನ ಮಂತ್ರಿಗಳು, ಪರಿವಾರ ರಾಜವೈಭವದಿಂದನೇ ಹೋಗಿರ್ತಾರೆ. ಅವರು ನೋಡ್ತಾರೆ, ಅವರು ನಮಸ್ಕಾರಾದಿಗಳನ್ನು ಸ್ವೀಕಾರ ಮಾಡ್ತಾರೆ. ಏನು ರಾಜ, ಇದೇನು ಬರಬೇಕು ಕೇಳ್ಕೊ, ಕೊಡ್ತೇನೆ ಅಂತ. ಏನು ಬರಬೇಕು ಕೇಳ್ಕೊ, ಈ ಋಷಿಮುನಿಗಳು ಬರೋದೇ ಅದಕ್ಕೆ ಹೇಳ್ತಾರೆ. ಅನುಗ್ರಹಾಯೇಹ ಚರಂತೆ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಜ್ಞಾನಿಗಳು ಬಂದರು ಅಂದ್ರೆ ನಮ್ಮಿಂದ ಏನು ತಗೊಳ್ತಾರೆ ಅಲ್ಲ, ನಾವು ಕೊಡೋದಕ್ಕಿಂತ ಅವ್ರು ಕೊಡೋದು ಭಾರಿ ದೊಡ್ಡದಾಗಿರುತ್ತೆ ಅಂತ ಹೇಳ್ತಾರೆ. ಅವ್ರು ಕೊಡೋದು ಭಾರಿ ದೊಡ್ಡದು, ಏನು ಬೇಕಯ್ಯ ಕೇಳು ಅಂತ ಹೇಳಿದಾಗ ಅಂತ ಹೇಳ್ತಾರೆ, ಸ್ವಾಮಿ ನನ್ನ ಪರಿಸ್ಥಿತಿ ಬಹಳ ವಿಚಿತ್ರ, ನನಗಿಲ್ಲದ್ದೇ ಇಲ್ಲ, ಆದ್ರೆ ಮುಖ್ಯವಾದ ಒಂದೇ ನನಗಿಲ್ಲ, ಸಂತತಿಯೇ ನನಗಿಲ್ಲ, ಆದ್ದರಿಂದ ಏನು ಕೊಟ್ಟರೆ ನನಗೇನಂತೆ, ನಾನೀಗ ವಾನಪ್ರಸ್ಥನಾಗಿ ಹೋಗುವ ವಯಸ್ಸು ಬಂದಿದೆ, ಈ ವೃದ್ಧಾಪ್ಯದಲ್ಲಿ ಉತ್ತರಾಧಿಕಾರಿ ಕೊಡೋ ಯೋಗ್ಯತೆ ನನಗಿಲ್ಲ, ಈಗ ಜನಗಳೆಲ್ಲ ಅನಾಥರಾಗಿ ಬಿಡ್ತಾರೆ, ಅವ್ರು ಯಾವ ರೀತಿ ಉತ್ತರ ಕೊಡಲಿ, ನಾನೀಗ ನಾನು ಯಾವ ವರ ಕೇಳ ಸ್ಥಿತಿಯಲ್ಲೂ ನಾನು ಇಲ್ಲ, ನೀವೇನೋ ವರ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ನನಗೆ ಈ ವರ ತಗೊಂಡು ಏನು ಮಾಡಲಿ ನಾನು ಅಂತ ಕೇಳ್ತಾ, ಏನು ಮಾಡಲಿ ನಾನೀಗ, ನನಗೆ ಯಾವ ವರವೂ ಬೇಡ, ಅನುಗ್ರಹ ಮಾಡಿರಿ ಅಂದನಂತೆ. ಆಗ ಅವ್ರು ಕೇಳ್ತಾರೆ, ಸಂಕೋಚ ಪಡಬೇಡ, ಬೇಕಾದ ಕೇಳ್ತೇನೆ ಕೊಡು ಅಂದರೆ, ಹಾಗಿದ್ರೆ ನನಗೆ ಅವನು ಸಂತತಿ ಕರುಣಿಸಿ ಅಂತ ಕೇಳಿ, ನನ್ನ ಸಂತಾನ ಬೇಕು. ಆ ಕ್ಷಣ ಅವರು ಆಗಲಿ ಅಂತೇಳಿ ಹಾಗೆ ಧ್ಯಾನಕ್ಕೆ ಕೂತರಂತೆ. ಈ ಒಂದು ಆಶ್ಚರ್ಯ ನಡೆದು ಹೋಗ್ತಾ ಇದೆ. ಅವರು ಕೂತಿದ್ದು ಮಾವಿನ ಮರದ ಕೆಳಗಡೆ, ಅದು ಮಾವಿನ ಹಣ್ಣು ಬಿಡೋ ಕಾಲ ಆಗಿದ್ದಿಲ್ವಂತೆ, ಈ ಮಧ್ಯೆ ಮಾವಿನ ಹಣ್ಣು ಬಿಡೋ ಕಾಲ ಆಗಿರಲಿಲ್ಲ, ಅದ್ರ ಕೆಳಗೆ ಕೂತಿದ್ರು, ಕಣ್ಣು ಮುಚ್ಚಿದ್ರು, ಒಂದು ಹಣ್ಣು ಕೆಳಗೆ ಡೈರೆಕ್ಟ್ ಆಗಿ ಕೈಯಲ್ಲಿ ಬಿತ್ತದೆ, ಆ ಕ್ಷಣಕ್ಕೆ ಕೈಯಲ್ಲಿ ಬಿತ್ತಂತ ನೋಡ್ತಾರೆ. ಗಾಳಿ ಬೀಸಿ ಬಿತ್ತು ಬೀಳ್ಬೇಕಾದ್ರೆ ಒಂದು ಕಾರಣ, ಇಲ್ಲ ಗಾಳಿ ಬೀಸಿರಬೇಕು, ಇಲ್ಲ ಗಿಳಿ ಕಚ್ಚಿ ಕೆಳಗೆ ಬಿಡೋದು, ಗಿಳಿಗಳು ಬಂದ್ಬಿಟ್ಟು ಹಣ್ಣಾಗಿರುತ್ತಲ್ಲ ಅದನ್ನ ಕಚ್ಚಿ ಬಿಡುತ್ತೆ, ಅದಕ್ಕೆ ಇದಾದಾಗ ಅದು ಬೀಳೋ ಸಂಭವ ಉಂಟು. ಎರಡು ಕಾಲ ಇವತ್ತು ಕಲ್ಲೊಡೆದು ಬೀಳಿಸ್ತಾರೆ, ಅದು ತಪ್ಪದು, ಆ ಶಾಸ್ತ್ರ ಒಪ್ಪೋದಿಲ್ಲ. ಕಲ್ಲೊಡೆದು ಬೀಳಿಸಿದರೆ ಆ ಹೊಡೆದವನಿಗೆ ಶಿಕ್ಷೆ ಕೊಡಬೇಕು ಅಂತ ಶಾಸ್ತ್ರ ಹೇಳು. ಆ ರೀತಿ ಹಣ್ಣು ಬೀಳಿಸಿದರೆ ಒಳ್ಳೆಯದು ಕೂಡ ಅಲ್ಲ, ಶಾಸ್ತ್ರನೂ ಒಪ್ಪೋದಿಲ್ಲ, ಧರ್ಮನೂ ಒಪ್ಪೋದಿಲ್ಲ, ಹಣ್ಣು ಚೆನ್ನಾಗೂ ಇರೋದಿಲ್ಲ ಅದು. ಅದಕ್ಕೋಸ್ಕರ ಎರಡಿದ್ ನೋಡ್ತಾರೆ, ಗಿಳಿ ಕಚ್ಚಿದ್ದಲ್ಲ, ಸರಿಯಾಗಿ ಇದು ಗಿಳಿ ಕಚ್ಚಿಲ್ಲ, ಗಾಳಿ ಬೀಸಿಲ್ಲ, ಗಾಳಿ ಸರಿಯಾಗಿದೆ ವಾತಾವರಣ, ಇದು ಒಂದೇ ಹಣ್ಣು, ಮತ್ತೆ ಆ ಗಿಡದಲ್ಲಿ ಹಣ್ಣುಗಳೇ ಇಲ್ಲ, ಕಾಲ ಅಂತ ಅಲ್ಲವೇ ಅಲ್ಲ. ಕಷ್ಟ ಅವ್ರು ನೋಡಿ ಕೈಲಿ ಹಿಡ್ಕೊಂಡ್ರಂತೆ, ಹಾಗೆ ಮಂತ್ರಿಸಿದರಂತ, ಮಂತ್ರಗಳನ್ನು ಹಾಕಿದರಂತೆ. ರಾಜ ತಗೋ ನೀನು ಇದನ್ನ, ಇದರಿಂದ ಸಂತತಿ ಆಗತ್ತೆ, ನಿನ್ನ ಹೆಂಡತಿಗೆ ಕೊಡು ಅಂತ ಕೊಟ್ಟರಂತೆ. ಭಾರಿ ಖುಷಿಯಾಯ್ತು, ಋಷಿಮುನಿಗಳ ಅನುಗ್ರಹ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆ ದೃಷ್ಟಾಂತ. ಆ ಕಾಲದಲ್ಲಿ ಮಾವಿನ ಹಣ್ಣು ಬಂದಿದ್ದೇ ಒಂದು ಸಾಕ್ಷಿ. ಆ ಕ್ಷಣದಲ್ಲಿ ಮಂತ್ರಿಸಿ ಕೊಟ್ಟು ಟ್ರೈ ಮಾಡುವಂತ ಕೊಡಲಿಲ್ಲ ಮತ್ತೆ ಅವರು, ಹಾಗೇ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತು ಯಾವ ವೈದ್ಯ ಕೂಡ 100% ಗ್ಯಾರಂಟಿ ಕೊಡೋದಿಲ್ಲ, ಟ್ರೈ ಮಾಡೋಣ ಅಂತ ಹೇಳ್ತಾರೆ ಅಷ್ಟೇ ಹೊರತು, ಇವತ್ತು 100 ಕ್ರೋಶ್ ಜವಾಬ್ದಾರಿಯಿಂದ ಮಾತಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಕೇಳಿದ್ರೆ ನಕ್ಕು ಬಿಡ್ತಾರ, ಬುದ್ಧಿ ಇದೆಯಾ ಅಂತ ಕೇಳಿಬಿಡ್ತಾರೆ. ಇವರಿಗೆ ಕೈಲಾಗೋದಿಲ್ಲ ಅಂತ ಗೊತ್ತಾಗಿದೆ. ಋಷಿಮುನಿಗಳು ಹಾಗಲ್ಲ, ಅವ್ರು ತಮ್ಮ ಇತಿಮಿತಿಗಳು ಗೊತ್ತವರಿಗೆ, ಆದರೆ ತಾವು ಕಲಿತ ವಿದ್ಯೆ ಮೇಲೆ ಭಾರಿ ವಿಶ್ವಾಸ. ಅವರು ಉಪದೇಶ ಮಾಡಿದ ಗುರುಗಳ ಬಗ್ಗೆ, ಮಂತ್ರಗಳ ಬಗ್ಗೆ ಎಷ್ಟು ವಿಶ್ವಾಸ ಅಂದ್ರೆ ರಾಯರು ಹೇಳಿದ್ರಲ್ಲ, ಸಾಕ್ಷಿ ಹಯಾಶ್ಯೋ ಅತ್ರ ಹಿ, ಹೈಗ್ರೀವ ದೇವರೇ ಸಾಕ್ಷಿ ಇದಕ್ಕೆ, ಇಷ್ಟು ಪ್ರಮಾಣ ಮಾಡಿ ಹೇಳಿರ್ತಾರೆ. ಯೋಚನೆ ಮಾಡಿ, ಇದು ಅಹಂಕಾರದ ಮಾತಲ್ಲ, ಮತ್ತೆ ಇದು ಆ ಸಿದ್ಧಿ ಮೇಲೆ ವಿಶ್ವಾಸದ ಮಾತಿದ್ವು, ಸಿದ್ಧಿ ಮೇಲೆ ಇದು ವಿಶ್ವಾಸದ ಮಾತಾದ್ರಿಂದ ಈ ಮಾತು ಬೇರೆ ಆ ಮಾತು. ಆಟಗಾರರು ಇರ್ತಾರೆ ಪಾಪ, ಇವರು ಸೆಂಚುರಿ ಹೊಡೆದ ಹಿಡ್ಕೊಂಡಿರ್ತಾರೆ, ಸೊನ್ನೆ ಹೊಡೆದು ವಾಪಸ್ ಹೋಗ್ಬಿಟ್ಟಿರ್ತಾರೆ ಆ ಕಡೆ. ಆಗಲಿ ನೋಡಿದ್ರೆ ವಿಶ್ವ ಇದಕ್ಕೆ 100% ಯಾರು ಹೇಳ್ತಾರೆ, ಇವತ್ತು ಹೊಡೆದೇ ಹೊಡಿತೀರಿ ಅಂತ ಹೇಳಿ ಹೊಡೆದವ್ರು ಯಾರು ಇದ್ದಾರಾ? ಇಲ್ಲವೇ ಇಲ್ಲ. ಹೊಡೆದ ಮೇಲೆ ಭಾರಿ ದೊಡ್ಡದು, ಅವನು ಮೊದಲೇ ಪ್ಲಾನ್ ಮಾಡಿದ್ದೆ, ಕತೆ 1000 ಹೇಳಕ್ ಬರ್ತದೆ, ಆದರೆ ಮೊದಲು ಹೇಳಿದ ಎಷ್ಟರೇ ಮಾಡಕ್ಕೆ ಸಾಧ್ಯ ಇದೆ. ಆದರೆ ಇವತ್ತು ಋಷಿಮುನಿಗಳಿಗೆ ಸಾಧ್ಯ, ಕೆಲ ಅಹಂಕಾರದಿಂದ ಹೇಳ್ತಾರೆ ಅದಲ್ಲ, ಅವ್ರು ಶ್ರದ್ಧೆಯಿಂದ ಹೇಳ್ತಾರೆ. ಅಂತ ಶ್ರದ್ಧೆಯಿಂದ ಹೇಳಿದ್ದರ ಫಲ ದೇವ್ರು ನಡೆಸ್ತಾನೆ ಅಂತ ವಿಶ್ವಾಸ ಅವರಿಗೆ. ಹೋಗಯ್ಯ, ಮಗು ಆಗ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಹೊರಟು ಹೋದ್ರ ಆ ಕಡೆ. ಈತ ಮನೆಗೆ ಹೋದ, ಸುಮ್ಮನೆ ಒಬ್ಬ ಹೆಂಡತಿ ಕೊಡಬಾರದೆ, ಮಾತು ಕೊಟ್ಟಿದ್ನಲ್ಲ ನೆನಪಾಯ್ತದನ, ಓಹೋ ಏನೇ ಕೊಟ್ಟರು ಇಬ್ಬರು ಹೆಂಡದ್ರೆ ಸಮವಾಗಿ ಕೊಡ್ತೇನೆ ಅಂತ ಹೇಳಿದ್ನಲ್ಲ, ಎರಡು ಭಾಗ ಮಾಡಿದ ಸರಿಯಾಗದನ. ಎರಡು ಭಾಗ ಮಾಡಿದ, ಇವಳಿಗೊಂದು ಅವಳಿಗೊಂದು ಕೊಟ್ಟ. ಋಷಿಗಳು ಹೇಳಿದ್ದಾರೆ ತಿನ್ನಿ, ನೀವು ಸಂತತಿ ಆಗುತ್ತೆ ಅಂತ ಹೇಳಿದ್ರು. ಇಬ್ರು ತಿಂದು ಬಿಟ್ರು, ಇಬ್ರು ಹಣ್ಣು ತಿಂದ್ರು, ಗರ್ಭಿಣಿಯರಾಗಿಯೂ ಬಿಟ್ರು. ಆ ಋಷಿಗಳ ಮಾತು ಸತ್ಯ ಆಗೇ ಹೋಯಿತು. ಭಾರಿ ಖುಷಿ ರಾಜನಿಗೆ. ಪಾಪ ಅಂತೂ ಋಷಿಗಳಿಂದ ನಾನು ಸಂತತಿಯನ್ನು ಕಂಡೆ, ನಿಜವಾಗಲೂ ನನಗೆ ಒಂದು ಕುಲದೀಪಕ ಬರ್ತಾನೆ ಅಂತ ಹೇಳ್ಕೊಂಡು ಕಾದ, ಎಲ್ಲ ವ್ಯವಸ್ಥೆಯನ್ನು ಮಾಡದ, ದಿನ ತುಂಬಿತ್ತು, ಹೆತ್ತು ಬಿಟ್ರು. ನೋಡ್ತಾರೆ ಅವನಿಗೆ ಶಾಕು, ಹುಚ್ಚಾಬಟ್ಟೆ ದುಃಖ, ಆನಂದ ಬಂದು ದುಃಖ, ಹೆತ್ತವರಿಗೆ ದುಃಖ, ಇವನಿಗೂ ದುಃಖ, ರಾಜ್ಯಕ್ಕೆ ದುಃಖ. ನೋಡಿದರೆ ಎರಡು ಪೀಸುಗಳು, ಒಂದು ಮಗು, ಎರಡು, ಒಂದು ತುಂಡು ಇವಳಲ್ಲಿ ಹುಟ್ಟಿದೆ, ಒಂದು ತುಂಡು ಅವಳಲ್ಲಿ ಹುಟ್ಟಿದೆ. ಈ ಕತೆ ಇವತ್ತು ನಂಬೋದೇನು ಅಸಾಧ್ಯ. ಸಯಾಮಿ ಅವಳುಗಳು ಈ ಕೂಡಿ ಬರೋ ಗೊತ್ತಾಗೋ ಬಿಳಿ ಹುಟ್ಟಿ ಬಂದು ಬರ್ತೇನೆ. ಇಬ್ಬರು ಕೂಡಿ ಬರೋದನ್ನ ನಾವು ಕೇಳ್ತೇವೆ, ಒಂದೇ ಎರಡು ಕಡೆ ಹುಟ್ಟಿ ಬಂದು ವಿಚಿತ್ರ ಕಥೆ ಇದು. ಅಂತ ಕತೆ ಮತ್ತೊಂದು ನಡಿಲೇ ಇಲ್ಲ. ಇವಾಗ ಎಷ್ಟು ನಡೆಯುತ್ತೆ, ಎಲ್ಲೋ ಕೋಟಿ ಕೋಟಿ ಒಂದು ದೃಷ್ಟಾಂತ ನಡೆಯೋದಷ್ಟೇ ಇವೆಲ್ಲ ಕೂಡ. ಇವರೀ ಜಗತ್ತಿನೊಳಗೆ ಎಷ್ಟು ಸಿಗುತ್ತೆ ನಮಗೆ ಇವತ್ತಿನ ದಿವಸ ಅಂತ ಅರ್ಥ ಮಾಡಿಕೊಂಡ್ರೆ ಇದು ಜನಗಳು ಏನ್ ಇವೆಲ್ಲ ನಂಬಲಕ್ಕಾಗೋದಿಲ್ಲ ಅಂತ ಹೇಳಿದ್ದ. ದಿವಸ ನಡೆಯೋವೆಲ್ಲ ಇತಿಹಾಸ ಆಗೋದಿಲ್ಲ, ಆಕಸ್ಮಿಕ ನಡೆದಿದ್ದ ದೊಡ್ಡ ನ್ಯೂಸ್ ಆಗೋದು. ಇಡೀ ನಮ್ಮ ಇತಿಹಾಸದೊಳಗೆ ಈ ರೀತಿ ಹುಟ್ಟಿ ಬಂದ ಒಬ್ಬ ವ್ಯಕ್ತಿ ಅಂದ್ರೆ ಎರಡು ಪೀಸುಗಳು ಬಂದು ಒಂದೇ ಓದ್ತಿದ್ವಿ, ಯಾರಿಗೂ ಬರಲಿಲ್ಲ ಆ ರೀತಿ. ನೋಡಿದರಂತೆ ತುಂಬಾ ದುಃಖ ಆಯ್ತು. ಹೋಗ ಬಿಸಾಡೋಣ ಅಂತ ನೋಡಿದರೆ ಬದುಕಿವೆ, ಇದು ಆಶ್ಚರ್ಯ. ಎರಡು ಉಸಿರಾಡ್ತಾ ಇವೆ, ಒಂದು ಕಣ್ಣಂತೆ, ಒಂದು ಮೂಗಂತೆ, ಒಂದು ಬಾಯಿ, ಒಂದು ಕೈ, ಒಂದು ಕಾಲು, ಎಲ್ಲ ಒಂದೊಂದೇ ಪೂರ್ತಿ ಇದೆ. ಎಲ್ಲ ಅರ್ಧ ಅರ್ಧ ಇದೆ ಅವರಿಗೆ. ಸರಿಯಾಗಿ ಸರಿಯಾಗಿ 100% ಹೆಚ್ಚಿದ್ರು ಅಷ್ಟೇ ಹೆಚ್ಚಲಿಕ್ಕಿಲ್ಲ. ಕಾಯಿ ಹೊಡೆದ್ರು ಆ ಕಡೆ ದೊಡ್ಡ ತುಂಡು ಸಣ್ಣ ತುಂಡಾಗ ಸಂಭವ ಇರ್ತದೆ. ಎಷ್ಟು ಜನದ ಪಾವ ಕೆಲವೊಂದು ದೊಡ್ಡ ತುಂಡಾಗಿಬಿಡತ್ತೆ, ಇನ್ನೊಂದು ಗುಂಪದು ಒಂದು. ಆದ್ರೆ ಸರಿಯಾಗಿ ಎರಡು ತುಂಡಾಗಿದೆ. ಅದು ಮುನಿಗಳು ಹ್ಯಾಕ್ ಕೊಟ್ಟಿದ್ದಾರೆ ಲೆಕ್ಕ ಹಾಕಬೇಕು. ಸರಿಯಾಗಿ ಎರಡು ತುಂಡು ನೋಡಿದ್ರು, ತುಂಬಾ ಹೊತ್ತು ಯೋಚನೆ ಮಾಡಿದ್ರು. ಕೊನೆಗೆ ಅನ್ನಿಸ್ತು ಏನ್ ಆಗ್ಲಿಲ್ಲ ಹೋಗ್ಲಿಲ್ಲ, ಇದನ್ನ ಇಟ್ಕೊಂಡು ಸಂಕಟ ಪಡೋದಾಗ್ತದೆ ಹೊರತು ಏನು ಪ್ರಯೋಜನ ಇದರಿಂದ ಅಂತ ಹೇಳಿ ತಮ್ಮ ದಾಸರ ಕೈಯಲ್ಲಿ ಕೊಟ್ಟರಂತೆ. ಇದನ್ನು ಬಿಸಾಡಿಬಿಡಿ, ಬಿಸಾಡಿಬಿಡಿ, ಇಟ್ಕೊಂಡು ಏನೂ ಮಾಡಾಗಿಲ್ಲ, ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ ಕಷ್ಟ ಅವ್ರು ಹಾಗೆ ಆಗಲಿ ಅಂತ ಹೇಳಿ ಒಂದು ಬಟ್ಟೆಯಲ್ಲಿ ಸುತ್ತಿ ತಿಪ್ಪೆಯಲ್ಲಿ ಎಸ್ತು ಬಿಟ್ಟರಂತೆ. ತಿಪ್ಪೆಯಲ್ಲಿ ಎಸ್ತು ಬಿಡ್ತಾರೆ, ತಿಪ್ಪೆಯಲ್ಲಿ ಅದ್ರ ಹುಟ್ಟಿದ ತಿಪ್ಪೆಯಲ್ಲಿ ಬೀಳನೆ ಹುಟ್ಟಿದ ಕೊನೆಗೂ ಕೂಡ ಅವನು. ಅವನು ಎಲ್ಲೂ ಕೂಡ ಹುಟ್ಟಿದ್ದು ಇಲ್ಲಿ, ಬಿದ್ದಿದ್ದು ತಿಪ್ಪೆಗೆ. ಉಡೀ ಜಗತ್ತನ್ನೇ ತಿಪ್ಪೆ ಮಾಡ್ತಕ್ಕಂಥ ಮಹಾದೈತ್ಯ ಅವನು. ಅಲ್ಲಿ ಬಿದ್ದ ಅಯೋಗ್ಯತೆ ಎಲ್ಲಿ ಬೆಳೀತಾರೆ ಮೇಲೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ವಾದಿರಾಜರು ಹುಟ್ಟಿದಾಗ, ವ್ಯಾಸರಾಜರು ಹುಟ್ಟಿದಾಗ ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿದು ಬೆಳೀತಾರೆ. ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿದು ಬಳಿ ಅವರು ಬೆಳೆದಿದ್ದೆ ಹೇಗಿದೆ, ತಿಪ್ಪೆ ಇಲ್ಲಿ ಬಿದ್ದ ಇವರು ಹೇಗಿರ್ಬೇಕು ಲೆಕ್ಕ. ಅಲ್ಲಿ ಬಿದ್ದ ಎರಡು ತುಂಡುಗಳು ಮಧ್ಯರಾತ್ರಿಯ ಸಮಯ, ಇಡೀ ಊರಿಗೂರೇ ಮಲಗಿದೆ. ರಾಕ್ಷಸಿ ಅವಳು ಬರ್ತಾ ಇದ್ದಾಳೆ, ಒಬ್ಬ ರಾಕ್ಷಸಿ ಜರಾ ಅಂತ ಅವಳ ಹೆಸರು. ಸಂಚಾರ ಮಾಡ್ತಾ ಮಾಡ್ತಾ ಬಂದು ಆ ರಾಕ್ಷಸಿಯರು ಏನಾದ್ರು ಸಿಗುತ್ತಾ, ಮಾಂಸ ಸಿಗುತ್ತಾ ಹುಡುಕೋಬರ ಜನ ಒಂದು ನೋಡಿದ್ದಾರೆ. ಕೂಸಿನ ದೇಹ ಇದು ಒಂದು ನೋಡಿತಂತೆ, ಹುಡುಕಿದ್ ಅವರೆಲ್ಲ ತಕ್ಷಣ ಗೊತ್ತಾಗುತ್ತೆ. ಆ ರಾಕ್ಷಸಿಯರಿ ತಮ್ಮ ತಮ್ಮ ಫೀಲ್ಡ್ ಅಲ್ಲಿ ಇರೋದ್ರಿಂದ ಹುಡುಕ್ತು ಅವ್ರು ಬಟ್ಟೆ ತೆಗೆದು ನೋಡಿದ್ರೆ ಎರಡು ಹಣ್ಣು ಸಿಕ್ಕಾಗಾಯ್ತು. ಭಾರಿ ಖುಷಿಯಾಯ್ತು. ಡಸ್ಟ್ಬಿನ್ ಅಲ್ಲಿ ಹುಡುಕೋದಾರ ಇವತ್ತಿಗೂ ಸಿಗ್ತಾರೆ ನೋಡಿದರ. ಅದು ಒಂದು ದೃಷ್ಟಿಯಿಂದ ಅವ್ರ ತಪ್ಪು, ಇನ್ನೊಂದು ದೃಷ್ಟಿಯಿಂದ ವ್ಯವಸ್ಥೆಯ ತಪ್ಪು. ಅದು ಒಂದು ವ್ಯವಸ್ಥೆಯ ತಪ್ಪು, ಜನಕ್ಕೆ ಆ ಪಾಡು ಬಂದ್ರೆ ಆಳ್ವಿಕೆ ಸರಿ ಇಲ್ಲ ಅಂತ ಅರ್ಥ. ಮತ್ತೆ ಅವರು ದುಡಿಲಕ್ಕೆ ತಯಾರಿಲ್ಲ ಅಂತ ಇನ್ನೊಂದು ಅರ್ಥ ಕೂಡ ಹೌದು. ಹೋದ್ರಂತೆ ತಗೊಂಡಂತೆ ನೋಡ್ತಾಳೆ, ಸುಮ್ಮನೆ ತಿನ್ನಬಾರದೆ, ಅಲ್ಲಿ ಭಾರಿ ಕುತೂಹಲ ಬಂತಂತೆ ಅವಳು. ಇದೇನು ಸರಿಯಾಗಿ ಅರ್ಥ ಹೆಚ್ಚಿಟ್ಟಿದ್ದಾರಲ್ಲ, ಯಾಕೆ ಹೆಚ್ಚಿಟ್ಟಿದ್ದಾರೆ? ಯೋಚನೆ ಮಾಡ್ತಾ ಮಾಡ್ತಾ ಸ್ವಲ್ಪ ಇಟ್ಕೊಂಡು ಎರಡು ಪೀಸ್ ಇಟ್ಕೊಂಡಿದ್ದಲ್ಲ, ಜೋಡಿಸಬಾರ್ದು ಅನಿಸಿದೆ. ಯಾಕೆ ಜೋಡಿಸಬಾರ್ದು ಅನಿಸ್ಕೊಂಡ್ಬಿಡುತ್ತೆ? ಕೆಲವು ಅಟೆಂಪ್ಟ್ ಆಗ್ತಾರೆ, ಎರಡು ತೆಂಗೆ ಹೊಡೆದಿಟ್ಟಿರ್ತಾರಲ್ಲ, ಕೂಡಿಸಿ ನೋಡ್ಲಿಕ್ಕೆ ಹೋಗ್ತಾರೆ, ಟ್ರೈ ಮಾಡ್ತಾರೆ. ಪದ್ಧತಿ ಅದು, ಎರಡು ಹಣ್ಣು ಸರಿಯಾಗಿ ಹೊಂದುತ್ತೋ ಇಲ್ಲೋ ನೋಡೋದು ಪದ್ಧತಿ ಅದು. ಅವಳೇನ್ ಮಾಡಿಲ್ಲಂತೆ, ಇದೆಲ್ಲಕ್ಕಿಂತ ದೈವ ಸಂಕಲ್ಪ ಮುಖ್ಯವಾಗಿ. ಎರಡು ಜೋಡಿಸಿಲ್ಲ, ಅದೇನು ಚೇಂಜ್ ಆಗಿಲ್ಲ, ಮಗುವಿನ ಸರಿ ಮಗುವಿನ ಸರಿ ಏನೇನೆ, ಏನಿದು ಆಶ್ಚರ್ಯ ಅಂತ ಎಲ್ಲ. ಅವ್ರ ಮಕ್ಕಳು ಬೇರೆ ಇಲ್ಲ, ಅದು ಕೊರಗು ಬೇರೆ ಇತ್ತಲ್ಲ, ಅದು ಅಟ್ರಾಕ್ಷನ್ ಬೇರೆ. ಎಲ್ಲ ಬಂದು ನೋಡ್ತಾರೆ, ರಾಕ್ಷಸಿ ತೊಡೆ ಮೇಲೆ ಹಾಕಿ ಕೂತಿದ್ದಾಳೆ ಮಗುವನ್ನ. ಅವಳು ಬುದ್ಧಿವಂತ ರಾಕ್ಷಸಿ ಬಾಡಿ ಬುದ್ಧಿವಂತ ವೇಷ ಬರವತಿ ವೇಷ ಬದಲಾಯಿಸ್ಕೊಬಿಟ್ಲಂತ ಆಗಲೇ. ಅವಳು ಎಷ್ಟು ದೊಡ್ಡ ದೊಡ್ಡ ವೇಷ ಬದಲಾಯಿಸ್ಬಿಡ್ತಾರೆ ಪಾಪ, ಅವಳು ಮಾಡಿದ್ದೇನು ಆಶ್ಚರ್ಯ. ಒಳ್ಳೆ ಸುಂದರ ಸ್ತ್ರೀ ವೇಷದಲ್ಲಿ ಕೂತ್ಬಿಟ್ಟಿದ್ದಾಳೆ. ಕಾಮರೂಪಿಣಿ ಅಂತ ಹೆಸರು ಅವಳು. ಅದು ಇಷ್ಟಪಟ್ಟ ರೂಪ ತಗೊಳ್ತಕ್ಕಂಥ ಶಕ್ತಿ. ರಾವಣ ಹೇಗೆ ಮಾಯಾ ಸನ್ಯಾಸಿಯಾಗಿ ಬಂದನಲ್ಲ ಆ ತರ, ಮಾರೀತಿ ಹೇಗೆ ಜಿಂಕೆ ವೇಷದಲ್ಲಿ ಬಂದಲ್ಲ ಆ ತರ, ಇವಳು ಸುಂದರ ಸ್ತ್ರೀ ವೇಷದಲ್ಲಿ ಕೂತಿದ್ದಾಳೆ ತೊಡೆ ಮೇಲೆ ಮಗು. ಎಲ್ಲ ಬಂದು ನೋಡಿದ್ರು ಆಶ್ಚರ್ಯ ಪಡ್ತಿದ್ದಾರೆ. ನೋಡಿದರೆ ರಾಜ ನೋಡಿದ, ಇವ್ರಿಗೆ ಗೊತ್ತಾಯ್ತು ತಮ್ಮ ಮಗು ಅಂತ ಗೊತ್ತಾಯ್ತು. ಎರಡು ತುಂಡುಗಳು ನೋಡಿದ ತಕ್ಷಣ ಕೇಳುತ್ತಾರೆ, ಅಮ್ಮ ಏನಿದು ಅಂತ ಕೇಳಿದರೆ, ನಾನೊಬ್ಬ ವಿಚಿತ್ರ ಸ್ತ್ರೀ ರಾಕ್ಷಸಿ ಅಂತ ಹೇಳ್ಕೊಂಡೇ ಬಿಡ್ತಾರೆ. ಅದೊಬ್ಬ ರಾಕ್ಷಸಿ, ರಾಕ್ಷಸಿ ಅಂತ ಹೇಳ್ಕೊಂಡು ಮಾತ್ರ ಕೆಟ್ಟವರಾಗಬೇಕಾಗಿಲ್ಲ. ಘಟೋತ್ಕಚ ರಾಕ್ಷಸ, ಎಷ್ಟು ಒಳ್ಳೆಯವನವನು. ಹಿಡಿಂಬ ರಾಕ್ಷಸಿ, ಎಷ್ಟು ಒಳ್ಳೆಯವಳು. ಪ್ರಹ್ಲಾದ ದೈತ್ಯ, ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಂ, ವಿಶೇಷ ಭಗವಂತನ ಸನ್ನಿಧಾನ ಆತ ನೋಡಿ. ಅದು ರಾಕ್ಷಸಿ ಅಂದು ಮಾತ್ರಕ್ಕೇನೆ ಕೆಟ್ಟವಳು ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಅದಕ್ಕೆ ಅವಳು ಹೇಳ್ಕೊಬಿಟ್ಲೆ ಹೆಮ್ಮೆಯಿಂದ, ನಾನೊಬ್ಬ ರಾಕ್ಷಸಿ ಸಂಚಾರ ಮಾಡ್ತಾ ಬಂದೆ. ಒಂದು ಸುಳ್ಳು ಹೇಳ್ತಾಳೆ ಈ ಮಧ್ಯೆ, ರಾಕ್ಷಸ ಗುಣ ಬಿಡೋದಿಲ್ಲ ಅವಳು. ಏನು ಸುಳ್ಳು ಹೇಳ್ತಾಳೆ ನೋಡಿದೆ, ಅನುಗ್ರಹ ಮಾಡಬೇಕು ಅನಿಸ್ತು ಅದಕ್ಕೆ ಜೋಡಿಸಿಬಿಟ್ಟೆ ಅಂತ ಹೇಳ್ತಾಳೆ. ಅದು ಸುಳ್ಳು, ಬೈ ಚಾನ್ಸ್ ಜೋಡಿಸಿದ್ದೆ ಹೊರತು ಬೇರೆ ಅಲ್ಲ ಅದು. ಆ ನಿನ್ನ ಅನುಗ್ರಹ ಮಾಡಬೇಕು ಅಂತ ಇಷ್ಟ ಬಂತು ನನಗೆ, ಅದಕ್ಕೆ ಜೋಡಿಸಿಬಿಟ್ಟೆ, ನನ್ನಿಂದ ಮಗು ಬದುಕಿತು ಅಂತ ಕ್ಲೇಮ್ ಮಾಡ್ತಾನೆ. ಇದು ತಪ್ಪಾಗಿತ್ತು. ಋಷಿಗಳ ಅನುಗ್ರಹ ಆಗಿತ್ತು ಪಾಪ, ಮಂತ್ರಶಕ್ತಿ ಆಗಿತ್ತು. ಎಂಥ ದೊಡ್ಡ ಮಂತ್ರ ಮಂದಿ ಮುನಿಗಳು ಹಾಕಿದ್ದಾರೆ ಅಂದ್ರೆ, ಎರಡು ತುಂಡು ತುಂಡು ಪೀಸಿ ಬಿಸಾದ್ರೂ ಮಗು ಸತ್ತಿಲ್ಲ ಅಂತ ಮಂತ್ರ ಹಾಕಿದ್ದ. ಇವತ್ತು ಯಾವುದೇ ಯಂತ್ರಶಕ್ತಿಗಿಂತ ಮಂತ್ರಶಕ್ತಿ ಭಾರಿ ದೊಡ್ಡದು ಅಂತ ಹೇಳೋದಕ್ಕೆ ಈ ಋಷಿಗಳ ರೀತಿ ಒಳ್ಳೆ ದೃಷ್ಟಾಂತ ಇತ್ತು. ಅದೇ ಭಾಗವತ ಮಹತ್ವ ಕಥೆ ಬರುತ್ತದೆ. ಯಾರೋ ಒಬ್ಬಳಿಗೆ ಇದ್ದದ್ದೇ ರೀತಿ ಪ್ರಸಂಗ. ಆತ್ಮದೇವ ಅಂತ ಒಮ್ಮನಿರ್ತಾನೆ, ಅವನಿಗೂ ಕೂಡ ಮಕ್ಕಳಿರೋದಿಲ್ಲ, ಕಷ್ಟಪಟ್ಟು ಕೇಳೋದಕ್ಕೆ ಅಂತ ಹೋಗ್ತಾನೆ. ಯಾರೋ ಋಷಿಗಳು ಸಿಗ್ತಾರೆ ಪಾಪ, ಕೇಳ್ತಾನೆ ಈಗೇನು ತುಂಬಾ ಕೇಳಿಕೊಂಡಾಗ ಆಯ್ತು ಕೊಡ್ತೇನೆ. ಅವ್ರು ಹೇಳಿದ್ರಂತೆ, ನಿನ್ನ ಮಕ್ಕಳಾಗ ಸಂಭಾವನೆ ಇಲ್ಲ, ನಿನ್ನ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟೋದಿಲ್ಲ ಅಂತ ಹೇಳ್ಬಿಟ್ರಂತ. ಸ್ವಾಮಿ ಹಾಗಿದ್ದೇನು ಪ್ರಯೋಜನ, ನಾನು ಬದುಕೇನು ಉಪಯೋಗ, ನೀವು ಕೊಡೋದಿದ್ರೆ ಕೊಡಲೇಬೇಕು ಅಂತ ಹೇಳಿದ್ರು. ನೋಡಯ್ಯ ನಿನ್ ಈ ಜನ್ಮದಲ್ಲ, ಏಳೇ ಜನ್ಮಕ್ಕೂ ಮಕ್ಕಳಾಗೋದಿಲ್ಲ ಅಂತ ಹೇಳಿದ್ರು. ಇನ್ನೂ ಗಾಬರಿ ಆಗ್ಬೇಕು ಅವನಿಗೆ, ಈಗಲ್ಲ ಮುಂದೆ ಒಳ್ಳೆದಕ್ಕೂ ಮಕ್ಕಳಿಲ್ಲ, ಹಾಗಾದ್ರೆ ಸತ್ತೋಗ್ಬಿಡ್ತೇನೆ ನಾನೀಗ, ಬದುಕು ಉಪಯೋಗ ಇಲ್ಲ ಅಂತ ತಕ್ಷಣ ಹೋಗ್ಲಿ ಬಿಡು, ಒಂದು ಫಲ ಕೊಡ್ತೇನೆ, ಪ್ರಯತ್ನ ಮಾಡು ಅಂತ ಕೊಡ್ತಾರೆ. ನೋಡಿ ಆ ಹೇಳಿದ ಉದ್ದೇಶ ಇದೆ ಅವರಿಗೆ, ಈಗ ತಗೋ ಅಂತ ಮಂತ್ರಿಸಿ ಕೊಟ್ಬಿಡು. ಮಗು ಹುಟ್ಟೋದು ಗ್ಯಾರಂಟಿ, ನಿನಗೆ ಮಗು ಯೋಗ ಇಲ್ಲ ಅದು ಗ್ಯಾರಂಟಿ ಅಂತ ಹೇಳುತ್ತೆ. ನಿನಗೆ ಮಗು ಹುಟ್ಟೋ ಯೋಗ ಇಲ್ಲ ಗ್ಯಾರಂಟಿ, ಈ ಫಲ ಕೊಡ್ತೇನಲ್ಲ ಇದು ಮಗು ಹುಟ್ಟೋ ಗ್ಯಾರಂಟಿ ಇದೆ, ಇದನ್ನ ತಗೊಂಡೋಗಿ ಇದನ್ನ ಹೆಂಡತಿ ಕೊಡು ಅಂತ ಕೊಟ್ರಂತೆ. ಅವನು ಬರ್ತಾನೆ, ಹೆಂಡತಿ ಕೊಡ್ಲಕ್ ಹೋಗ್ತಾನೆ, ಅವಳು ಕೈಯಲ್ಲಿ ಫಲ ಹಿಡ್ಕೋತಾಳೆ, ಕೊಟ್ಟು ಹೋಗ್ಬಿಡ್ತು, ತಿಂದ್ಬಿಡು ಮಗು ಆಗತ್ತೆ ಆಗೇ ಆಗತ್ತೆ ಅಂತ. ಅವಳು ಗೈಯಾಳಿ ಹೆಂಡತಿ, ಅವಳು ಒಳ್ಳೆಯವಳು ಅಲ್ವೇ, ಭಾರಿ ದುಷ್ಟಳು ಅವಳು. ಜೊತೆಗೆ ಅವಳು ಬಸರಿ ಆಗೋದು ಅಂದ್ರೆ ಮರ್ಯಾದೆ ಹೋದ ಲೆಕ್ಕ ಅಂತ, ಅದು ಬೇರೆ. ಜೊತೆಗೆ ಕೆಲವು ಇರ್ತಾರೆ ನೋಡಿದ್ರೆ ಅದೇ ಟೆಂಡೆನ್ಸಿ ಅವಳಿಗೆ. ಏನು ಮದುವೆ ಮಸರಿ ಆಗೋದು ಅಂದ್ರೆ ಏನು, ಎಷ್ಟು ವಿಕಾರವ ಕಂಡುಬಿಡ್ತೇನೆ ನಾನೀಗ, ಜನ ತಮಾಷೆ ಮಾಡಬಹುದು ನನ್ನನ್ನ, ಹೆರಿಗೆ ಕಾಲ ಸತ್ತೋದ್ರೂ ಹೋಗ್ಬಹುದು, ಅವೆಲ್ಲ ಕೂಡ ಎಷ್ಟೋ ಜನ ಸೈಕಾಲಜಿಕಲ್ ಹೀಗಿದ್ದು ಬಿಟ್ಟು ಸತ್ತು ಹೋಗೋ ಸಂಭವ ಕೊಟ್ಟು ಭಯಕ್ಕೆ ಸತ್ತು ಹೋಗ್ತಾರೆ ಎಲ್ಲ ಕೂಡ. ಅದಕ್ಕೆ ಗರ್ಭಿಣಿ ಆಗಬಾರದು ತೀರ್ಮಾನ ಅವಳಿಗೆ. ಆದ್ರೆ ಗಂಡ ಅಷ್ಟು ಕಷ್ಟಪಟ್ಟು ತಂದುಕೊಟ್ಟಿದ್ದಾನೆ, ತಿನ್ನಕ್ಕೂ ತಯಾರಿ, ಬಿಸ್ಲಾಕ್ಕೂ ತಯಾರಿಲ್ಲ, ಅವ್ರು ತಿನ್ನಕ್ಕೂ ತಯಾರಿಲ್ಲ. ತಿಂದ್ರೆ ಗರ್ಭಿಣಿ ಆಗ್ತಾನೆ ಆಗಬಾರದು, ಬಿಸಾಕಿದ್ರೆ ವೇಸ್ಟ್ ಆಗ್ತದೆ ಅದು ಆಗಬಾರದು. ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಲಂತೆ, ಒಬ್ರು ಸಿಗ್ತಾಳೆ ಅವಳಿಗೆ. ಅವ ಹೇಳ್ತಾಳೆ, ನೋಡು ಯೋಚನೆ ಮಾಡಬೇಡ, ನಿನ್ನ ಗಂಡಿಗೆ ಒಂದು ಮಗು ಬೇಕು, ನಾನು ಹೇಗೋ ಗರ್ಭಿಣಿ ಇದ್ದೇನೆ ಅಂತ ಹೇಳ್ತಾನೆ. ಹೇಗೋ ಗರ್ಭಿಣಿ ಇದ್ದೇನೆ, ನೀನು ಗರ್ಭಿಣಿ ಆದಂತೆ ಮಾಡಿಬಿಡು, ತಿಂದೆ ಅಂತ ಹೇಳಿಬಿಡು, ಗರ್ಭಿಣಿ ಆದಂತೆ ಮಾಡಿಬಿಡು, ನನ್ನ ಮಗು ಹುಟ್ಟುತ್ತೆ, ನಿನಗೆ ಕೊಟ್ಬಿಡ್ತೇನೆ, ಸಾಕಷ್ಟು ದುಡ್ಡು ಕೊಡಬೇಕು ಅಂತ ಕೇಳ್ತಾಳೆ. ದುಡ್ಡು ಮಾಡ್ಕೊಳ್ಳೋ ಕೆಲಸ ಬರ್ತಾಳು, ನನ್ನ ಮಗು ನಿನಗೆ ಕೊಟ್ಬಿಡ್ತೇನೆ, ಮಗು ಆಯ್ತು ಅಂತ ಹೇಳಿಬಿಡು, ಅದನ್ನ ನಾನು ತಗೋತೇನೆ, ದುಡ್ಡು ನಾನು ತಗೊಂಡು ಮಗು ನಿನಗೆ ಕೊಟ್ಟು ಹೋಗ್ತೇನೆ ಅಂತ ಹೇಳಿ. ಆಮೇಲೆ ಹಣ್ಣಂತಿತ್ತಲ್ಲ, ಇದನ್ನ ಯಾಕೆ ವೇಸ್ಟ್ ಮಾಡಬೇಕು, ಇದನ್ನ ಯಾಕೆ ಪ್ರಯೋಗ ಟೆಸ್ಟ್ ಮಾಡಬಾರದು, ವೇಸ್ಟ್ ಮಾಡಬಾರ್ದು ಟೆಸ್ಟ್ ಮಾಡಿಬಿಟ್ರೆ ಅಂತೇಳಿ ಹಸುವಿಗೆ ತಿನ್ಸಿಬಿಟ್ರಂತ. ಆಕಳಿತ್ತ ಹಸುವಿಗೆ ತಿನ್ಸಿಬಿಟ್ರಂತ. ಆಶ್ಚರ್ಯ, ಮುನಿಗಳ ಮಾತು ಸುಳ್ಳಾಗಲಿಲ್ಲ, ಆ ಹಣ್ಣು ತಿಂತು, ಆ ಗೋ ತಿಂತಲ್ಲ, ತಿಂದು ಗರ್ಭಿಣಿ ಆಗೇ ಬಿಡ್ತು, ಅದೊಂದು ಮಗುವನ್ನು ಹೆತ್ತೇ ಬಿಡ್ತು. ಆ ಹುಟ್ಟಿದ ಮುನಿಗೆ ಗೋಕರ್ಣ ಅಂತ ಹೆಸರಾಯ್ತು, ಗೋಕರ್ಣ. ಅವ್ನ ಮಗುನೇ ಹುಟ್ಟುತ್ತಂತೆ, ಕಿವಿಗಳು ಮಾತ್ರ ಗೋವಿನ ಕಿವಿ ಇದ್ದಾಗಿದ್ವು. ಒಂದು ಭಾಗವತ ಪ್ರವಚನ ಮಾಡ್ತಾನೋ, ಇದು ಯಾತಕ್ಕೆ ಹೇಳಿದೆ ಅಂದ್ರೆ, ಋಷಿಗಳ ಮಂತ್ರ ಎಷ್ಟು ಯಶಸ್ವಿ ಆಗುತ್ತೆ ಅಂದ್ರೆ, ಅದು ಆಗತ್ತೆ ಅಂದ್ರೆ ಆಗಲೇಬೇಕು. ತಮಾಷೆ, ಇವ್ರು ಮಗು ಇಲ್ಲ ಅಂತ ಹೇಳಿದ್ರಲ್ಲ, ಇವನು ಹುಟ್ಟಲೇ ಇಲ್ಲ ಕೊನೆಗೆ, ಇವನಿಗೆ ಹುಟ್ಟಿದ್ದಲ್ಲ, ಅದು ಹಸುವಿ ಮಗುವಾಗಿ ಹುಟ್ಟದೆ ಹೊರತು ಇವನಿಗೆ ಹುಟ್ಟಲಿಲ್ಲ, ಆ ಫಲಗೆ ಅರ್ಥನೂ ಆಗಲಿಲ್ಲ. ಅಂದ್ರೆ ಮುನಿಗಳ ಸಿದ್ಧಿಯೊಳಗೆ ಇಂಥ ಒಂದು ತ್ರಿಕಾಲ ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳಾದ್ರಿಂದಾನೆ ಅಂಥ ಅಪೂರ್ವವಾದ ಸಿದ್ಧಿ ಪಡೆದಿರ್ತಾರೆ. ಆ ಕಥೆ ಈ ಮುಂದಿನದು ಏನಾಯ್ತು ಅಂತ ಬೇಡ, ಈಗ ಇಲ್ಲಷ್ಟೇ ನಿಮಗೆ ಬೇಕಾಗಿತ್ತು. ಅಂತೂ ಇದು ವೇಸ್ಟ್ ಆಗಲಿಲ್ಲ, ಎರಡು ಹುಟ್ಟಿತ್ತು, ಇವಳು ಮಾತ್ರ ತನ್ನ ಮಹಿಮೆ ಅಂತ ಕ್ಲೇಮ್ ಮಾಡ್ಕೊಂಡ್ಬಿಟ್ಟು ಕ್ಲೇಮ್ ಮಾಡ್ಕೊಂಡು ಹೇಳಿಲ್ಲಂತೆ, ನೋಡು ರಾಜ ನಿನ್ನ ಅನುಗ್ರಹ ಮಾಡಿ ಕೊಟ್ಬಿಡ್ತೇನೆ, ಒಬ್ಬನ ಜೋಪಾನ ಮಾಡ್ಕೊಂಡ್ಬಿಡು, ನಾನು ಜೋಡಿಸಿದ್ದೇನೆ, ನನ್ನ ಹೆಸರು ಇಡಬೇಕು ಇದಕ್ಕೆ ಅಂತ ಹೇಳಿ, ನನ್ನ ಹೆಸರು ಇಡಬೇಕು, ಜರ ಹೆಸರಾಗಿಡಬೇಕು, ಜರಾಸಂಧ ಅಂತಿಡಿ ಅಂತ ಹೇಳಿ, ಜರೆಯಿಂದ ಕೂಡಿಸಲ್ಪಟ್ಟವನು ಅಂತ ಹೆಸರಾಯ್ತು, ಜರೆಯಿಂದ ಕೂಡಿಸಲ್ಪಟ್ಟವನು ಅಂತ ನನ್ನ ಹೆಸರು ಬರೋದು. ಆಯ್ತು ಅಂತ ಒಪ್ಪಿಕೊಂಡಾರ. ಈ ರೀತಿ ಸಾಮಾನ್ಯ ಬೇಕಾದ ಕೊಟ್ಟವರೇ ಏನೇನೋ ಇಟ್ಟು ಬಿಡ್ತಾರೆ ಹೆಸರನ್ನ, ಪಾಪ ಒಂದು ಮಗುನ ಕೊಟ್ಟದ್ದೇ ಕೊಟ್ಟು ನಾನೇ ಬಚ್ಚಿಂದ ಕ್ಲೇಮ್ ಮಾಡ್ಬೇಕಾದ್ರೆ ಪಾಪ ಇಡದೇನು ಆಶ್ಚರ್ಯ, ಇಡ್ತೇನೆ ಒಪ್ಪಿಕೊಂಡ. ಅಟಕ್ಕೆ ಒಪ್ಪಲಿಲ್ಲ ಅವಳು, ರಾಜ ನಾನು ಭಾರಿ ಸೇವೆ ಮಾಡ್ಬೇಕಾಗತ್ತೆ ನೀವು ಅಂತ ಹೇಳಿ, ಭಾರಿ ಸೇವೆ ಮಾಡ್ಬೇಕಾಗಿ. ಭೂತಪ್ರೇತ ಪಿಶಾಚಾದಿಗಳು ಬರೀ ಸೇವೆ ಅಲ್ಲ, ಉಚ್ಚಾಪಟ್ಟೆ ಸೇವೆ ಎಕ್ಸ್ಪೆಕ್ಟ್ ಮಾಡುತ್ತವೆ ನಮ್ಗೆ. ಅಮಾಸಿ ಮಧ್ಯರಾತ್ರಿ ಏನೇನೋ ಕೇಳುತ್ತವಲ್ಲ ಆ ಟೈಪ್ ಅವೆಲ್ಲ, ಪಂಚಾಮೃತ ಅವೆಲ್ಲ ಸಾಲದವಕ್ಕೆಲ್ಲ, ಅದೆಲ್ಲ ದೇವತೆಗಳ ಲಕ್ಷಣ. ಇದು ಅಂತ ಅಭಿಷೇಕೆಲ್ಲ ರಕ್ತಾಭಿಷೇಕನೇ ಆಗ್ಬೇಕಾಗುತ್ತೆ ಹೊರತು ಬೇರೆ ಅಲ್ಲ. ನನ್ನ ಪೂಜೆ ಮಾಡಬೇಕು ನೀನು, ನಿತ್ಯ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನನಗೊಂದು ಗುಡಿ ಕಟ್ಟಿಸ್ಬೇಕು, ನಾನು ಗುಡಿ ಕಟ್ಟಿಸಿ ಊರಲ್ಲಿ ಪೂಜೆ ಮಾಡಬೇಕು, ಊರಿನ ಜಲ ನಡ್ಕೋಬೇಕು ನನಗೆ. ಎಷ್ಟು ತನ್ನ ಬಂಡವಾಳ ಬೇಸ್ಕೊಂಡ್ಬಿಡ್ತಾಳೆ ನೋಡಿದರೆ ಅವಳು, ರಾಜ ಎಲ್ಲದಕ್ಕೂ ಹೂ ಹೂ ಅಂತ ಹೇಳ್ತಾ ಹೋಗ್ತಾರೆ. ಮನೆ ಮನೆಗೆ ಹಬ್ಬ ಮಾಡ್ಬೇಕು ನನ್ನ ಹೆಸರು ಹೇಳಿಬಿಟ್ಟು, ವರ್ಷಕ್ಕೊಂದು ವಿಶೇಷ ಉತ್ಸವ ಆಚರಣೆ ಮಾಡಬೇಕು. ಎಲ್ಲದಕ್ಕೆ ರಾಜ ಒಪ್ಪಿಕೊಂಡು ಡಂಗರ ಹೊಡಿಸಿಬಿಟ್ಟಂತೆ, ಇನ್ಮೇಲೆ ಜರ ಪೂಜೆ ಮಾಡಬೇಕು ಅಂತ. ಎಷ್ಟು ಆಶ್ಚರ್ಯ ಅಂದ್ರೆ, ಇವತ್ತಿಗೂ ಕೂಡ ಆ ಊರಿದೆ ಮಗಧ ದೇಶದಲ್ಲಿ ಊರಿದೆ. ಜರಾಸಂಧ ಭಾರಿ ದುಷ್ಟ ರಾಜ ಅವನು, ಆ ಇಡೀ ದೇಶ ಎಷ್ಟು ಹಾಳು ಮಾಡಿದ ಅಂತ ಕೇಳಿದ್ರೆ, ಆಗಿನ ಕಾಲಕ್ಕೂ ಬಹಳ ಕೆಟ್ಟ ರಾಜ್ಯ, ಇವತ್ತಿಗೂ ಬಿಹಾರ್ ಇವತ್ತಿಗೂ ಭಾರಿ ಕೆಟ್ಟ ರಾಜ್ಯ. ಜರಾಸಂಧ ಆಳ್ವಿಕೆ ಇವತ್ತಿಗೂ ಎಫೆಕ್ಟ್ ಹೋಗಿಲ್ಲ ಅದ್ರು, ಇವತ್ತಿಗೂ ಕೂಡ ಅದಿದ್ದಾರಲ್ಲ ನಮ್ಮ ಫ್ರೆಂಡು, ಅಂತ ಮಹಾನುಭಾವ, ಇಡೀ ಊರು ಜಗತ್ತಿಗೆ ಗೊತ್ತವ್ರು ಯಾರು ಅಂತ ಹೇಳಿಬಿಟ್ಟು अंत में जगत में ताने भेद हाक बिट पाप ताने भेद हाक बिट महापापिष्ट जगत हेद्रिकट्रे जन अव जोकर राजकीय भारी जोकर महानीच अद अंतवर्रे कंड जास्ती अब मा बड़े देह इला हुच्चा बटे मा अतिवृष्टि इलोरे वनि मा इला राजर अंतवर बरी अनेक गली आ गया प्रांत ओडाड़े रिसर्वेशन ऐनू बेले ರಿಸರ್ವೇಷನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಮೂರ್ಖ ಜನ ಇದ್ದಾರೆ ಅಂತ ಹೇಳಿಬಿಟ್ರೆ ದುಷ್ಟರು ಮೂರ್ಖರು. ರಿಸರ್ವೇಷನ್ ಮಾಡಿದ್ದೇವೆ ಅಂತ ಅಕಸ್ಮಾತ್ ಏನಾದ್ರು ಕ್ಲೇಮ್ ಮಾಡ್ಲಕ್ಕೆ ಹೋಗಿ ಹೇಳಿಬಿಟ್ರೆ ಕೈ ಕತ್ತರಿಸ್ಬಿಡ್ತಾರ ಜನಗಳು, ಸುಮ್ಮನೆ ದಾರಿ ಕೊಡ್ತೀವಲ್ಲ ಸುಮ್ಮನೆ ಹೇಳ್ತೇವಲ್ಲ ಅಷ್ಟೇನೆ. ಅದಕ್ಕೆ ಅಲ್ಲಿ ಹೋಗ್ಬೇಕಾದ್ರೆ ಮೊದಲೇ ಹೇಳಿ ಸೆಕ್ಯೂರಿಟಿ ಮೊದಲೇ ಹೇಳಿಬಿಟ್ಟಿರ್ತಾರೆ, ಯಾವಾಗ ಬಾಗಿಲು ತೆಗಿಬೇಡಿ, ಎಲ್ಲ ಫುಲ್ ಟೈಟ್ ಆಗಿರಲಿ, ಸ್ವಲ್ಪ ಹೆಚ್ಚಿಕೊಂಡು ನಾವು ಜವಾಬ್ದಾರರಲ್ಲ ಅಂತ ಅಲ್ಲಿ ವಾರ್ನ್ ಮಾಡಿರ್ತಾರೆ. ಆಗಲೇ ಆ ಕಡೆ ದಾಟಿ ಹೋಗೋದು ಭಾರಿ ಹುಷಾರಾಗಿರಿ, ಇಳಿದು ಹೋಗ್ಬೇಕಾದ್ರೆ ಸರಿಯಾಗಿ ನಿಮ್ಮ ಯಾರ ಜೊತೆ ಅವ್ರ ಜೊತೆ ಫಾಲೋ ಮಾಡ್ಕೊಂಡು ಹೋಗಿ ಇನ್ನೊಬ್ಬರ ಕಡೆ ಕೈ ಮಾಡ್ಲಕ್ ಹೋಗ್ಬೇಡಿ. ಅದ ಗುಂಡಾಗಿರಿ ಅಂದ್ರೆ ಪ್ರತಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅದು ಜನಾಸಂದನ ಆಳ್ವಿಕೆ ಇಂಪ್ಯಾಕ್ಟ್ ಇನ್ನೂ ಬದಲಾಗಿಲ್ಲ. ಅದು ಒಂದು ಅಲ್ಲಿಗೆ ಹೋಗಿ ಬಂದಿದ್ದು ಕಿಂದಿರ್ಗಾರ ಬಹಿಷ್ಕಾರ ಹಾಕ್ತಿದ್ರಂತ. ಅಲ್ಲಿ ಯಾರು ಹೋಗಿಬಿಟ್ರೆ ವಿಹಾರ ಪ್ರಾಂತಕ್ಕೆ ಹೋಗಿದ್ರೆ ಅಲ್ಲಿ ಬಹಿಷ್ಕಾರ ಹಾಕಿ ಶಿಕ್ಷೆ ಕೊಡ್ತಿದ್ರಂತ. ಅಂತ ಒಂದು ವರ್ಸ್ಟ್ ಕಲ್ಚರ್ ಡೆವಲಪ್ ಆಗಿದ್ದು ಅದಕ್ಕೆ ಜನಾಸಂಧ ಕಾರಣ. ಅವರ ಅಪ್ಪ ದೊಡ್ಡ ವ್ಯಕ್ತಿ ಪಾಪ, ಇವನಿಂದ ಸಾವಿರಾರು ವರ್ಷ ಇವತ್ತು 5000 ವರ್ಷ ಆಗೋಯ್ತು ಅವನು ಸತ್ತಿಗಾಗಲೇ, 5000 ಸುಮಾರು 200-300 ವರ್ಷ ಆಗೋಗ್ಬಿಟ್ಟಿದೆ. ಇಷ್ಟಾದ್ರೂ ಕೂಡ ಅವನ ಎಫೆಕ್ಟ್ ತಪ್ಪಿಲ್ಲ. ಅಂತ ದುಷ್ಟ ಆ ಜರಾಸಂಧ. ಅಂತ ಜರಾಸಂಧ ಏನ್ ಮಾಡ್ತಿದ್ದಾನೆ, ಅವಳು ಇವಳು ಕಿದಿ ಆ ಊರಿದೆ ಆ ಗಿರಿವ್ರಜ ಅಂತ ಅದಕ್ಕೆ ಹೆಸರು ಇವತ್ತಿನ ದಿವಸ. ಅವತ್ತಿನ ಕಾಲಕ್ಕೂ ಅದೇ ಹೆಸರೇನೆ, ಬದಲಾಗಿಲ್ಲ ಹೆಸರು. ಅದು ಗುಡ್ಡ ಬೆಟ್ಟಗಳ ಜಾಗ, ಜಾಗ ಗುಡ್ಡ ಬೆಟ್ಟಗಳ ನಾಡು ಒಂದು ಕಡೆಗೆ. ಅಲ್ಲಿ ಜರಾಗುಡಿ ಇವತ್ತಿಗೂ ಇದೆ ಜರಾಗುಡಿ, ಇದು ಆಶ್ಚರ್ಯ. ಆ ರಾಜ ಏನ್ ಕಟ್ಟಿಸಿದ ಗುಡಿ ಅಂತ ಹೇಳ್ತಾರೆ, ಗುಡಿ ಎಷ್ಟೊತ್ತಿ ಇದಾಗಿರ್ಬಹುದು, ರಿನೋವೇಟ್ ಆಗಿರಬಹುದು ಅಂತ ಗುಡಿ ಕಾನ್ಸೆಪ್ಟ್ ಇದೆಯಲ್ಲ ಅದು ಚೇಂಜ್ ಆಗಿಲ್ಲ. ಏನೇನ್ ಡಿಮ್ಯಾಂಡ್ ಮಾಡಿಲ್ಲ ಅದೆಲ್ಲ ನಡ್ಸ್ಕೊಂಡ್ ಬಂದಿದ್ದಾನೆ ರಾಜ. ಇಂಥ ಒಂದು ಕಾಳೆ ಹಾಕಿಬಿಟ್ಟು ಅಲ್ಲಿಂದ ಹೊರಟ್ಲಂತೆ. ಆಗಿ ಇವನು ಖುಷಿ ಆಯ್ತು, ಎಲ್ಲರಿಗೂ ಪೂಜೆ ಮಾಡಿ ಅಂತ ಹೇಳಿದ. ತಾನು ಇಟ್ಕೊಂಡ, ಅವಳು ಹೇಳ್ತಾಳೆ ಇವನು ಮಹಾಭಾ ಹೆಸರು ಮಾಡ್ತಾನೆ, ಹೆಸರು ಅಷ್ಟೇ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಅಷ್ಟೇನೆ. ಅವನ್ ಫೇಮಸ್ ಬೇರೆ ನೋಟೋರಿಯಸ್ ಬೇರೆ, ಇಬ್ರು ಹೆಸರು ಮಾಡ್ಲೇಬೇಕಲ್ಲ. ಆ ದೃಷ್ಟಿಯಿಂದ ಏನಾರ ಹೇಳಿಬಿಟ್ಲು ಹೊರಟೋದ, ಮನೆ ತಂದ, ಬೆಳೆಸಿದ, ಭಾರಿ ಖುಷಿ ಆಯ್ತು. ಅವ್ನು ಮಗುವಾಗಿದ್ದಾಗ ಏನು ಹತ್ತು ಜಗತ್ತಿಗೆ ಗಾಬರಿ ಪಡಿಸಿದನಲ್ಲ, ಆ ಭಯ ಜೀವನ ಪೂರ್ತಿ ಪಡಿಸ್ತಾ ಹೋಗ್ತಾನೆ. ಕೊನೆಗೆ ವೃದ್ಧಾಪ್ಯ ಹೇಗೋ ವೃದ್ಧನಾಗಿದ್ದ ಪಾಪ, ಸ್ವಲ್ಪ ದಿವಸ ದೊಡ್ಡನವರಿಗೆ ಕಾದ. ಅದೇ ರಾಜ್ಯ ಒಪ್ಪಿಸಿಬಿಟ್ಟು ತನ್ನ ಹೆಂಡಂದಿರ ಸಮೇತ ಅವನು ತಪಸ್ಸಿಗೆ ಅಂತ ಹೋಗ್ತಾನೆ. ಮುಂದೆ ದೇಹವನ್ನು ಬಿಟ್ಟು ಬಿಡ್ತಾರೆ ತಂದೆ ಬೃಹದ್ರಥ ರಾಜ. ಅವನು ಸದ್ಗತಿಗೆ ಹೊರಟೋಗ್ತಾನೆ ಪಾಪ, ಅವನೇನು ದುಷ್ಟನಲ್ಲ, ಆದ್ರಿಂದ ಅವನು ಒಳ್ಳೆಗತಿನೇ ಆಯ್ತು. ಇವನ ಸುಮ್ಮನಾಗಲಿಲ್ಲ, ನಿಧಾನ ತಪಸ್ಸು ಮಾಡಕ್ಕೆ ಶುರು ಮಾಡ್ತಾನೆ. ಒಂದೊಂದೇ ತಪಸ್ಸು ಮಾಡ್ತಾನೆ. ಚಂಡ ಕೌಶಿಕರು ಒಂದ್ಸತ್ ಗುರಿ ಬರ್ತಾರೆ, ಆಮೇಲೆ ಬಂದಾಗ ಹೇಳ್ತಾರೆ ನಿಮಗೆ ವರ ಕೊಡ್ತೇನೆ ನಾನು, ಅಜೇಯನಾಗಲಿ ಅಂತ ಹೇಳಿದ್ರು. ಅಜೇಯನಾಗಲಿ ಅವಧ್ಯನಾಗಲಿ ಅಂತ ವರ ಕೊಟ್ಟು ಬಿಡ್ತಾರೆ. ಮೊದಲೇ ವರದಿಂದ ಹುಟ್ಟಿದ, ಇದು ಪ್ಲಸ್ ವರ ಬೇರೆ ಬಂತು. ಆಮೇಲೆ ಶಿವನ ಕುರಿತು ತಪಸ್ ಮಾಡ್ತಾನೆ, ಅವನು ಶಿವನ ಆರಾಧನೆ ಮಾಡ್ತಾನೆ, ಅದರ ಫಲದಿಂದ ಅಪೂರ್ವ ವರ ಪಡಿತಾನೆ. ಅವರು ಅವಧ್ಯನಾಗುವಂತ ವರ ಕೊಟ್ಟಿದ್ರ ಜೊತೆಗೆ ಒಂದು ಗದೆ ಕೊಟ್ಟರಂತ, ಅವ್ರಿಗೆ ತಮ್ಮದೇ ಗದೆ ಕೊಟ್ಟು ಬಿಟ್ರಂತ. ಗದೆಯನ್ನು ಉಪಯೋಗಿಸಿಕೊಂಡಿರು, ಈ ಗದೆ ಯಾರ ಮೇಲೆ ಹೊಡಿತೀಯೋ ಅವನು ಸಾಯಲೇಬೇಕು ಅಂತ ಹೇಳಿದ್ದಾರೆ. ಅಮೋಘವಾದ ಗದೆ, ಎಲ್ಲಿ ಬೀಳಬೇಕು ಅಂತ ಹೊಡಿತೀಯ ಇಷ್ಟಪಡ್ತೀಯೋ ಅಲ್ಲಿ ಬೀಳಲೇಬೇಕು, ಆ ಕೆಲಸ ಆಗಲೇಬೇಕು, ಇದು ವರ ಆಗಬಹುದು. ಅಕಸ್ಮಾತ್ ಏನಾದರೂ ಈ ಕೆಲಸದಲ್ಲಿ ನೀನು ತಪ್ಪು ಗುರಿ ಇಟ್ಟು ಹೊಡೆದ್ರೆ ನಿನ್ ತಪ್ಪದು, ಹೊಡೆದೇ ಹೊಡೆಯುತ್ತೆ, ಗುರಿ ತಪ್ಪಿದ್ರೆ ನಿನ್ ತಪ್ಪು. ಆದ್ರೆ ಅವತ್ತಿನಿಂದ ನೀವು ವಾಪಸ್ ಬರೋದಿಲ್ಲ, ನನ್ನ ವಾಪಸ್ ಬರುತ್ತೆ ಅಂತ ಹೇಳಿರ್ತಾರೆ. ನಿನ್ನ ಹತ್ರ ಬರೋದಿಲ್ಲ, ಸರಿಯಾಗಿ ಉಪಯೋಗಿಸೋದ್ರೆ ನನ್ನ ಹತ್ರ ಇರುತ್ತೆ, ಮಿಶೂದ ಆಗ್ತಷ್ಟು ವಾಪಸ್ ಬರುತ್ತೆ ಅಂತ ಹೇಳಿ ಗದೆನೂ ಕೊಟ್ಟುಬಿಟ್ಟರು. ಬ್ರಹ್ಮದೇವ್ರ ಗುರು ತಪಸ್ ಮಾಡ್ತಾನೆ, ಅವರವರ ಕೊಟ್ಟು ಬಿಡ್ತಾರೆ. ನಿನಗೆ 15 ದಿವಸಗಳ ಕಾಲ ನಿರಂತರ ಯುದ್ಧ ಮಾಡಿದ್ರು ಕೂಡ ನಿನಗೆ ಸೋಲು ಬರದೇ ಇರಲಿ ಅಂತ ಅವರವರ ಕೊಟ್ಟು ಎಲ್ಲ ವರಗಳು ಕಲೆಕ್ಟ್ ಮಾಡ್ತಾ ಹೋಗ್ತಾನೆ. ದುರಾಸ ಮುನಿಗಳ ಹತ್ರ ಹೋಗ್ತಾನೆ, ಅವರು ರುದ್ರದೇವರ ಅವತಾರ, ಅವರನ್ನ ಮೆಚ್ಚಿಸ್ತಾನೆ, ಅವರು ವರ ಕೊಟ್ಬಿಡ್ತಾರೆ. ಅವಧ್ಯನಾಗುವಂತ 4 ವರ ಸೇರ್ಕೊಂಡ್ತಾವನಿಗೆ, 4 ವರವನ್ನು ಪಡ್ಕೊಂಡು ನನ್ನ ಸಮಾನ ಯಾರು ಅಂತ ಮೆರಿತಾ ಇದ್ದಾನೆ. ಅವನಿಗೆ 2 ಮಕ್ಕಳು ಹುಟ್ಟುತ್ತಾರೆ, ಅಸ್ಥಿ ಅಂತ ಒಬ್ಳು, ಪ್ರಾಸ್ತಿ ಅಂತ ಒಬ್ಬಳು. ಅವಳಿಗೆ ಸ್ವಯಂವರ ಅಂತ ಏರ್ಪಾಟು ಮಾಡ್ತಾನೆ, ಅಸ್ಥಿ ಪ್ರಾಸ್ತಿ ಇಬ್ಬರಿಗೂ ಸ್ವಯಂವರದ ಏರ್ಪಾಟು ಮಾಡ್ತಾನೆ. ಆ ಸ್ವಯಂವರಕ್ಕೆ ಕಂಸ ಬರ್ತಾನೆ, ಇದು ಕಂಸ ಬದುಕಿದ್ದ ಕಾಲ, ಇವಾಗ ಕಂಸ ಇಲ್ಲ, ಈ ಕತೆ ಹೇಳ್ಬೇಕಾದ್ರೂ ಕಂಸ ಇಲ್ಲ, ಆಗಲೇ ಹೋಗಿ ಆಗಿತ್ತು, ಕೃಷ್ಣ ಕೊಂದ ಹಾಕಿ ಆಗಿದ್ದ. ಕಂಸ ಇದ್ದ ಕಾಲ ಅದು, ಒಂದು ಸ್ವಯಂವರನ ಮಾಡಿ ಎತ್ಕೊಂಡು ಹೋಗ್ಬಿಟ್ಟಂತ ಅವನು, ಕಂಸ ಅವರಿಬ್ಬರು ಎತ್ಕೊಂಡು ಓಡೋಗ್ಬಿಡ್ತಾನೆ. ಅವನಿಗೂ ಬ್ರಹ್ಮನ ವರ ಎಲ್ಲ ಒಂದೇ ರೀತಿ ಇದ್ದಾಗ ಲೆಕ್ಕ, ಒಂದೇ ಸ್ಟೇಟಸ್ ಇರ್ತಾರೆ, ಎತ್ಕೊಂಡು ಹೋಗ್ಬಿಡ್ತಾನೆ. ಆ ಕಡೆಗೆ ಜನಸಂದ ಯೋಚನೆ ಮಾಡಿದನು, ಹೋಗಿ ಯುದ್ಧ ಮಾಡಿ ಬಿಡಿಸ್ಕೊಂಡು ಬರ್ಲಿಕ್ಕೆ ಯೋಚನೆ ಮಾಡ್ತಾನೆ, ಬೇಡ ಅಂದ್ ಬಿಡ್ತಾನೆ. ಯಾಕೆ ಗೊತ್ತೇನು, ಯಾರ್ಯಾರು ಮದುವೆ ಮಾಡಿಕೊಡ್ಲೇಬೇಕು, ಮಕ್ಕಳು ಒಂದ್ ಮೇಲೆ ಮದುವೆ ಮಾಡಿಕೊಡ್ಲೇಬೇಕು. ಅಕಸ್ಮಾತ್ ಏನಾದ್ರೂ ನಾನೇ ಸೆಲೆಕ್ಟ್ ಮಾಡಿ ಅಡಿಯನಾಗಿದ್ದಿದ್ರೆ ಕಾಲು ತೋಳದ ವಿಷಯ ಕನ್ಯಾದಾನ ಮಾಡಬೇಕಾಗಿತ್ತು. ಈಗ ಪೀಡ ಹೋಯ್ತು, ಅವನೇ ಹೊಡ್ಕೊಂಡು ಬಿಡುತ್ತ, ಇನ್ನೊಬ್ರು ಕಾಳಿ ಬೀಳ ತಪ್ಪಲ್ಲ, ಎಷ್ಟು ಬುದ್ಧಿವಂತ ನೋಡಿದ ಜರಾಸಂಧ. ಅಲ್ಲೂ ಪ್ರತಿಷ್ಠೆ ಬಿಡ್ಲಿಲ್ಲ, ಮದುವೆ ಏನಾಯ್ತು, ಕಾಲಿಡೆ ಪ್ರಸಂಗನೂ ಬರಲಿಲ್ಲ, ಬರದಷ್ಟೇ ಉಳಿತು, ಎಲ್ಲ ಯೋಚನೆ ಮಾಡಿಬಿಟ್ಟು ಹೋದ. ಜರಿ ಭಾರಿ ದುಷ್ಟ, ನಾನು ಮ್ಯಾಚಿಂಗ್ ಅಡಿಯ ಅಂತ ಅದ್ಬೇರೆ ತಿಳ್ಕೊಂಡ. ಕೃಷ್ಣದ್ವೇಷಿ, ಕೃಷ್ಣದ್ವೇಷಿ ಬೇರೆ, ಆದ್ದರಿಂದ ಸರಿಯಾಗಿದೆ ಅಂತ ಹೇಳಿದ್ರು. ಎಂದು ಮತ್ತೆ ತನ್ನ ಮಗಳನ್ನು ಕರೆಸಲಿಲ್ಲ, ಕರೆಸ ಇಟ್ಕೊಳ್ಳಿಲ್ಲ ಅವನು. ಈ ತರ ರಿಲೇಷನ್ಶಿಪ್ ಅಷ್ಟೇ ರೀ, ದುಷ್ಟ ಆಗಿದ್ದಕ್ಕೆ ಸಾರ್ಥಕ. ಇನ್ನೊಬ್ಬರು ಓಲೈಸಿ ಜನ್ಮದಲ್ಲೇ ಗೊತ್ತಿಲ್ಲ ಅವನಿಗೆ, ಬಿಟ್ಟುಬಿಟ್ಟನು. ಜರ ಕಂಸನ ಕರ್ಕೊಂಡು ಹೋಗ್ಬಿಟ್ಟ ಆ ಕಡೆಗೆ, ಅಲ್ಲಿ ವಾಸ ಮಾಡ್ಕೊಂಡಿದ್ರು ಅವರು. ಕೃಷ್ಣ ಯಾವಾಗ ಕಂಸನನ್ನು ಕೊಂದಾಕಿ ಬಿಡ್ತಾನೆ, ಅವರಿಬ್ಬರು ಹೆಂಡಂದ್ರೆ ಏನ್ ಮಾಡಿದ್ರಂತೆ, ವಾಪಸ್ ಹೋದ್ರೆ ಸೀದಾ ಒಬ್ಬ ಮಗ ಇದ್ದ ಕರ್ಕೊಂಡು ಹೋದ್ರಂತ ವಾಪಸ್ ಅಲ್ಲಿಗೆ, ಜರಾಹಂದನ ಹತ್ರ ಹೋಗ್ತಾ ಇದ್ದ. ಇದೆಲ್ಲ ಕೃಷ್ಣನೇ ಹೇಳ್ತಕ್ಕಂತ ಕಥೆ. ವಾಪಸ್ ಹೋದ್ರಂತೆ ವಾದಿರಾಸ ಅವಳ ತಮಾಷೆ ಮಾಡ್ತಾರೆ, ಮತ್ತು ಗಂಡ ಮನೆ ಅಂತೂ ಹಾಳು ಮಾಡಿದ್ರು, ಅಪ್ಪನ ಮನೆಯಲ್ಲಿ ಹಾಳು ಮಾಡಕ್ ವಾಪಸ್ ಹೋದ್ರು ಅಂತ ಹೇಳ್ತಾರೆ ಪಾಪ. ಯಾಕಂದ್ರೆ ಇವ್ರು ಕೈ ಹಿಡಿದಕ್ಕೆ ಕಂಸ ಸತ್ತ, ಈಗ ಅವನೊಬ್ರು ಹುಡ್ಕೊಂಡ, ಇವ್ರು ಅವನು ಸಾಯ್ಬೇಕಲ್ಲ. ಈಗ ಹೋದ್ರಂತೆ ಒಬ್ಬೊಬ್ಬ ಒಂದು ಮಗು ಹುಟ್ಟಿತ್ತು ಅವರಿಗೆ, ಕರ್ಕೊಂಡು ಹೋಗಿಬಿಟ್ಟು ಜರಾಸಂಧ ಇಟ್ಕೊಂಡು ಬಿಟ್ಟು ಅವನಿಗೆ ಪಟ್ಟ ಕಟ್ಟಿಬಿಟ್ಟನು. ಅವನಿಗೆ ಪಟ್ಟ ಕಟ್ಟಿಬಿಡ್ತಾನೆ, ಪಟ್ಟ ಕಟ್ಟಿ ಈ ಕೃಷ್ಣರನ್ನ ಓಡಿಸಿ ಅಥವಾ ಕೊಂದು ಉಗ್ರಸೇನನ್ನು ಕೊಂದು ಯಾದವ್ರ ನಾಶ ಮಾಡಿ ಇವನ್ನು ಮತ್ತೆ ಸಿಂಹಾಸನ ಕೂಡಿಸ್ತೇನೆ ಅಂತ ಸಂಕಲ್ಪ ಮಾಡಿಬಿಡ್ತಾನೆ. ಅವನನ್ನು ಕೂಡಿಸಿಬಿಟ್ಟು ರಾಜ್ಯ ಆಡತೇನೆ ಅಂತ ಯೋಚನೆ ಮಾಡಿ ಪಟ್ಟಾಭಿಷೇಕ ಮಾಡಿಬಿಟ್ಟಂತೆ. ಒಂದು ಘಟ್ಟ ತಲುಪಿತಲ್ಲಿ ಅಲ್ಲಿ ಬಿಡಲಿಲ್ಲ. ಯಾವಾಗ ಕೃಷ್ಣ ಪರಮಾತ್ಮ ಈ ಕಂಸನನ್ನು ಕೊಂದ ವಿಷಯ ಗೊತ್ತಾಯಿತು, ಇದೆಲ್ಲ ವಿಷಯ ತಿಳಿಯಿತು, ಕೃಷ್ಣನ ಮೇಲೆ ಭಾರಿ ಕೋಪ ಜಾಸ್ತಿ ಆಗ್ತಾ ಹೋಯಿತು, ತೀರ್ಮಾನ ಮಾಡ್ತಾನೆ ಇನ್ನು ಕೃಷ್ಣನ ಹೊರದೇ ಬಿಡ್ಬೇಕು ಇಲ್ಲಿಂದ ಅಂತ ಯೋಚನೆ ಮಾಡಿ ಗದೆ ಇತ್ತಲ್ಲ ಕೈಯೊಳಗೆ, ಗದೆ ತಗೊಂಡು ಗರಗರ ತಿರುಗಿಸ್ತಾ ಇದ್ದಾರೆ, ಎಷ್ಟು ಬಿಡ್ಬೇಕು ಅಂತ ತಿರುಗಿಸ್ತಾ ಇರ್ತಾರೆ. ನಾರದರು ಬರ್ತಾರೆ ಅಲ್ಲಿಗೆ, ಜರಾಸಂಧ ಏನ್ ಮಾಡ್ತೀನಿ ಅಂತ ಕೇಳ್ತಾರೆ. ಸ್ವಾಮಿ ಒಳ್ಳೆ ಟೈಮಿಗೆ ಬಂದಿರಿ, ಬನ್ನಿ ಅಂತ ಕರೀತಾರೆ. ಒಳ್ಳೆ ಕಾಲಕ್ಕೆ ಬಂದಿದ್ದೀರಿ ನೀವೀಗ, ನಾನೀಗ ನನಗೊಂದು ವಿಷಯ ಬೇಕಾಗಿದೆ. ಈಗ ಕೃಷ್ಣ ಮಗಧ ದೇಶದಲ್ಲಿದ್ದಾನೆ, ತನ್ನ ಇದರಲ್ಲಿ ಮಧುರಾಪಟ್ಟಣದಲ್ಲಿದ್ದಾನೆ, ಮಧುರಾಪಟ್ಟಣದ ಮೇಲೆ ಬಿಡಿಸ್ಬೇಕು ಗದೆ. ನಾನೀಗ ಮಧುರಾಪಟ್ಟಣ ಪಟ್ಟಣ ಪೂರ್ತಿ ಪುಡಿ ಆಗಬೇಕು, ಅದರಲ್ಲಿ ಕೃಷ್ಣ ಸ್ಕುಳ ಹೋಗಿಬಿಡ್ಬೇಕು. ಅದಕ್ಕೆ ನನಗೆ ಅದೆಲ್ಲ ಬೇಕಿಲ್ಲ, ನಾನು ಬೇಕಾದಿಷ್ಟೇ. ಮಧುರಾಪಟ್ಟಣ ಆಕ್ಚುಲಿ ಎಷ್ಟು ಡಿಸ್ಟೆಂಟ್ ಇಲ್ಲಿಗೆ ಅಂತ ಕೇಳ್ತಾರೆ, ಎಷ್ಟು ದೂರ ಇದೆ ಆ ಲೆಕ್ಕ ಹೇಳಿ ಎಷ್ಟು ಬಿಡ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಡಿಸ್ಟೆನ್ಸ್ ಸೆಟ್ ಮಾಡ್ತಾರೆ, ಟೈಮ್ ಸೆಟ್ ಮಾಡ್ತಾರಲ್ಲ ಆ ಟೈಪ್ ಸೆಟ್ ಮಾಡಿ ಎಷ್ಟು ಬಿಡ್ತೇನೆ ಹೋಗುತ್ತೆ ಅಂತ ಹೇಳಿದನಂತೆ. ನಾರದ ಬಂದಿದ್ದೆ ಅದಕ್ಕೆ ಮಹಾರಾಯ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಏಕಶತ ಯೋಜನಾ ಅಂತ ಹೇಳ್ತಾರೆ, ಏಕಶತ ಯೋಜನಾ ಇದೆ ಇಲ್ಲಿಗೆ ಮಧುರಾಪಟ್ಟಣ. ಥ್ಯಾಂಕ್ಸ್ ಅಂತ ಹೇಳಿದ ಕೈಲಿ ಹಿಡ್ಕೊಂಡ ಬೀಸ್ತ ಎಷ್ಟೇ ಬಿಟ್ಟ ಅಲ್ಲಿಗೆ, ಸೀದಾ ಹೋಯ್ತು. ಒಂದು 100 ಯೋಜನೆ ಕರೆಕ್ಟ್ ಆಗಿ ಹೋಯ್ತು, ಅದು ತಪ್ಪಂತ ಬಿತ್ತು. ಆದ್ರೆ ಮಧುರಾಪಟ್ಟಣ ಇರಲಿಲ್ಲ ಅಲ್ಲಿ, ಮಧುರಾಪಟ್ಟ ಇನ್ನು ಒಂದು ಯೋಜನೆ ಆ ಕಡೆ ಇತ್ತು, ಅಲ್ಲಿ ಬಿತ್ತಂತೆ. ಬರೀ ನೆಲ ಇರಲಿಲ್ಲ, ಇವನು ಜೋಡಿಸಿದ್ಲಲ್ಲ ಜರಾ ಅಂತ ಹೇಳಿ ತಾಯಿ, ಅವಳು ತಪಸ್ ಮಾಡ್ದ ಕೂತಿದ್ಲಂತೆ. ಇನ್ನೂ ಏನ್ ತಪಸ್ ಮಾಡ್ತಿದ್ಲ ಅವಳು, ಪಾಪ ಎಲ್ಲ ಕಥೆ ಹೋದೋಗಿದ್ರು ಕೂಡ ತಪಸ್ ಬಿಟ್ಟಿಲ್ಲ. ಅವಳ ತಲೆ ತಪ್ಪಂತ ಬಿತ್ತಂತೆ, ಅವಳು ಪೀಸ್ ಪೀಸ್ ಪುಡಿ ಪುಡಿ. ರುದ್ರದೇವರಿಗೆ ಅದೇ ಕೇಳ್ಬೇಕಾ, ಅವಳು ಸತ್ತು ಪುಡಿಯಾಗಿ ಹೋಗ್ಬಿಟ್ಲು. ಇವನು ಗುರಿ ತಪ್ಪೋಯ್ತಲ್ಲ, ಸೀದಾ ವಾಪಸ್ ಹೋಯ್ತು ಕೈಲಾಸಕ್ಕೆ ಹೋಗ್ಬಿಡ್ತಂತೆ ಗದೆ. ಸೊ ಗದೆ ಕಳ್ಕೊಂಡ್ಬಿಟ್ಟ. ಆಚಾರ್ಯರು ಎಷ್ಟು ಚೆನ್ನಾಗಿ ಬರೀತಾರೆ ವಿಷಯ ಬರೀಬೇಕಾದ್ರೆ. ಕೃಷ್ಣನ ದ್ವೇಷ ಬಣ್ಣಕ್ಕೆ ಹೋದ, ತಾಯಿನೂ ಕಳ್ಕೊಂಡ, ಗದೆನೂ ಕಳ್ಕೊಂಡ್ಬಿಟ್ಟ. ಹರಿದ್ವೇಷ ಎಂದೂ ಒಳ್ಳೇದಕ್ಕೆ ಕಾರಣ ಆಗೋದಿಲ್ಲ. ರಾಜ ಸ್ವಮಾತೃತವುತೋ ಗದಯಾಚ ಹೀನಃ, ತನ್ನ ತಾಯಿನ ಕೊಂದ ಪಾಪಿ ಬೇರೆ ಆದ. ಈ ಮಧ್ಯೆ ಮಾತೃಹತ್ಯಾ ದೋಷ ಬಂತು, ತಾಯಿನ ಕಳ್ಕೊಂಡ, ಆ ಕಡೆ ಗದೆಯನ್ನು ಕಳ್ಕೊಂಡ, ರುದ್ರದೇವರ ದುರಾಗ್ರಹಕ್ಕೂ ಪಾತ್ರನಾಗಿ ಬಿಟ್ಟ. ಇಂತಹ ಜರಾಸಂಧನ ಕಥೆ ಇತ್ತು. ಆಗ ಜರಾಸಂಧ ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ಹೇಳ್ತಾರೆ, ನಾರದರು ಏಕಶತ ಅಂತ ಹೇಳಿದ್ರಲ್ಲ, ಸಂಸ್ಕೃತ ಭಾಷೆಯ ವೈಶಿಷ್ಟ್ಯನೇ ಅದು. ನಾರದರು ಹೇಳಿದ್ರು ಏಕಶತ ಅಂದ್ರೆ ಇವನೇನ್ ತಿಳ್ಕೊಂಡ, 100 ಅಂತ ತಿಳ್ಕೊಂಡ. ಅವ್ರದ್ದು ಹಾಗಲ್ಲ, ಏಕಂಚ ಶತಂಚ ಏಕಶತ, 101 ಅಂತ ಅವ್ರ ಅರ್ಥ ಪಾಪ, 101 ಅಂತ ಅವ್ರ ಅರ್ಥ. ಜರಾಸಂಧ ಕೇಳಬಾರ್ದಾದನ, ಸಂಸ್ಕೃತದ ಅರ್ಥನೇ ಹಾಗಾದ್ರಿಂದ ಅವನು ಕೇಳಬೇಕಾಗಿತ್ತು. ಏಕಶತ ಅಂದ್ರೆ ಸ್ವಾಮಿ 100, 100+1 ಅಂತ ಕೇಳಬೇಕಾಗಿತ್ತು. ಕೇಳಲಿಲ್ಲ, ಯಾಕೆ ಗೊತ್ತಾ, ನನಗೆ ಅಷ್ಟು ಗೊತ್ತಾಗೋದಿಲ್ವೇ, ಇದೇ ಹಣೆವಾಲ. ಈ ರೀತಿ ಮಾಡಿ ಮಾಡಿ ಮನುಷ್ಯ ಸಾಯೋದು. ಯಾವಾಗ ನನಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಳ್ತಾರೆ, ಗೊತ್ತಾಗೋದಿಲ್ಲ ಅಂತಾನೆ ಗ್ಯಾರಂಟಿ. ಅಂತವತ್ತು ಒಂದ್ ಮಾತು ಕೇಳಿ ಏನ್ ಗಂಟೆ ಹೋಗ್ತಾ ಇತ್ತು, ಅವ್ರ ದುರಹಂಕಾರ. ಯಾವಾಗ ಕೇಳಿ ಆಗಿದೆ, ಇಂದಾಗ ಸಂಕೋಚ ಪಡ್ಬೇಕು. ಈ ಮಧ್ಯೆ ಕೈ ಒಡ್ಡಿ ಆಯ್ತು, ಇನ್ನೇನು ಯೋಚನೆ. ಅಷ್ಟತ್ತಿ ಪ್ರತಿಷ್ಠೆ ಅವನಿಗೆ, ನಾನ್ಯಾಕೆ ಕೇಳ್ಬೇಕು, ಅಷ್ಟು ಗೊತ್ತ. ನಮ್ಮ ಸಂಸ್ಕೃತ ಬರೋದಿಲ್ಲ ಅಂತ ಅನ್ಸ್ಕೊಂಡ್ಬಿಟ್ರೆ ಕಷ್ಟ. ನಾರದ್ರ ಕೈಯಲ್ಲಿ ಅಂತ ಹೇಳಿದ, ಬರೋದ್ರಲ್ಲಿ ಕನ್ಫರ್ಮೇ ಮಾಡ್ಕೊಂಡು ಅಷ್ಟೇ, ಬರೀ ಅನ್ಸ್ಕೊಳ್ಳೋದಲ್ಲ, ಕನ್ಫರ್ಮೇ ಆಯ್ತು. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಏಕಶತ ಅನ್ನೋ ಒಂದು ಪದನ ತಪ್ಪು ಅರ್ಥ ಮಾಡ್ಕೊಂಡಿದ್ದಕ್ಕೆ ತಾಯಿನ ಕಳ್ಕೊಂಡು ಬಿಟ್ನಲ್ಲ, ಇನ್ನ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇಂತ ಮಾತು ತಪ್ಪು ತಿಳ್ಕೊಂಡು ಬಿಟ್ರೆ ಏನಾಗ್ತದೆ ಯೋಚನೆ ಮಾಡಿರಿ ಅಂತ ಹೇಳಿ. ಇವತ್ತು ನಮಗೆ ಅರ್ಥ ಆಗೋದು ಬೇರೆ ಕಡೆ ಗೊತ್ತಾಗಲಿಲ್ಲ, ಇದು ಕರೆಕ್ಟ್ ರಾಂಗ್ ಕನೆಕ್ಷನ್ ಗೊತ್ತಾಗ್ತದೆ, ಕರೆಂಟ್ ಕನೆಕ್ಷನ್ ನೋಡಿ ಗೊತ್ತಾಗ್ತದೆ. ಯಾವ್ದೋ ಹಗ್ಗ ಕಟ್ಟರು ಹೆಚ್ಚು ಕಡಿಮೆ ಆದ್ರೆ ಪರವಾಗಿಲ್ಲ, ನೀವು ಅಕಸ್ಮಾತ್ ವೈರ್ ರಾಂಗ್ ಕನೆಕ್ಷನ್ ಮಾಡಿಬಿಟ್ರೆ ಏನಾಗುತ್ತೆ, ನಮಗೆ ಯಾವ್ದೋ ಅರ್ಥ ಅಷ್ಟು ಅನ್ಸೋದಿಲ್ಲ. ಟಿವಿ ಹೆಚ್ಚು ಕಡೆ ಕಡೆ ಟಿವಿ ಬ್ಲಾಸ್ಟ್ ಆಗಿಬಿಟ್ರೆ, ಟಿವಿ ಹೋಯ್ತು ಸೀರಿಯಲ್ ಹೋಯ್ತು, ಅವತ್ತಿನ ದಿವಸ ಎಷ್ಟು ದುಃಖ ಪಡ್ತಾನೆ ಲೆಕ್ಕ ಹಾಕ್ರಿ ಅಣ್ಣ. ಅಯ್ಯೋ 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 ಪೇಚಾಡಿ ಬಿಡ್ತಾನೆ ಮನುಷ್ಯ. ಆಗ ನಮಗೆ ಅರ್ಥ ಆಗುತ್ತೆ, ನಾವು ಈ ಸ್ವಲ್ಪ ರಾಂಗ್ ಕನೆಕ್ಷನ್ ಇಂದ ಏನೇನು ಆಗ್ತದೆ ಎಂದು ಗೊತ್ತಾಗಿಬಿಟ್ರೆ, ಆಗ ಅಲ್ಲಿ ಹೇಗೆ ಯಾವ ಪಿಕ್ಚರ್ ಕಾಣದಂತೆ ಹೋಗಬಹುದು, ನಮಗೆ ಶಾಸ್ತ್ರತತ್ವ ಏನು ಕಾಣದಂತೆ ಹೋಗಿಬಿಡುತ್ತೆ. ಜರಾಸಂಧನ ಕಥೆ ಇತ್ತು. ಅಂತೂ ಜರಾಸಂಧ ಒಳ್ಳೆ ಟೈಮಿಗೆ ಬಂದ, ಕೃಷ್ಣನ ಉಳಿಸಿಬಿಟ್ಟ ಅಂತ ತಿಳ್ಕೊಂಡ್ಬಿಡ್ಬೋದಲ್ಲ. ಆ ತಿಳ್ಕೊಳ್ಳೋಕೆ ಹೋಗಬೇಡ್ರಿ, ಕೃಷ್ಣನ ಉಳಿಸ್ಲಿಕ್ಕೆ ಇವರು ಯಾರು ಅಂತ ಕೇಳ್ತಾರೆ. ಕೃಷ್ಣನಿಗೆ ಏನಾದರೂ ಹೋಗೋದಿದ್ರೆ ತಾನೇ ಉಳಿಲಕ್ಕಾತ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ಕೃಷ್ಣ ಭಗವದ್ಗೀತೆ ಹೇಳ್ತಾರೆ, ನನ್ನ ಮನುಷ್ಯ ತಿಳ್ಕೊಂಡ್ಬಿಡ್ತಾರೆ ಜನಗಳೆಲ್ಲ ಕೂಡ, ನನ್ನ ಎಂಥವನಂತ ಗೊತ್ತೇ ಇಲ್ಲ ಜನಗಳಿಗೆ. ಅದಕ್ಕೆ ಹಾಳಾಗಿ ಹೋಗ್ತಾರೆ. ಮೋಘಾಶಾಹ ಮೋಘ ಕರ್ಮಾಣಃ ಮೋಘ ಜ್ಞಾನಾಹ ವಿಚೇತಸಃ ರಾಸುರಿ ಮೋಹಿನಿ ಚೈವ ರಾಕ್ಷಸೀಂ ಶ್ರಿತಾಹ ಅಂತ ಹೇಳಬೇಕಾದ್ರೆ ಭಗವಂತ ಸ್ಪಷ್ಟವಾಗಿ ಹೇಳುತ್ತಾನೆ. ಮತ್ತೆ ಯಾತಕ್ಕೆ ನಾರದರು ಬಂದರು ಅಂದ್ರೆ, ನಾರದರು ಬಂದರಂತೆ ಇವನೇನಾದ್ರು ಸರಿಯಾಗಿ ಕೃಷ್ಣನ ಮೇಲೆ ಹೋಗಿದ್ರೆ ಕೃಷ್ಣನ್ ಏನೂ ಆಗೋದೇ ಇಲ್ಲ, ಗದೆ ವೇಸ್ಟ್ ಆಗ್ತದೆ ಸುಮ್ ಸುಮ್ನೆ. ಯಾಕೆ ವೇಸ್ಟ್ ಮಾಡ್ಬೇಕದನ್ನ? ಇವನ್ ತಾಯಿನ ಕೊಲಿಸಿ ಇವ್ರಿಗೆ ಮಾತೃಹತ್ಯೆ ದೋಷ ಕೊಲಿಸಿದಾಗೂ ಆಯ್ತು, ಒಬ್ಬ ರಾಕ್ಷಸನ ಕೊಂದಾಗೂ ಆಯ್ತು, ರುದ್ರದೇವರಿಗದೇ ವಾಪಸ್ ಕೊಟ್ಟಾಗೂ ಆಯ್ತು. ಅವ್ರ ಥ್ಯಾಂಕ್ಸ್ ಹೇಳ್ತಾರೆ ಆಮೇಲೆ ಒಳ್ಳೆ ಕೆಲಸ ಮಾಡಿ ನಾರದರೆ ಅಂತ ಹೇಳಿಬಿಟ್ಟು ಇಷ್ಟು ಪ್ಲಾನ್ ಮಾಡ್ಕೊಂಡ್ಬಂದಿರುತ್ತೆ ನಾರದರು. ಅದಕ್ಕೆ ನಾರದರು ಅಂದ್ರೆ ನಾರದರೇನೆ, ಅವ್ರ ವಿಷಯ ನಾರಾಯಣ, ನಾರಾಯಣದ ಬಾಯಲ್ ಅನ್ನೋದಲ್ಲ, ನಾರಾಯಣ ಸೇವೆ ಮಾಡೇ ಮಾಡ್ತಾರೆ ಎಂಬುದು ಅವರ ವಿಶೇಷ. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ. ಅದಕ್ಕೆ ನಾರದರು ಬಂದಿದ್ರಂತೆ, ಕೃಷ್ಣನಿಗೆ ಸೇವೆ ಮಾಡ್ತೇನೆ ಅಂತ ಬಂದ್ರೆ ಹೊರತು ಕೃಷ್ಣನ್ ಪ್ರೊಟೆಕ್ಟ್ ಮಾಡ್ತೇನೆ ಅಂತ ಅವ್ರು ಬರಲಿಲ್ಲ. ಕೃಷ್ಣ ತಾನು ನಂಬಿದವ್ರನ್ನೇ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಅವನ್ನಾರು ಪ್ರೊಟೆಕ್ಟ್ ಮಾಡಬೇಕು? ಯೋಗಕ್ಷೇಮಂ ಮಹಾಮ್ಯಹಂ. ಜರಾಸಂದನ ಸ್ಥಿತಿ ಹಾಗಾಗಿತ್ತಂತೆ, ಸಿಟ್ಟು ಬಂದು ತಮ್ಮಲ್ಲಿ ಯುದ್ಧಕ್ಕೆ ಹೋಗ್ತಾನೆ, ಆ ಪಟ್ಟ ಕಟ್ಟಿದ ಮೊಮ್ಮಗನಿಗೆ ಅವನು ಕರ್ಕೊಂಡು ಏನೇ ಯುದ್ಧ ಮಾಡ್ತಾನೆ ಅಲ್ಲ, ಭಾರಿ ವಿಚಿತ್ರ ಅದು ಅಂತ ಅವನ ತಾಯಿನ ಕಡೆ ಮಟ್ಟ ತಲುಪಿದ್ದೇವೆ. ನಾಳೆ ಅವನೇ ಸಾಯ್ತಾನೆ, ಇಷ್ಟೇ ವ್ಯತ್ಯಾಸ. ಇವತ್ತು ಅವನ ತಾಯಿ ಸತ್ತು, ನಾಳೆ ಜರಾಸಂಧ ಸಾಯ್ತಾನೆ. ಅವನ್ ಹೇಗೆ ಸಾಯ್ತಾನೆ? ಇಂತೆಲ್ಲ ಹಿನ್ನೆಲೆ, ಜರಾಸಂಧನನ್ನು ಯಾರು ಕೊಲ್ತಾರೆ, ಹೇಗೆ ಕೊಲ್ತಾರೆ, ಅದು ಭಾರಿ ಅದ್ಭುತವಾದ ಪವಾಡ ಅದು. ನಿಜವಾಗಲೂ ಮಹಾಭಾರತದ ಸಭಾಪರ್ವ ಅನೇಕ ವಿವರಗಳನ್ನು ಹೊರಹಾಕ್ತಕ್ಕಂಥ ಪರ್ವ. ನಾಳೆ ದಿವಸ ಅದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.